அச்சஹஸ்தரணவணத்வாதி பிராணாநமோ பகவதே புருஷாய துபி யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்தி சதா தஸ்மை ஹரயே குரவே நமஹ. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நமஹ. லசது ஸ்ரீமத் ஆனந்த தீர்த்தேந்துர்னோ ஹ்ருதம்பரே யத்வச்சந்திரிகா ஸ்வாந்த சந்தாபம் வினிகிருந்ததி சர்வோத்தமோ விஷ்ணுரதோ ரமாச்ச ப்ரஹ்மாச்ச வாயுச்ச ததீய பத்யம் அன்யே ச தேவாஹ சததம் ப்ரசன்னா ஹரௌ சுபக்திம் மயி சந்திஷந்து. ஸ்ரீ குருப்யோ நம. ஹரி நாராயணாய பரிபூர்ண குணார்ணவாய விஸ்வோதயஸ்திலயோன்நியதிப்ரதாய ஞானப்ரதாய விபுதாசுரசௌக்கியதுக்கசத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்க்ருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமமராசுரசித்தவந்தியம். நாராயணம் நமஸ்க்ருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரை. பரமபவித்ரவாத ஸ்ரீமன் மகாபாரதத்தில் யாவ ரீதி சந்திரவம்ச பெடுத்து வந்து அதரல்லி சந்தனுவின மகனாகி பீஷ்மரு எஷ்டு அத்தியுதவாதந்த சாதனையன்னு மாடுத்தா இருந்தாரு. தம்ம சுதீர்க அத்தியனத ஹின்னலையில் அவரு மாடிதந்த தியாக விஸ்வக்யாத்திய தியாக ஆயிற்று. ಅಂತಹ ತ್ಯಾಗದ ಹಿನ್ನೆಲೆಯಲ್ಲಿ ದೇವವ್ರತ ಅಂತ ಇದ್ದ ಅವರು ಭೀಷ್ಮರಾಗಿ ಲೋಕಮಾನ್ಯರಾದರು. ಸಂತದ ರಾಜ ಮುಂದೆ ತಾನು ಇಚ್ಛಾವರ್ಣಿಯಾಗಿ ಸ್ವತಃ ಇದ್ದಿದ್ದರಿಂದ ಸ್ವೇಚ್ಛೆಯ ಸವರುಣತ್ವಂ ಪ್ರಾಪ ನಾನಿಚ್ಛಯಾ ತನುಃ ತಸ್ಮಿನ್ ಕಾಲೇ ತ್ಯಜ್ಯತೇಹಿ ಬಲವದ್ಭಿಹಿ ವಧಂ ವಿನಾ. ಅವನು ಸ್ವೇಚ್ಛೆಯಿಂದ ದೇಹತ್ಯಾಗ ಮಾಡಿ ತನ್ನ ಮೂಲರೂಪವಾದ ವರ್ಣರೂಪವನ್ನು ಸೇರಿದ. ಅವನಿಗೆ ಯಾವುದೇ ರೀತಿಯಲ್ಲೂ ಸಹ ಈ ಒಂದು ದುಃಖದ ಪ್ರಸಕ್ತಿ ಬರಲಿಲ್ಲ. ಅವನು ಇಚ್ಛಾಮರಣಿಯಾಗಿದ್ದ ಅಂತ ಹೇಳಿದರು. ನಿನ್ನೆ ಆ ಅರ್ಥದ ನೋಡಿದ್ದೇವೆ. ಇಚ್ಛಾಮರಣಿ ಭೀಷ್ಮರು ಇಚ್ಛಾಮರಣಿ, ವರ ಕೊಟ್ಟ ಅವರು ಇಚ್ಛಾಮರಣಿ. ಆಗಿನ ಕಾಲದಲ್ಲಿ ಅಂಥವರ ಸಂಖ್ಯೆ ಹೆಚ್ಚಿತ್ತು ಅಂತ ಹೇಳಿದ್ದಾರೆ. ವರ ಕೊಡೋ ಶಕ್ತಿ ಹೆಚ್ಚನಕ್ಕೆ ಇರದೇ ಇರಬಹುದು, ಆದರೆ ಇಚ್ಛಾಮರಣಿಗಳಾಗಿದ್ದವರ ಸಂಖ್ಯೆ ಸಾಕಷ್ಟಿತ್ತು. ಅಂಥ ಹಿನ್ನೆಲೆಯಲ್ಲಿ ಭೀಷ್ಮರು ಜೀವನ ಸಾಗಿಸಿದರು. ಮುಂದೆ ಶಂತನ ರಾಜನಿಗೆ ಇದ್ದ ಇಬ್ಬರು ಮಕ್ಕಳಲ್ಲಿ ಚಿತ್ರಾಂಗದ ಹಿರಿಯ ವಿಚಿತ್ರವೀರ್ಯ ಕಿರಿಯ, ಚಿತ್ರಾಂಗದ ನನ್ನ ಚಿತ್ರಾಂಗದ ಎಂಬ ಗಂಧರ್ವ ಸಂಹಾರ ಮಾಡಿದ. ಅವನಿಗೆ ಆಗಾಗಲೇ ಮದುವೆ ಆಗಿತ್ತು ಅಂದರೆ ಹೇಳುತ್ತಾರೆ, ಚಿತ್ರಾಂಗದ ಅಕೃತೋದ್ವಾಹ ಗಂಧರ್ವೇಣ ನಿಹತೋ ರಣಿ. ಅವನಿನ್ನೂ ಮದುವೆ ಆಗಿರಲಿಲ್ಲ, ಇನ್ನು ಚಿಕ್ಕವನಾಗಿದ್ದ, ಯುದ್ಧದಲ್ಲಿ ಮೃತನಾದ. ವಿಚಿತ್ರವೀರ್ಯನಿಗೆ ಪಟ್ಟಾಭಿಷೇಕ ಆಯಿತು. ಆಗ ಭೀಷ್ಮರು ಯೋಚನೆ ಮಾಡ್ತಾ ಇದ್ದಾರೆ, ಅವನು ತಾರುಣ್ಯಕ್ಕೆ ಬಂದಾಗಿದೆ, ಅವನು ವಿವಾಹ ಮಾಡಬೇಕು ಅಂತ ಯೋಚನೆ ಮಾಡಿ ಯೋಗ್ಯ ಕನ್ಯೆಯನ್ನು ಹುಡುಕ್ತಾ ಇದ್ದಾರೆ. ಭೀಷ್ಮರು ಅಣ್ಣ ಇವರು ತಮ್ಮ ಒಳ್ಳೆಯ ಕನ್ಯೆಯನ್ನು ಹುಡುಕಿ ವಿವಾಹ ಮಾಡಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ಕಡೆ ಏನಾಗಿತ್ತು, ಶಂತನ ರಾಜ ಒಮ್ಮೆ ಸಂಚಾರಕ್ಕೆ ಹೊರಟಾಗಿದ್ದ ಕಾಲಕ್ಕೇನೆ ಅನೇಕ ಪ್ರಸಂಗ ನಡೆದೋಗಿತ್ತು. ಒಂದು ಕಡೆ ಆತನಿಗೆ ವಿಚಿತ್ರವಾದಂತಹ ಅವಳಿ ಮಕ್ಕಳು ಸಿಕ್ಕರು. ಕಾಡಿ ಹೋಗಿದ್ದ ಕಾಲಕ್ಕೆ ಒಂದು ಗಂಡು ಒಂದು ಹೆಣ್ಣು, ಆಗತಾನೆ ಹುಟ್ಟಿದ ಮಕ್ಕಳು. ಹುಡುಕಿದ ಯಾರು ತಂದೆ ತಾಯಿ ಕಾಣಿಸಲೇ ಇಲ್ಲ. ತಾನು ಒಯ್ದು ಕಾಪಾಡಿ ಜೋಪಾನ ಮಾಡಿ ಬೆಳೆಸಿಬಿಟ್ಟ. ಅವರೇ ಕೃಪಾಚಾರ್ಯರು ಮತ್ತು ಕೃಪೀದೇವಿ ಅಂತ ಹೇಳಿದ್ದಾರೆ. ಆತ ಕೃಪಾ, ಅವರು ಕೃಪಿ. ಸಾಕ್ಷಾತ್ ಶರದ್ವಾನ್ ಅಂತಕ್ಕಂಥ ಒಬ್ಬ ಋಷಿ, ಶರದ್ವಾಂಸ್ತು ತಪಃ ಕುರುವನ್ ದದರ್ಶ ಸಹಸೋರ್ವಶೀನಿ. ಶರದ್ವಾನ್ ಮುನಿ ತಪಸ್ ಮಾಡುತ್ತಿದ್ದಾಗ ಅಪ್ಸರಿಯಾದ ಉರ್ವಶಿಯನ್ನು ನೋಡಿ ಆ ಕ್ಷಣದಲ್ಲಿ ಹುಟ್ಟಿದಂಥ ಮಕ್ಕಳೇ ಇವರಿಬ್ಬರು ಕೂಡ. ಕೃಪಾಚಾರ್ಯರು ಕೃಪಿದೇವಿ. ಕೃಪಾಚಾರ್ಯರು ವಿಷ್ಕಂಭೋ ನಾಮ ರುದ್ರಾಣಾಮ್. ಏಕಾದಶ ರುದ್ರರಲ್ಲಿ ವಿಷ್ಕಂಭ, ವಿರೂಪಾಕ್ಷ ಪಾರ್ವತಿಪತಿ ರುದ್ರದೇವರೇ ಅಶ್ವತ್ಥಾಮಾಚಾರ್ಯರು. ವಿಷ್ಕಂಭ ಅಂತಕ್ಕಂಥ ಇನ್ನೊಬ್ಬ ರುದ್ರದೇವರಿದ್ದಾರಲ್ಲ, ಅವರು ಪಾರ್ವತಿಪತಿ ರುದ್ರದೇವರಲ್ಲ, ಅವರು ತಾರತಮ್ಯದಲ್ಲಿ ಕಡಿಮೆ. ಅವರು ಕೃಪಾಚಾರ್ಯರಾಗಿ ಹುಟ್ಟಿದ್ದಾರೆ. ಕೃಪಿದೇವಿ ಸಾಮಾನ್ಯಳಲ್ಲ, ಸಾಕ್ಷಾತ್ ತಾರೆ, ಬೃಹಸ್ಪತಿ ಆಚಾರ ಹೆಂಡತಿ ತಾರೆಯೇ ಕೃಪಿದೇವಿಯಾಗಿ ಹುಟ್ಟಿದ್ದಾಳೆ. ಅವರಿಬ್ರು ನಾಮಕರಣ ಮಾಡಬೇಕಾದ್ರೆ ಕೃಪಾ ಕೃಪಿ ಅಂತ ಹೆಸರಿಟ್ಟುಬಿಟ್ಟರು. ಕೃಪಾ ಕೃಪಿ ಯಾತಕ ಹೆಸರಿಟ್ರು? ಆಚಾರ್ಯ ಹೇಳ್ತಾರೆ, ಅವರು ಕೃಪಾಯಾ ವಿಷಯವ್ಯತಃ, ತನ್ನ ಕೃಪೆಗೆ ಪಾತ್ರರಾಗಿ ಪೋಷಿಸಲ್ಪಟ್ಟಿದ್ದರಿಂದ ಅದೇ ಹೆಸರೇ ಇಟ್ಟುಬಿಟ್ರು ಅಂತ ಹೇಳಿ. ಅನಾಥ ಮಕ್ಕಳನ್ನು ನೋಡಿಬಿಟ್ಟು ಕರುಣೆಯಿಂದ ಅವರನ್ನು ಜೋಪಾನ ಮಾಡಿದ್ದರಿಂದ, ಕೃಪಾ ಪಾತ್ರರಾದ್ದರಿಂದ ಕೃಪಾ ಕೃಪಿ ಎನ್ನುವ ಹೆಸರು ಬಂತು. ಆಚಾರ ಅದಕ್ಕೆ ಅರ್ಥ ಹೇಳ್ತಾರೆ. ಮತ್ತೆ ಕೃಪಾ ಅಂದರೆ ಏನು? ಕೃಪಯಾ ಪರಯಾವಿಷ್ಟ ವಿಷೀದನ್ ನಿಧಮಬ್ರವೀತ್. ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಪೆ ಬಂತು ಅನ್ನೋ ಮಾತನ್ನು ಕೇಳಿದ್ದೆ. ನಾವು ಕೃಪೆ ಕರುಣೆ ಮೊದಲಾದ ಮಾತುಗಳನ್ನು ಉಪಯೋಗಿಸ್ತೇವೆ. ಆದರೆ ಕೃಪೆ ಅಂದರೆ ಏನು? ಆಚಾರ್ಯರ ಈ ಒಂದು ಅಪೂರ್ವವಾದ ಕಾಣಿಕೆ, ಇಂಥ ನೂರಾರು ಶಬ್ದಗಳಿಗೆ ಆಚಾರ್ಯರು ಅನೇಕ ಅಪೂರ್ವ ಅರ್ಥಗಳನ್ನು ಹೇಳುತ್ತಾರೆ. ಸಾಮಾನ್ಯ ಡಿಕ್ಷನರಿಯಲ್ಲಿ ಸಿಗೋದಿಲ್ಲ ಇವೆಲ್ಲ ಕೂಡ. ಅಭಿದಾನ, ಶಬ್ದ ನಿರ್ಣಯ ಅಂತಕ್ಕಂತಹ ಅತ್ಯಂತ ಪ್ರಾಚೀನ ಕೋಶಗಳಿಂದ ಆಚಾರ್ಯರು ತಾತ್ವಿಕ ಅರ್ಥಗಳನ್ನು ಹೇಳ್ತಾ ಹೋಗ್ತಾರೆ. ಕೃಪೆ, ಅನುಕಂಪ ಅನ್ನೋ ಪದ ಉಪಯೋಗಿಸ್ತೇವೆ. ತುಂಬಾ ಅನುಕಂಪ ಬಂತು, ಕೃಪೆ ಆಯಿತು, ಹೀಗೆಲ್ಲ ಮಾತಾಡ್ತೇವೆ. ಅವುಗಳು ಏನು ಸೂಕ್ಷ್ಮ ವ್ಯತ್ಯಾಸ ಇದೆ ಎಂಬುದನ್ನು ಆಚಾರ್ಯ ಹೇಳುತ್ತಾರೆ. ಹೃದಯಸ್ಯ ದ್ರವೀಭಾವ ಅನುಕಂಪೇತಿ ಕಥ್ಯತೆ, ಉಪಕಾರಂ ಕರ್ತುಮಿಚ್ಛಾ ಕೃಪೇತ್ಯಾಹುರು ಮನೀಷಿಣಃ. ಇದು ಕೊಟ್ಟ ಡೆಫಿನೇಷನ್ ಇದೆ. ಅಂದ್ರೆ ಯಾರು ತುಂಬಾ ದುಃಖದಲ್ಲಿರ್ತಾರೆ ನೋಡ್ತೇವೆ, ಅಯ್ಯೋ ಪಾಪ ಅಂತೇವೆ. ತುಂಬಾ ದುಃಖ ಅಯ್ಯೋ ಪಾಪ ಅಂತ ಬಿಡ್ತೇವೆ. ಇದಕ್ಕೆ ಅನುಕಂಪ ಅಂತ ಹೇಳಿ, ಅನುಕಂಪ. ನಾವೇನಾದ್ರೂ ಮಾಡಬೇಕು ಅಂತ ಹೋಗ್ತೇವಲ್ಲ, ಅದಕ್ಕೆ ಕೃಪೆ ಅಂತ ಹೇಳಿ. ಕೃಪೆ ಎಂಬುದು ಪಾಸಿಟಿವ್ ಆಗಿರೋದು, ಅದು ಬರೀ ಜಸ್ಟ್ ಅನುಕಂಪ, ಸಿಂಪತಿ ಅಷ್ಟೇ. ಇದು ಹಾಗಲ್ಲ, ಏನಾದರೂ ಮಾಡಬೇಕು ಅನ್ನೋ ಭಾವನೆ ಬಂದ್ರೆ ಕೃಪಾ ಅಂತ ಕರೀತಾರೆ. ಅನಾಥ ಮಕ್ಕಳು ಎಷ್ಟನ್ನ ನೋಡ್ತಿರ್ತೇವೆ, ಅಯ್ಯೋ ಪಾಪ ಅಂತ ಮುಂದೆ ಹೋಗ್ಬಿಡ್ತೇವೆ ನಾವು. ಅನುಕಂಪ ಅಷ್ಟೇ. ಆದ್ರೆ ಅವರು ನೆಲೆ ಕಲ್ಪಿಸಬೇಕು ಅಂತ ಮನೆ ಕನಕೊಂಡು ಜೋಪಾನ ಮಾಡಿದನಲ್ಲ, ಆದ್ರಿಂದ ಕೃಪೆ ತೋರಿಸಿದೆ. ಆದ್ರಿಂದನೇ ಅವರಿಗೆ ಕೃಪಾ ಕೃಪಿ ಅನ್ನ ಹೆಸರು ಬಂತು. ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಅವಳಿ ಅಂತ ಅಷ್ಟೇ ಹೇಳಿಬಿಡ್ತಾರೆ. ಸಂಸ್ಕೃತದಲ್ಲಿ ಹಾಗಲ್ಲ. ಹುಟ್ಟಿದ ಮಕ್ಕಳು ಎರಡು ಹೆಣ್ಣಿರಬಹುದು, ಎರಡು ಗಂಡಿರಬಹುದು, ಒಂದು ಗಂಡು ಒಂದು ಹೆಣ್ಣಿರಬಹುದು. ಆಗ ಬರೀ ಗಂಡಾಗ್ಬಿಟ್ರೆ ಯಮಳರು ಅಂತ ಕರೆದು ಬಿಡ್ತಾರೆ. ನಕುಲ ಸಹದೇವರು ಹಾಗೆ ಹುಟ್ಟಿದವರು, ಇಬ್ರು ಗಂಡೆ. ಆದರೆ ಒಂದು ಹೆಣ್ಣು ಒಂದು ಗಂಡು ಹುಟ್ಟಿದ್ರೆ ಮಿಥುನ ಅಂತ ಕರೀತಾರೆ, ಮಿಥುನ. ಈ ರೀತಿ ಮಿಥುನ ಹುಟ್ಟಿದ್ದು ಶರದ್ವಾನ್ ಮುನಿಗಳಿಗೆ, ಉರ್ವಶಿಯ ದರ್ಶನದಿಂದ. ಶರದ್ವಾನ್ ಮುನಿ ಎಂಥ ಮುನಿ ಗೊತ್ತೇನು, ಮಕ್ಕಳು ಹುಟ್ಟಿದ್ ನೋಡಿದ, ಬಿಟ್ಟು ಹೊಟ್ಟು ಬಿಟ್ರೆ ಆ ಕಡೆ ಮುನಿಗಳು. ಅವರಿಗೆ ಅಭಿಮಾನವೇ ಇಲ್ಲ, ಯಾವುದೋ ಒಂದು ಕಾರಣ ಬಂತು. ಶಕುಂತಲೆ ಹಾಗೆ ಮಾಡಿದ್ಲಲ್ಲ, ತನ್ನ ಮಗನ ಹುಟ್ಟಿದ ಮೇನಕ್ಕೆ ತನ್ನ ಶಕುಂತಲೆ ಹಾಗೆ ಬಿಟ್ಟು ಹೋಗಿಲ್ಲ. ಶಕುಂತಗಳು ಪಕ್ಷಿಗಳು ಸಾಕಿದ್ರಿಂದ ಶಕುಂತಲಾ ಅಂತ ಹೆಸರು ಆಯ್ತವ. ಶಕುಂತ ಅಂದ್ರೆ ಪಕ್ಷಿ ಅಂತ ಅರ್ಥ. ಆ ಪಕ್ಷಿಗಳಿಂದ ಶಕುಂತೈಹಿ ಲಾತಾ ಶಕುಂತಲಾ, ಶಕುಂತಗಳು ಪೋಷಣೆ ಮಾಡಿದವು, ಅದು ಶಕುಂತಲೆ ಅಂತ ಹೆಸರಾಯ್ತು. ಅದು ತಾಯಿ ಬಿಟ್ಟೋಗಿದ್ದ ಕಥೆ ಆಯಿತು, ತಂದೆ ಬಿಟ್ಟೋಗಿದ್ದ ಕಥೆ ಇತ್ತು. ಅವರಿಗೆ ಯಾವುದೋ ಕಾರಣದಿಂದ ಸಂತಾನವಾಯಿತು, ಅವರಿಗೆ ಮೋಹ ಅಭಿಮಾನ ಯಾವುದೂ ಇರಲಿಲ್ಲ, ಆದ್ದರಿಂದ ಹಾಗೆ ಬಿಟ್ಟು ಹೊರಟು. ಅದು ಕೇರ್ಲೆಸ್ನೆಸ್ ಅಲ್ಲ ಮತ್ತೆ, ಅದು ಹಾಗೆ ಎಲ್ಲ ಎಲ್ಲರೂ ಬಿಟ್ಟೋಗ ಅವರು ಬಿಟ್ಟೋಗ್ತಾರೆ ಅಂತ ತಿಳ್ಕೊಳ್ಳೋದಲ್ಲ. ಮತ್ತೆ ಅವರು ಒಳ್ಳೆ ಕಾರಣಕ್ಕೋಸ್ಕರ ಬಿಟ್ಟು ಹೋಗ್ತಾರೆ, ತಪಸ್ಸು ಮೊದಲಾದ ಕಾರಣಕ್ಕೋಸ್ಕರ ಹೋಗ್ತಾರ. ಆದ್ದರಿಂದ ಅದು ಅವರಿಗೆ ದೋಷಕ್ಕೆ ಕಾರಣವಾಗೋದಿಲ್ಲ, ಅವರಿಗೆ ದೋಷ ಅಲ್ಲ. ಯಾವನೋ ಒಬ್ಬ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಮಾಡಿ ಎಸ್ಕೇಪ್ ಆಗಿಬಿಟ್ರೆ ಅದು ಬೇರೆ, ಹಾಗೆ ಮಾಡಿದವರಲ್ಲ, ಎಲ್ಲ ಬ್ರಹ್ಮಜ್ಞಾನಿಗಳವರು. ವಿಶೇಷವಾದಂತಹ ಪ್ರಾರಬ್ಧವಶಾತ್ ಈ ರೀತಿ ಆಗಿರುತ್ತೆ. ಅದನ್ನ ಅವರು ಆ ಕಾಲಕ್ಕೆ ತಕ್ಷಣ ಬಿಟ್ಟು ಪುನಃ ದೇವರ ಧ್ಯಾನ ಮಾಡ್ತಾ ತಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಡುತ್ತಾರೆ ಎಂಬುದು ವಿಶೇಷ. ಈ ರೀತಿ ಅವರು ಬೆಳೀತಾ ಇದ್ದಾರೆ. ಇದೇ ಕಾಲಕ್ಕೊಮ್ಮೇನಾಗಿತ್ತು, ಶಂತದರಾಜ ಬೇಟೆಗೆ ಹೋದಾದ್ರೆ ಏನಾದ್ರು ಬರೀಕೆಯಲ್ಲಿ ವಾಪಸ್ ಬರ್ತಿದ್ರು, ಏನಾದ್ರು ಮಾಡ್ಕೊಂಡೇ ಬರ್ತಿದ್ದಾರ. ಇಲ್ಲಿ ಇವರು ಬಂದ್ರು, ಹಿಂದೆ ಗಂಗಾದೇವಿಯನ್ನು ನೋಡಿದ್ದ, ಏನೇನೋ ಆಗ್ತಾ ಬಂದಿತ್ತು, ಆಮೇಲೆ ಭೀಷ್ಮರ ಮೊದಲ ಸರ್ತಿ ಕಂಡಿದ್ದಾಯ್ತು. ಅಂತೂ ಬೇಟೆಗೆ ಹೋದಾಗಲ್ಲ ತುಂಬಾ ಘಟ್ಟ ನಡೀತಾ ಇತ್ತು. ಪರೀಕ್ಷಿತ ರಾಜನಿಗೆ ಭಾಗವತ ಕೇಳ ಯೋಗ ಬಂದಿದ್ದು ಕೂಡ ಬೇಟೆಗೆ ಅಂತ ಹೋಗಿದ್ದ ಕಾಲಕ್ಕೇನೆ. ಈ ರಾಜರ ಜೀವನದಲ್ಲಿ ಬೇಟೆ ಎಂಬುದು ಬಹಳ ಮುಖ್ಯವಾದಂತಹ ಒಂದು ಅಂಶ. ಅನೇಕರಿಗೆ ಅದೊಂದು ವ್ಯಸನ ಇದ್ದಾಗಲೇ, ದುರಭ್ಯಾಸ ಇದ್ದಾಗ. ಆದರೆ ಯೋಗ್ಯರಿಗೆ ಹಾಗಲ್ಲ. ದುಷ್ಟಮೃಗಗಳನ್ನು ನಿಯಂತ್ರಣ ಮಾಡಿ ತಪಸ್ವಿಗಳ ಯೋಗಕ್ಷೇಮವನ್ನು ವಿಚಾರ ಮಾಡಲು ಈ ಬೇಟೆಯ ಮುಖ್ಯವಾದ ಉದ್ದೇಶ. ಇನ್ನೊಂದ್ಸಲ ಹೋಗಿದ್ದ ಕಾಲಕ್ಕೆ ನೋಡ್ತಾರೆ, ಅಲ್ಲೊಂದು ಮಗು ಮತ್ತೆ, ಅಂದ್ರೆ ಈತ ಜೋಪಾನ ಮಾಡಿದ್ದಲ್ಲ ಅದನ್ನ. ಅಲ್ಲಿ ನೋಡಿದ ಒಂದು ಹೊಸ ಮಗುವನ್ನು ಕಂಡ. ಅವರು ದ್ರೋಣಾಚಾರ್ಯ. ಅವ್ರು ಹುಟ್ಟಿದ್ದ ಹಾಗೆ ಅಂತ ಕೇಳಿದ್ರೆ, ಭರದ್ವಾಜ ಮುನಿಗಳು ತಪಸ್ ಮಾಡ್ತಾ ಇದ್ದಾರೆ. ಅವರು ಆಗ ಘೃತಾತಿ ಎಂಬ ಅಪ್ಸರ್ಯನ್ನ ನೋಡ್ತಾರೆ. ಆ ಕಾಲಕ್ಕೆ ಹುಟ್ಟಿದ ಮಗುವೇ ದ್ರೋಣಾಚಾರ್ಯ. ಅವರನ್ನ ದ್ವನ್ನೆಯಲ್ಲೇ ಬೆಳೆಸಿದಿರುತ್ತೆ. ದ್ರೋಣ ಅಂದ್ರೆ ದ್ವನ್ನೆ ಅಂತ ಅರ್ಥ. ಇವತ್ತಿಗೂ ದ್ರೋಣ ಶಬ್ದಕ್ಕೆ ಯಜ್ಞಯಾಗಗಳಲ್ಲಿ ದ್ರೋಣ ಅಂದ್ರೆ ದ್ರೋಣ ಕಲಶ, ದ್ರೋಣ ಕಲಶ ಅಂತ ಕರೆದ ದ್ವನ್ನೆಗಳು ಅಂತ ಹೆಸರು. ದ್ವನ್ನೆಯಲ್ಲಿ ಬೆಳೆಸಿದ್ರೆ ಅದಕ್ಕೋಸ್ಕರ ದ್ರೋಣ ದ್ರೋಣ ಅಂತ ಹೆಸರಾಯ್ತವೆ. ಅವರು ಸಾಮಾನ್ಯರಲ್ಲ, ಬೃಹಸ್ಪತ್ಯಾಚಾರ್ಯರ ಮಕ್ಕಳು. ಬೃಹಸ್ಪತ್ಯಾಚಾರ್ಯರ ಮಕ್ಕಳೇ ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯರೇ ಈ ರೂಪದಲ್ಲಿ ಹುಟ್ಟಿ ಬಂದರು ದ್ರೋಣಾಚಾರ್ಯರಾಗಿ. ಅವ್ರು ಹುಟ್ಟಿದ ಕ್ರಮದೊಳಗೆ ಬಹಳ ಸ್ವಾರಸ್ಯ. ಬೃಹಸ್ಪತಿಯ ಮಕ್ಕಳು ಭರದ್ವಾಜರು. ಭರದ್ವಾಜರ ಮಗನಾಗಿ ತಾವೇ ಹುಟ್ಟಿ ಬಂದರು, ಇದು ಆಶ್ಚರ್ಯ. ಅಂದರೆ ತಾತ ತನ್ನ ಮಗನಿಗೆ ತಾನೇ ಮಗನಾಗಿ ಹುಟ್ಟಿ ಬಂದ ಕಥೆ ಇದೆ. ಬೃಹಸ್ಪತಿಯ ಮಗ ಭರದ್ವಾಜರು, ಭರದ್ವಾಜರ ಮಗ ದ್ರೋಣರು, ದ್ರೋಣರು ಬೃಹಸ್ಪತಿ ಅವತಾರನೇ. ಅಂದ್ರೆ ತನ್ನ ಮಗನಿಗೆ ಮಗನಾಗಿ ಹುಟ್ಟು ಬಂದ ಕಥೆ ಈ ರೀತಿ ಆಯ್ತು ಅಂತ ಹೇಳಿದ್ದಾರೆ. ಮಧ್ವವಿದ್ಯಾಲಯ ಹೇಳಬೇಕಾದ್ರೆ ಆಚಾರ್ಯ ಚಿಕ್ಕ ಮಗು ಅವ್ರಿಗೆ ಹಾಲು ಕುಡಿಸಲಿಕ್ಕೋಸ್ಕರವಾಗಿ ವ್ಯವಸ್ಥೆ ಮಾಡೋದಕ್ಕೆ ಅವ್ರಿಗೆ ತುಂಬಾ ಬಡವರು ಮಧ್ಯಗೇಹರು ವ್ಯವಸ್ಥೆ ಇರಲಿಲ್ಲ. ಪೂರ್ವಾಲಯ ಮನೆತನದ ಒಬ್ಬ ಬ್ರಾಹ್ಮಣರು ನೋಡಿದರು, ಅವರೊಳ್ಳೆ ಶ್ರೀಮಂತರಾಗಿದ್ದವರು, ಮಗುವಿಗೆ ಹಾಲು ಕುಡಿಯಲಿಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಒಂದು ಗೋವನ್ನ ದಾನ ಮಾಡಿಬಿಟ್ರು. ಆ ಕ್ಷಣಕ್ಕೆ ಪಾತುಂಪ ಯಾಂಸಿ ಶಿಶವೇ ಕಿಲ ಗೋಪ್ರದೋಸ್ಮೈ ಪೂರ್ವಾಲಯ ಸುಸುತ ಸೂನುತಯ ಪ್ರಜಾತ ನಿರ್ವಾಣ ಹೇತು ಮನಭೀಷ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಒಟ್ಟು ಕಥೆಯನ್ನೇ ಹೇಳಿಬಿಡುತ್ತಾರೆ. ಆ ರೀತಿ ವಾಸುದೇವ ಚಿಕ್ಕ ಮಗು ಮಧ್ವಾಚಾರ್ಯರು ಅವರಿಗೆ ಹಾಲು ಕುಡಿಯೋಕ್ಕೋಸ್ಕರ ಗೋದಾನ ಮಾಡಿದ ಪುಣ್ಯ ಎಷ್ಟು ದೊಡ್ಡದಾಗಿ ಬೆಳೀತು ಅಂತ ಕೇಳಿದ್ರೆ, ಆ ವ್ಯಕ್ತಿ ಮುಂದೆ ತನ್ನ ಮಗನಿಗೆ ಮಗನಾಗಿ ಹುಟ್ಟಿ ಸುಸುತ ಸೂನುತಯ ಪ್ರಜಾತಃ ಅಷ್ಟೊತ್ತಿಗೆ ಆಚಾರ ಸಿದ್ಧಾಂತ ಪ್ರಸಾರಕ್ಕೆ ಬಂದಿತ್ತು. ಅದನ್ನು ಓದಿ ಅಧ್ಯಯನ ಮಾಡಿ ಒಳ್ಳೆ ಜ್ಞಾನಿಯಾಗಿ ಅಪರ ಮೋಕ್ಷಕ್ಕೆ ಹೋಗಿಬಿಟ್ರು. ಒಂದು ಗೋದಾನ ಮಾಡಿದ ಫಲದಿಂದ ಮುಕ್ತಿ ಗಳಿಸಿದವರ ಕಥೆ ಇದೆ. ತನ್ನ ಮಗನಾಗಿ ತಾನೇ ಹುಟ್ಟೋ ಪ್ರಸಂಗ ಇದು. ಅನೇಕ ವಂಶದಲ್ಲೇ ಪದ್ಧತಿ, ಹುಟ್ಟಾರೋ ಬಿಡ್ತಾರೋ ಹೆಸರಂತೂ ಇಡ್ತಾರೆ ಜನಗಳು. ಕೊನೆ ಪಕ್ಷ ತಮ್ಮ ಮಗನು ಎಷ್ಟೇ ಇದು ಮಾಡಿದ್ರು ಕೂಡ ತಂದೆ ಹೆಸರು ಮಕ್ಕಳಿಗಳ ಮಗನಿಗಳ ಪದ್ಧತಿ ಸಾಮಾನ್ಯವಾಗಿ ಬಂದಿರಲಿಕ್ಕೆ ಕಾರಣ ಅವರೇ ಹುಟ್ಟಿ ಬರ್ತಾರೆ ಅಂತ ಸಾಮಾನ್ಯ ಕಲ್ಪನೆ. ನೂರಕ್ಕೆ ನೂರು ಭಾಗ ಸತ್ಯ ಅಲ್ಲ ಅದು. ಹೆಸರಿರೋಷ್ಟು ಮಟ್ಟಿಗೆ ಅಷ್ಟೇನೆ, ಕೆಲವೊಮ್ಮೆ ಹಾಗಾಗಬಹುದು. ಆ ರೀತಿ ಬೃಹಸ್ಪತಿ ಆಚಾರ್ಯ ತಮ್ಮವನಾದ ಭರದ್ವಾಜನ ಮಗನಾಗಿ ತಾವೇ ದ್ರೋಣರಾಗಿ ಹುಟ್ಟಿದ ಕಥೆ ಬಹಳ ಮಾರ್ಮಿಕವಾದ ಕಥೆ. ಅಪೂರ್ವವಾದಂತಹ ಸಿದ್ಧಿ ಪಡೆದವರು ವನದಲ್ಲೇ ಬೆಳೀತಾ ಹೋಗ್ತಾರೆ. ದ್ರೋಣ ಕನಸದಲ್ಲಿ ಹುಟ್ಟಿ ಬಂದವರು. ಇದು ಹೊಸ ಮಹಾಭಾರತ. ಇವತ್ತು ನಮಗೆ ಅರ್ಥ ಆಗ್ತದೆ, ನೂರು ವರ್ಷದಿಂದ ಹೇಳಿದ್ರೆ ಅರ್ಥ ಆಗ್ತಿರಲಿಲ್ಲ ಇದೆಲ್ಲ ಕೂಡ. ಇದೇನಿದು ಕನಸದಲ್ಲೇ ಮಗು ಬೆಳೆಯುತ್ತಾ, ಒಂದು ಅನ್ಯಲ್ಲಿ ಮಗು ಬೆಳೆಯುತ್ತಾ ಅಂತ ಕೇಳಿದ್ರೆ, ಟೆಸ್ಟ್ ಟ್ಯೂಬ್ ಬೇಬಿ ಕಾನ್ಸೆಪ್ಟ್ ಇದೆಯಲ್ಲ ಫಸ್ಟ್ ಅದರಲ್ಲಿ ಕಾಣುತ್ತೆ. ದ್ರೋಣಾಚಾರ್ಯರು ಹಾಗೆ ಬೆಳೆದವರು, ತಾಯಿಯ ಸಂಪರ್ಕನೇ ಇಲ್ಲ, ಕೇವಲ ಈ ರೀತಿ ಹುಟ್ಟಿ ಬಂದವರು. ಇದು ನಿಜವಾಗಲೂ ಆಶ್ಚರ್ಯ ಹುಟ್ಟಿಸ್ತಕ್ಕಂಥ ಕಥೆ. ಅಂದ್ರೆ ಎಷ್ಟೋ ಕಥೆಗಳನ್ನ ಜನ ಅಡಗೋಲಜಿ ಕಥೆ ಅಂತ ತಿಳ್ಕೊಂಡಿದ್ರು, ಏನು ಊಹಾಪೋಹ ಅಂತ ತಿಳ್ಕೊಂಡಿದ್ರು. ಇವತ್ತು ನಮಗೆ ಅರ್ಥವಾಗುತ್ತೆ. ಇಂಥ ಕಥೆಗಳನ್ನು ಮಹಾಭಾರತ ರಾಮಾಯಣ ನೋಡಿದಾಗ ಎಷ್ಟು ಪರಿಷ್ಕೃತವಾದ ಗ್ರಂಥಗಳು, ಸಾಮಾನ್ಯ ಗ್ರಂಥಗಳಲ್ಲ. ಏನೋ ಕಥೆಗಳ ಸರ್ಕಟ್ಟೆ ಪಂಚತಂತ್ರ ಹಿತೋಪದೇಶದಂತ ಕಥೆಗಳಲ್ಲ, ಅವೆಲ್ಲ ಕೂಡ ತತ್ವ ಇದೆ, ಇತಿಹಾಸ ಇದೆ, ಮೂಲತಃ ಆಧ್ಯಾತ್ಮಿಕ ಗ್ರಂಥಗಳವೆಲ್ಲ ಕೂಡ. ಹುಟ್ಟಿನ ಬಗ್ಗೆ ಅಪೂರ್ವ ಪರಿಚಯವನ್ನು ಬ್ರಹ್ಮಸೂತ್ರದಲ್ಲಿ ಮಾಡಿಕೊಡುತ್ತಾರೆ. ಹುಟ್ಟು ಸಾಮಾನ್ಯವಾಗಿ ತಂದೆ ತಾಯಿಗಳಿಂದ ಹುಟ್ಟೋದು ಸಾಮಾನ್ಯ ಪದ್ಧತಿ ಅದು. ಆದರೆ ಎಲ್ಲ ಕಡೆ ಅದೇ ಪದ್ಧತಿ ಇಲ್ಲ ಅಂತ ಹೇಳುತ್ತಾರೆ. ಕೆಲವೊಮ್ಮೆ ಬರೀ ತಂದೆಯಿಂದನೇ ಹುಟ್ಟಕ್ಕೆ ಬರುತ್ತದೆ. ಇಂಥವರೆಲ್ಲ ಅದರ ದೃಷ್ಟಾಂತಗಳು, ಕೇವಲ ತಂದೆಯಿಂದ ಹುಟ್ಟಿದವರು. ಆದರೆ ಬರೀ ತಾಯಿಯಿಂದ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದು ಇನ್ನೊಂದು ವಿಶೇಷ. ಒಬ್ಬ ಬ್ರಹ್ಮಸೂತ್ರಗಳಲ್ಲಿ ದೊಡ್ಡ ತೀರ್ಮಾನ ಮಾಡಿದ್ದಾರೆ. ಇವತ್ತೆಲ್ಲ ನೋಡಿದ್ರೆ ಕುತೂಹಲದ ಪ್ರಶ್ನೆಗಳಿವೆಲ್ಲ ಕೂಡ. ಹುಟ್ಟು ಹೇಗಾಗಬಹುದು ಅಂತ ಹೇಳೋದಕ್ಕೆ ನಾವು ಏನೇನು ಪ್ರಶ್ನೆ ಹಾಕೋತೇವೆ, ಅದಕ್ಕೆಲ್ಲ ಬ್ರಹ್ಮಸೂತ್ರ ಈ ಮಹಾಭಾರತಾದಿ ಗ್ರಂಥಗಳಲ್ಲಿ ಒಳ್ಳೆಯ ಉತ್ತರ ಇದೆ. ದ್ರೋಣಾಚಾರ್ಯ ಹೇಗೆ ಹುಟ್ಟಿ ಬಂದರು? ಆಚಾರ್ಯ ಮಾತು ಬಂದಾಗ ಹೇಳುತ್ತಾರೆ, ಅವರು ಅಯೋನಿಜರು ಅಂತ, ಅದಕ್ಕೆ ಹೆಸರು ಅಯೋನಿಜರು, ತಾಯಿಯಿಂದ ಹುಟ್ಟಿ ಬಂದವರಲ್ಲ. ಇದೊಂದು ವಿಶೇಷಾಂಶ ಉಂಟು. ವಿಜ್ಞಾನ ಶೋಧನೆ ಮಾಡಿದರೆ ಹೊಸ ವಿಷಯ ಒಂದು ಗೊತ್ತಾಗ್ತದೆ. ಯಾರು ತಂದೆ ತಾಯಿಗಳ ಸಂಬಂಧವನ್ನು ಹೊಂದಿ ಹುಟ್ಟಿ ಬರುತ್ತಾರೆ ಅವರು ಬುದ್ಧಿವಂತರದೆಲ್ಲ ಆಗ್ತಾರೆ, ಏನಿಲ್ಲ ಅಂತಲ್ಲ. ಆದರೆ ಯಾರು ಅಯೋನಿಜರಾಗಿ ತಾಯಿಯ ಸಂಪರ್ಕ ಇಲ್ಲದೆ, ಅಂದರೆ ಗರ್ಭವಾಸ ಇಲ್ಲದೆ ಹುಟ್ಟಿ ಬರುತ್ತಾರೋ ಅವರು ಹೆಚ್ಚು ಪ್ರತಿಭಾಶಾಲಿಗಳಾಗ್ತಾರೆ. ಅದಿನ್ನೊಂದು ವಿಶೇಷ, ಸಾಮಾನ್ಯ ಹೆಚ್ಚು ಪ್ರತಿಭಾಶಾಲಿಗಳಾಗಿರುತ್ತಾರೆ. ಇದನ್ನು ಇನ್ನು ವಿಜ್ಞಾನ ಹೆಚ್ಚು ಗಮನಿಸಿಲ್ಲ. ಇದನ್ನು ಇವತ್ತು ನೋಡಿದರೆ ಗೊತ್ತಾಗ್ತದೆ. ನಮ್ಮಲ್ಲೂ ಒಂದು ಪದ್ಧತಿ ಉಂಟು, ಸಿಸರಿಂಡ್ ಆಗಿ ಹುಟ್ಟಿ ಬರ್ತಾರೆ ನೋಡಿ. ಸಾಮಾನ್ಯವಾಗಿ ನಾರ್ಮಲ್ ಡೆಲಿವರಿ ಆಗದೆ ಹುಟ್ಟಿ ಬರ್ತಾರಲ್ಲ, ಅಲ್ಲಿ ಒಂದು ಅಡ್ವಾಂಟೇಜ್ ಇದೆ. ಏನ್ ಅಡ್ವಾಂಟೇಜ್ ಅಂದ್ರೆ, ಸಾಮಾನ್ಯವಾಗಿ ಅವರು ಹೆಚ್ಚು ಬ್ರೈಟ್ ಇರ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಹಾಗೆ ಮಾಡಿಸ್ಕೋಬೇಕು ಅಂತ ಅರ್ಥ ಅಲ್ಲ. ಇದರಿಂದ ಬ್ರೈಟ್ ಇರ್ತಾ ಹಾಗಲ್ಲ, ಅನಿವಾರ್ಯವಾಗಿ ಹುಟ್ಟಿದ್ರೆ ಅದು ಪ್ಲಸ್ ಪಾಯಿಂಟ್ ಅದು. ನಾನು ಇವತ್ತು ಅನೇಕ ಅಂತ ಅಬ್ಸರ್ವ್ ಮಾಡಿದ್ದೀನಿ, ಸಾಮಾನ್ಯವರಿಗಿಂತ ಬುದ್ಧಿವಂತರಿರ್ತಾರೆ. ಒಂದೇ ತಾಯಿ ಮಕ್ಕಳು ನಾರ್ಮಲ್ ಆಗಿ ಹುಟ್ಟಿದವರು ಇರ್ತಾರೆ, ಈ ರೀತಿ ಹುಟ್ಟಿದವರು ಇರ್ತಾರೆ. ಇವರು ಸಾಮಾನ್ಯ ಪ್ರತಿಭಾವಂತರಿರ್ತಾರೆ. ಇದೊಂದು ಭಾರಿ ಆಶ್ಚರ್ಯ. ಅದ್ರ ಬಗ್ಗೆ ಇನ್ನೂ ತುಂಬಾ ಕೇಸಸ್ ಸ್ಟಡಿ ಮಾಡಿದ್ರೆ ಹೊಸ ವಿಷಯ ಗೊತ್ತಾಗ್ತದೆ. ಈ ದೃಷ್ಟಿಯಿಂದ ಆಗ ಮಹಾಭಾರತ ರಾಮಾಯಣಗಳ ಅಯೋನಿಜತ್ವ ಅನ್ನೋ ಕಲ್ಪನೆಯಲ್ಲಿ ಹೊಸ ವಿಚಾರ ಉಂಟಾಗ್ತದೆ. ನೇರವಾಗಿ ಹುಟ್ಟಿ ಬರೋದ್ರಿಂದ ವಿಶೇಷವಾದ ಅದು ಲೋಕದೊಳಗೆ ಗೊತ್ತು. ಎಷ್ಟೋ ಸರ್ತಿ ಹೆರಿಗೆ ಆಗಿಬಿಡ್ತಲ್ಲ, ಆಗಾಗ ತೊಂದರೆಯಿಂದ ಮಕ್ಕಳಿಗೆ ಶಾಶ್ವತ ಊನರಾಗಿಬಿಡ್ತಾರೆ. ಜೀವನ ಪೂರ್ತಿ ಅವರು ಊನರಾಗ್ತಾರೆ. ಆ ಕಾಲದಲ್ಲಿ ಏನು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ಸಾಕು, ತೊಂದರೆ ಆಗುತ್ತೆ. ಆ ರಿಸ್ಕ್ ಅವಾಯ್ಡ್ ಆಗೋದು ಈ ರೀತಿ ಮಾಡಿದಾಗ ಆ ತೊಂದರೆ ಇಲ್ಲ, ಅಷ್ಟೇ ಇಲ್ಲ, ಆ ಫ್ರೆಶ್ನೆಸ್ ಆಗಿ ಉಳ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ದ್ರೋಣರು ಮೊದಲಾದವರ ಕಥೆಗಳ ಹಿಂದೆ ದ್ರೋಣರು ಮೊದಲಾದ ಜ್ಞಾನಿಗಳೆಲ್ಲ ಹುಟ್ಟಿ ಬಂದ ರೀತಿ ಇದಕ್ಕೊಂದು ಪೋಷಕವಾದದ್ದು. ಇದೆಲ್ಲ ಇವರೆಲ್ಲ ಯಾವ ಕಾಲಕ್ಕೆ ನಡೀತು ಅಂತ ಹೇಳಿದ್ರೆ ಹೇಳ್ತಾರೆ, ಇವಿಷ್ಟು ಕೂಡ ನಡೆದಿದ್ದು ಭೀಷ್ಮರು ಹುಟ್ಟಿದ ಕಾಲಕ್ಕೆ ನಡೀತು. ಅಂದ್ರೆ ದ್ರೋಣರು ಹುಟ್ಟಿದ್ದು, ಕೃಪಾಚಾರ್ಯರು ಹುಟ್ಟಿದ್ದು, ಕೃಪಿದೇವಿ ಇಬ್ಬರು ಅವಳಿ ಅಂದ್ಮೇಲೆ ಆ ಕಾಲಕ್ಕೆ ಹುಟ್ಟಿದ್ದು, ಇವರೆಲ್ಲ ಸಮವಯಸ್ಕರು ಅನ್ನೋ ಮಾತನ್ನು ಆಚಾರ್ಯ ಹೇಳಿದ್ದಾರೆ. ತುಂಬಾ ಜನ ಈ ವಯೋಮಾನವನ್ನು ಯಾರು ಗಮನಿಸಿಲ್ಲ. ಭೀಷ್ಮರ ಬಗ್ಗೆ ಗೊತ್ತಿದ್ದ ವಿಚಾರ ತುಂಬಾ ಜನ ಮಹಾಭಾರತ ಯುದ್ಧದ ಕಾಲಕ್ಕೆ ಭೀಷ್ಮರು ಅತ್ಯಂತ ವೃದ್ಧರು 800 ವರ್ಷವಾಗಿತ್ತು, ಇಷ್ಟು ಉಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅಷ್ಟೇ ವಯಸ್ಸು ದ್ರೋಣರಿಗೂ ಆಗಿತ್ತು ಅಂತ ಅನೇಕರಿಗೆ ಗೊತ್ತಿಲ್ಲ. ಕೃಪಾಚಾರ್ಯರಿಗೂ ಆಗಿತ್ತು, ಮತ್ತು ವಿರಾಟರಾಜನು ಅದೇ ವಯಸ್ಸು, ದ್ರುಪದರಾಜನು ಅದೇ ವಯಸ್ಸು, ಎಲ್ಲ ಸಮವಯಸ್ಕರವೆಲ್ಲ ಕೂಡ. ತೇಷಾಂ ಸಮಾನೋ ವಯಸ್ಸಾ ವಿರಾಟಃ ಇತ್ಯಾದಿ ಮಾತುಗಳಲ್ಲಿ ಅಷ್ಟದರ ವೃದ್ಧರಿದ್ರು. ಭೀಷ್ಮರದ ಸ್ಪೆಷಲ್ ಕೇಸ್ ಆಗಿ ಬಂದೇ ಹೊರತು ಆಗಿನ ಕಾಲಕ್ಕೆ ದೀರ್ಘಾಯುಷ್ಯವು ದೊಡ್ಡ ಸಮಸ್ಯೆಯಾಗಿರಲಿಲ್ಲ. ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಯಾವನು ತನ್ನ ಧರ್ಮಕ್ಕೆ ತಕ್ಕಂತೆ ಬದುಕ್ತಾನೆ ಅವನು ಸಾಮಾನ್ಯವಾಗಿ ಪೂರ್ಣಾಯುಷ್ಯಾಗಿರ್ತಾನೆ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಪೂರ್ಣಾಯುಷ್ಯವನ್ನ ಪಡೆದೇ ಬದುಕ್ತಾನೆ, ಅದು ಎಲ್ಲಾ ಯುಗದಲ್ಲಿ ಒಂದು ಸಾಮಾನ್ಯ ನಿಯಮ. ಆದರೆ ಕಲಿಯುಗದಲ್ಲಿ ಮಾತ್ರ ಅದು ವರ್ಕ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಕಲಿಯುಗದಲ್ಲಿ ಯಾವ ರೀತಿ ಯಾರು ಸಾಯ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಅತೀರ ವಿಚಿತ್ರವಾದದ್ದು, ಯಾಕೆಂದ್ರೆ ಧರ್ಮದಲ್ಲಿ ತುಂಬಾ ಒಂದು ಲೋಪವನ್ನು ಕಾಣೋದ್ರಿಂದ, ಆಯುಷ್ಯ ಆರೋಗ್ಯ ಎಲ್ಲದರಲ್ಲೂ ಅದರ ಒಂದು ಪರಿಣಾಮ ಆಗೋದ್ರಿಂದ ಅದು ಕಲಿಯುಗದಲ್ಲಿ ಮಾತ್ರ ಪೂರ್ಣ ಆಯುಷ್ಯ ಬದುಕೋರ ಸಂಖ್ಯೆ ಸಾಮಾನ್ಯವಾಗಿ ಕಡಿಮೆ. ಶತಾಯುಷರು ಎಷ್ಟು ಜನ ಸಿಗ್ತಾರೆ ನಮಗೆ? ತುಂಬಾ ಕಡಿಮೆ. ಆ ಹಿಂದೆ ಆಗ ಮಾತ್ರ ಹಾಗಲ್ಲ, ಸಾಮಾನ್ಯ ಪೂರ್ಣಾಯುಷ್ಯವೇ ಇದ್ದ ಕಾಲ ಅದು. ಕೃತದ್ವೇತ್ವ, ಅದಕ್ಕೆ ಬ್ರಾಹ್ಮಣ ಮಗ ಏನ್ ಮಾಡಿದ, ಬ್ರಾಹ್ಮಣ ನನ್ನ ಮಗ ಹೇಗೆ ಸತ್ತ ರಾಮದೇವರೇ ಅಂತ ಕೇಳಲಿಕ್ಕೆ ಬಂದ. ನನ್ನ ಮಗ ಹೇಗೆ ಸತ್ತ, ಹೇಗೆ ಸತ್ತ, ಸಾಯ್ಲೆ ಕಣನೇ ಇಲ್ವಲ್ಲ, ಮನೆ ಬದುಕಿಬಿಟ್ಟ ಬಿಡ್ಲಿಲ್ಲ, ರಾಮದೇವರು ಬದುಕಿಸ್ಕೊಟ್ಬಿಟ್ರ ಮಗುವನ್ನ. ಇದೆಲ್ಲ ಕಥೆ ಕೇಳಿದರೆ ನಮ್ಮ ಪರಿಶುದ್ಧ ಜೀವನಕ್ಕೂ ನಮ್ಮ ಆರೋಗ್ಯಕ್ಕೂ ಆಯುಷ್ಯಕ್ಕೂ ನೇರ ಸಂಬಂಧ ಇದೆ ಅನ್ನೋ ಕಲ್ಪನೆಯನ್ನು ನಾವು ಕಾಣ್ತೇವೆ. ಇದೇ ಕಾಲದೊಳಗೆ ಹುಟ್ಟಿಬಂದ ಮತ್ತೊಬ್ಬ ವ್ಯಕ್ತಿನೇ ವಿರಾಟ ರಾಜ ಅಂತಕ್ಕಂಥ ಮಹಾನುಭಾವ. ಆತ ಹಾ ಹಾ ಹೂ ಹೂ ಅಂತ ಗಂಧರ್ವರು ಇದ್ದಾರಲ್ಲ, ಹಾ ಹಾ ಎಂಬ ಗಂಧರ್ವನೇ ವಿರಾಟ ರಾಜನಾಗಿ ಹುಟ್ಟಿ ಬಂದ. ಇದೇ ಕಾಲಕ್ಕೆ ಹುಟ್ಟಿ ಬಂದ ಇನ್ನೊಬ್ಬ ವ್ಯಕ್ತಿ ಅಂತ ಕೇಳಿದರೆ ಹೂ ಹೂ ಎಂಬ ಗಂಧರ್ವ, ಅವನೇ ದ್ರುಪದ ರಾಜ ಅವನು. ಹಾ ಹಾ ಅವನು, ಹೂ ಹೂ ಇವನು, ಇವರೆಲ್ಲ ಆ ಕಾಲದಲ್ಲೇ ಹುಟ್ಟಿ ಬಂದವರು. ಅವನು ಹುಟ್ಟಿದ ದ್ರುಪದ ರಾಜ ಹುಟ್ಟಿದ್ದು ಬಹಳ ವಿಶೇಷ ರೀತಿಯಲ್ಲಿದೆ. ಪೃಷತ ಅಂತ ಒಬ್ಬ ರಾಜ, ಅವನು ಪಾಂಚಾಲ ದೇಶದ ರಾಜ. ನಮಗೆ ದ್ರುಪದ ಯಾರಂತೂ ಗೊತ್ತಾಗಿದೆ, ದ್ರೌಪದಿಯ ತಂದೆ ಅಂತ ನಮಗೆ ಗೊತ್ತು. ಆದರೆ ದ್ರುಪದ ಯಾರ ಭಾಗ ಅಂತ ಯೋಚನೆ ಮಾಡಕ್ಕೆ ಹೋಗಿರೋದಿಲ್ಲ. ಮಹಾಭಾರತದಲ್ಲಿ ಹೇಳ್ತಾರೆ, ಒಬ್ಬ ಪೃಷತ ಅಂತ ಒಬ್ಬ ರಾಜ, ಪೃಷತಃ ಅನಪತ್ಯ, ಅವನಿಗೆ ಸಂತತಿ ಇರಲಿಲ್ಲ. ಅದಕ್ಕೆ ಕಾಡಿಗೆ ಹೋದ ತಪಸ್ ಮಾಡಲಿಕ್ಕೋಸ್ಕರ, ತುಂಬಾ ದಿವಸ ತಪಸ್ಸು ಮಾಡದ, ವರವನ್ನು ಪಡೆದ, ಆಗ ಹುಟ್ಟಿದ ಮಗುವೇ ದ್ರುಪದ ರಾಜ. ಅದು ಪುರುಷತನ ಮಗ ದ್ರುಪದ, ದ್ರುಪದನ ಮಗಳು ದ್ರೌಪದಿ ದೇವಿ. ಅದಕ್ಕೆ ದ್ರೌಪದಿಗೆ ಪಾರ್ಶತಿ ಅಂತನ ಹೆಸರು. ಅನೇಕರು ತಪ್ಪ ಬರ್ಕೊಂಡು ಪಾರ್ವತಿ ಅಂತ ಬರ್ಕೊಂಡ್ಬಿಟ್ಟಿರ್ತಾರೆ, ತಪ್ಪದು ಪಾರ್ಶತಿ ಅಂತ ಹೆಸರು. ದುಷ್ಟದ್ಯುಮ್ನ ದ್ರುಪದನ ಮಗ, ಆತನಿಗೆ ಪಾರ್ಶತ ಅಂತನೋ ಹೆಸರು. ಇದೆಲ್ಲ ಹೆಸರಿನ ಹಿನ್ನೆಲೆಯಲ್ಲಿ ತುಂಬಾ ಜನ ಅದನ್ನು ಗಮನಿಸದೆ ಹೋಗಿದ್ದರಿಂದ ಆ ತಪ್ಪುಗಳು ಬಂದು ಪಾರ್ವತಿ ಅಂತ ಬಂದು ಪಾರ್ವತಿ ಅವತಾರ ದ್ರೌಪದಿ ಅಂತಾಗಿ ಏನೇನು ಊಹಾಪೋಹ ಮಾಡಿದ್ರು ಬೇಕಾಶ್ ಜನ ಇದ್ದಾರೆ. ಅವರಿಗೆ ಮೂಲತಃ ಆ ಪದ ಹೇಗೆ ಬಂತಂದೇ ಅರ್ಥವಾಗಿದೆ. ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಅವೆಲ್ಲನೂ ಉಂಟು. ಈ ರೀತಿ ಎಲ್ಲ ನಡೀತಾ ಇದೆ. ಅಂತೂ ಭೀಷ್ಮರಿಗೆ ಇಷ್ಟರ ಸಮವಯಸ್ಕರಿದ್ದಾರೆ. ಇನ್ನೊಂದು ವಿಚಾರ, ಬಾಲ್ಯಕ ರಾಜ ಏನು ಬಾಲ್ಯಕ ದೇಶಕ್ಕೆ ಸೇರಿದ, ಮೊದಲ ದಿವಸನೇ ನೋಡಿದ್ದೇವೆ ಪ್ರಹ್ಲಾದರಾಜನ ಅವತಾರ. ಆತ ಒಬ್ಬ ಶ್ರೇಷ್ಠ ಭಗನನ್ನು ಪಡೀತಾ ಇದ್ದಾರೆ. ಆತನಿಗೆ ಸೋಮದತ್ತ ಅಂತ ಹೆಸರು. ಸೋಮದತ್ತ ಮಹಾಭಾರತ ಯುದ್ಧದ ಕಾಲದಲ್ಲಿ ಬರ್ತಾನ, ಸೋಮದತ್ತ ಅಂತ ಹೆಸರು. ಆತ ದ್ವಾದ ಏಕಾದಶ ರುದ್ರರೊಳಗೆ ಪತ್ರತಾಪನ ರುದ್ರನ ಅವತಾರವೇ ಸೋಮದತ್ತ. ಆತನಿಗೆ ಮೂರು ಜನ ಗಂಡು ಮಕ್ಕಳು, ಭೂರಿ, ಭೂರಿ ಶ್ರವಸ್ ಮತ್ತು ಶಲ ಅಂತೆ. ಭೂರಿ, ಭೂರಿ ಶ್ರವಸ್ ಮತ್ತು ಶಲ, ಈಗ ಮೂರು ಜನ ಗಂಡು ಮಕ್ಕಳು. ಆ ಮೂರು ಜನಗಳು ಕೂಡ ಅಹಿರ್ಬುದ್ನ, ವಿರೂಪಾಕ್ಷ, ಈ ಬಂತಕ್ಕಂತಹ ರುದ್ರರ ಅವತಾರ. ವಿಶೇಷವಾದಂತಹ ರೀತಿಯಲ್ಲಿ ಮಧ್ಯದವನಿದ್ದಲ್ಲ ಭೂರಿ ಶ್ರವಸ್, ಭೂರಿ, ಭೂರಿ ಶ್ರವಸ್ಸು, ಶಲ. ಆ ಭೂರಿ ಶ್ರವಸ್ಸು ಮಧ್ಯದವನು, ಮಧ್ಯದವನು ಎಲ್ಲರಿಗಿಂತ ಬಲಾಢ್ಯನಾಗಿದ್ದನಂತೆ. ಅಣ್ಣ ತಮ್ಮಂದಿರಿಗಿಂತ ಅವನೇ ಭಾರಿ ಬಲಾಢ್ಯನಾದವನು ಮಧ್ಯದವನು. ಯಾತಕ್ಕೆ ಹಾಗಾದ ಅಂದ್ರೆ ಆಚಾರ ಹೇಳುತ್ತಾರೆ, ಶಿವಾದಿ ಸರ್ವರುದ್ರಾಣಾಂ ಆವೇಶಾತ್ ವರತಸ್ತಥ. ಸೋಮದತ್ತ ತಪಸ್ಸು ಮಾಡಿ ಮಕ್ಕಳನ್ನ ಪಡೆದ. ಅವನೇನು ವರ ಕೇಳಿದನಂತೆ, ನನ್ನ ಮೂರು ಜನ ಗಂಡು ಮಕ್ಕಳಾಗಬೇಕು, ಮಧ್ಯದವನು ಭಾರಿ ಬಲಿಷ್ಠನಾಗಬೇಕು ಅಂತ ಕೇಳಿದ್ದ. ಅದಕ್ಕೆ ಅವನು ಆ ರೀತಿ ಬಲಿಷ್ಠನಾಗಿ ಹುಟ್ಟಿ ಬಂದವನು ಭೂರಿ ಶ್ರವಸ್. ಈ ಹೆಸರು ಗೀತೆಯಲ್ಲಿ ಆರಂಭದಲ್ಲಿ ರೆಫರೆನ್ಸ್ ಬರ್ತದೆ. ಆತನು ದುರ್ಯೋಧನ ಹೇಳ್ತಾನೆ, ಆಚಾರ್ಯರೇ ನಮ್ಮ ಕಡೆ ಯಾರ್ಯಾರಿದ್ದಾರೆ ಗೊತ್ತಾ ಬಲಾಢ್ಯರು? ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸವಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೋಮದತ್ತಿ ತಥೈವ ಚ. ಆ ಸೋಮದತ್ತಿನೇ ಭೂರಿ ಶ್ರವಸ್, ಸೋಮದತ್ತನ ಮಗ ಸೋಮದತ್ತಿ. ಇದೆಲ್ಲ ಯೋಚನೆ ಮಾಡಿದರೆ ಭಗವದ್ಗೀತೆಯ ಆರಂಭದ ಶ್ಲೋಕದಲ್ಲಿ ಬರತಕ್ಕಂಥ ಮಹಾವೀರರ ಪರಿಚಯವೆಲ್ಲ ಆದಿ ಪರ್ವದಲ್ಲಿ ವಿಸ್ತಾರವಾಗಿ ನಮಗಾಗೋದು. ಎಲ್ಲರಿಗೂ ಹೆಸರುಗಳಾಗುತ್ತೆ ಅಷ್ಟೇ, ಇದೆಲ್ಲ ಹಿನ್ನೆಲೆ ಗೊತ್ತಿಗದ ಹೋದರೆ ತ್ರಿಪದ ವಿರಾಟ ಅವರು ಇವರು ಅಷ್ಟೇ, ಎಕ್ಸ್ವೈಜೆಡ್ಗಳು ಕಂಡ ಕಾಣ್ತಾರೆ ಹೊರತು ಪರಿಚಯ ಆಗೋದಿಲ್ಲ. ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಭಗವದ್ಗೀತೆ ಓದಿದಾಗ ಅವರೆಲ್ಲ ಎಂಥೆಂಥ ಮಹಾನುಭಾವರಗಳು, ಹೇಗೆ ಒಂದಲ್ಲ ಒಂದು ದೇವತೆ ಅವತಾರರಾದವರು ಯೋಗ್ಯರಾಗಿದ್ರೆ, ರಾಕ್ಷಸರ ಅವತಾರವಾದವರು ಅಯೋಗ್ಯರಾಗಿದ್ರೆ, ಅದು ಸಾಮಾನ್ಯ ಜನ ಅಲ್ಲಿ ಸೇರಿಲ್ಲ, ಅದು ಅಲ್ಲಿಯ ವಿಶೇಷ. ಈ ರೀತಿ ನಡೀತಾ ಇತ್ತು. ಅಂತೂ ಬಾಲ್ಯಕರ ಮಗ ಭೀಷ್ಮರು, ಬಾಲ್ಯಕ ಶಂತನುವಿನ ಸಹೋದರ, ಗಮನಿಸಬೇಕದನ್ನ. ಬಾಲ್ಯಕರ ಮಗ ಸೋಮದತ್ತ ಸಂಶಯ ಪಡೆದು ಬಂತು. ಶಂತನು ಮಗ ಭೀಷ್ಮರು, ಶಂತನು ಬಾಲ್ಯಕ ಅಣ್ಣ ತಮ್ಮಂದಿರು, ಶಂತನು ಬಾಲ್ಯಕ ಅಣ್ಣ ತಮ್ಮಂದಿರು, ಶಂತನು ಮಗ ಭೀಷ್ಮರು. ಸೊ ಭೀಷ್ಮರಿಗೆ ಬಾಲ್ಯಕರಾದ ದೊಡ್ಡಪ್ಪನಾಗಬೇಕು, ಗಮನಿಸಬೇಕು ನಾವು, ದೊಡ್ಡಪ್ಪನಾಗಬೇಕು. ಈತ ಮಹಾಭಾರತ ಕಾಲ ಯುದ್ಧದಲ್ಲಿ ಇದ್ದ. ಮಹಾಭಾರತ ಕಾಲದ ಯುದ್ಧದೊಳಗೆ, ಕುರುಕ್ಷೇತ್ರ ಯುದ್ಧದೊಳಗೆ ಮೊದಲ 14 ದಿವಸಗಳ ಯುದ್ಧ ಮಾಡಿದವರು ಬಾಲ್ಯಕ ರಾಜ. ಆತ ಭೀಷ್ಮರಿಗೆ ದೊಡ್ಡಪ್ಪ ಅಂದಮೇಲೆ ಭೀಷ್ಮರೇ ಅತಿ ವಯಸ್ಸಾದವರು ಅಂತ ತಿಳ್ಕೊಂಡಿದ್ದಾರಲ್ಲ, ತಪ್ಪು ಅಂತ ಆಯ್ತಾ. ಭೀಷ್ಮರಿಗೆ ದೊಡ್ಡಪ್ಪ ಮತ್ತೆ ಅಂದಮೇಲೆ ಬಾಲ್ಯಕ ರಾಜರ ವಯಸ್ಸು ತುಂಬಾ ಹೆಚ್ಚಾಗಿದ್ದು, ಬಹು ಸೀನಿಯರ್ ಮೋಸ್ಟ್ ಅಂದ್ರೆ ಬಾಲ್ಯಕ ರಾಜನೇ. ಇಡೀ ಯುದ್ಧರಂಗದೊಳಗೆ ಅತ್ಯಂತ ವೃದ್ಧನಾದವನವರು. ಆತನ ಮಗ ಸೋಮದತ್ತ, ಅದು ಭೀಷ್ಮರಿಗೆ ಅವರಿಬ್ಬರು ಅಣ್ಣ ತಮ್ಮಂದರಾಗ್ತಾರೆ. ಸೊ ಭೀಷ್ಮರ ಸರಿಯಾದ ಸಮವಯಸ್ಕ ಸೋಮದತ್ತ, ಇವನ್ನ ದ್ರೋಣರು ಕೃಪರು ಎಲ್ಲ ಸೇರಿದ್ದವರು. ವಿರಾಟ ರಾಜ ಹಾಗೆ ಬಂದ. ವಿರಾಟ ರಾಜ ಯಾರು ಅಂತ ಇನ್ನೊಂದು ಸಮಸ್ಯೆ. ವಿರಾಟ ರಾಜ ಯಾರು? ಅವತಾರ ಆ ಗಂಧರ್ವನೇ. ಸಂಬಂಧ ಏನು ಅಂದ್ರೆ, ಮೊನ್ನೆ ಕಥೆ ಕೇಳಿದ್ವಲ್ಲ, ನಿನ್ನೆ ದಿವಸ ಹೊಸರಾಜನಿಗೆ ಇಬ್ಬರು ಮಕ್ಕಳು ಹುಟ್ಟಿದ್ರು ಮೀನಿನ ಹೊಟ್ಟೆಯೊಳಗೆ. ಅದರಲ್ಲಿ ಹೆಣ್ಣು ಸತ್ಯವತಿ ದೇವಿ ಅಂತ ಕೇಳಿದ್ವಿ. ಆ ಗಂಡು ಮಗು ಇದ್ನಲ್ಲ, ಅವನೇ ವಿರಾಟ ರಾಜ ಅಂತ ಹೇಳಿ. ಅದು ಉಪರಿತರ ವಸುವಿನ ಮಗ ಸತು ಮಚ್ಚದಾಜ. ಹೀಗೆ ಇವರೆಲ್ಲರ ಸಂಬಂಧವನ್ನು ಕಲ್ಪನೆ ಮಾಡಿಕೊಂಡ್ರೆ, ಸತ್ಯವತಿಯ ಸಹೋದರನೇ ವಿರಾಟ ರಾಜನಾದ್ರಿಂದ ಪಾಂಡವರು ವಿರಾಟ ರಾಜನ ಆಸ್ಥಾನದಲ್ಲಿ ವಾಸ ಮಾಡಕ್ಕೆ ಅದೊಂದು ಕಾರಣ ಆಯ್ತು. ದೂರದ ಬಂಧುವೂ ಆದ ಈ ಮಧ್ಯೆ ಅಲ್ಲೇ ಆರಿಸಿಕೊಳ್ಳೋದಕ್ಕೆ ಅದೊಂದು ದೂರದ ಲಿಂಕ್ ಕೂಡ ಸಿಗ್ತಾ ಇದೆ ನಮಗೆ. ಇದಿಷ್ಟು ಮಹಾಭಾರತಕ್ಕೆ ಕೊಡತಕ್ಕಂಥ ಡೇಟಾ ಇದೆ. ಸರಿಯಾಗಿ ಉಪಯೋಗಿಸಿಕೊಂಡಷ್ಟು ನಮಗೆ ಮಹಾಭಾರತ ಸರಿಯಾಗಿ ಅರ್ಥವಾಗುತ್ತೆ. ಹೀಗಿದ್ದಾಗ ಭೀಷ್ಮರು ತನ್ನ ತಮ್ಮ ವಿಚಿತ್ರ ವೀರ್ಯನಿಗೆ ವಿವಾಹ ಮಾಡಬೇಕು ಅಂತ ಯೋಚನೆ ಮಾಡಿ ಕನ್ಯಾನ್ವೇಷಣೆ ಪ್ರಾರಂಭ ಮಾಡುತ್ತಾನೆ. ಅಷ್ಟೊತ್ತಿಗೆ ಒಂದು ವರ್ತಮಾನ ಬಂತು, ಕಾಶಿರಾಜ ತನ್ನ 3 ಹೆಣ್ಣು ಮಕ್ಕಳಿಗೂ ಸ್ವಯಂವರ ಏರ್ಪಾಟು ಮಾಡಿದ್ದಾನೆ ಅಂತ ಸುದ್ದಿ ಬಂತು. ಅಂಬಾ, ಅಂಬಿಕಾ, ಅಂಬಾಲಿಕಾ, 3 ಹೆಣ್ಮಕ್ಕಳು ಕಾಶಿರಾಜನಿಗೆ. ಅವ್ರ 3 ಜನಕ್ಕೂ ಸ್ವಯಂವರ ಏರ್ಪಾಟು ಮಾಡಿದ್ದಾನೆ ಸುದ್ದಿ ಬಂತು. ತಷ್ಟ ಭೀಷ್ಮರು ಹೊಟ್ಟೆ ಬಿಟ್ರೆ ಅವರನ್ನು ಗೆದ್ದು ಸ್ವಯಂವರ ಗೆದ್ದು ತರಬೇಕು, ತಮ್ಮನೆ ಮದುವೆ ಮಾಡಿಸ್ಬೇಕು. ಇವರು ಎಷ್ಟು ಕರುಣಾಡಗಳು, ಅವನ್ನೇ ಕಳಿಸ್ಬೋದಾಯ್ತು ಯುದ್ಧಕ್ಕೆ. ನನಗೆ ಶಕ್ತಿ ಇಲ್ಲ ಪಾಪ, ತೊಂದರೆ ಆಗಬಾರ್ದು, ತಾವು ಹೋದ್ರೆ ಅಲ್ಲಿ ದ್ವಂದ್ವ ಯುದ್ಧ ಮಾಡಕ್ಕೆ ಹೋಗಲಿಲ್ಲ. ಯಾಕೆ ನೀವಕ್ಕೆ ಉಲ್ಲಂಘನೆ ಆಗ್ತಿತ್ತು, ಅದು ನಿಮ್ಮದ ಉಲ್ಲಂಘನೆ ಆಗ್ತಿತ್ತು, ಇದು ಹಾಗಲ್ಲ. ಆದ್ರಿಂದ ಸ್ವತಃ ತಾವು ಹೋಗ್ತಾರೆ ಕಾಶಿರಾಜನ ಸ್ವಯಂವರದೊಳಗೆ. ಕಾಶಿದೇಶ ತುಂಬಾ ಪ್ರಾಚೀನವಾದಂತಹ ಪಟ್ಟಣ. ನಮ್ಮ ಇಡೀ ನಮ್ಮ ಭರತಖಂಡದೊಳಗೆ ವೇದಗಳಿಂದ ಹಿಡಿದು ರೆಫರ್ ಆಗ್ತಾ ಇರತಕ್ಕಂಥ ಅತಿ ಮುಖ್ಯವಾದ ಪಟ್ಟಣ ಅಂದ್ರೆ ಕಾಶಿದೇಶ. ಇವತ್ತಿಗೂ ಬಹಳ ಪ್ರಸಿದ್ಧ, ಅವತ್ತಿಗೂ ಭಾರಿ ಪ್ರಸಿದ್ಧ. ಕಾಶಿರಿತ್ತೆ ಅಂತಕ್ಕಂಥ ಋಗ್ವೇದದ ಮಾತಿನೊಳಗೆ ಕಾಶಿಯ ಉಲ್ಲೇಖ ಬಂದಿದೆ. ಸಾಮಾನ್ಯವಾಗಿ ಎಲ್ಲೋ ಯಾವ ರಾಜ ಹೆಸರಂದು ಗೊತ್ತಾಗದೆ ಹೋಗಿಬಿಟ್ರೆ ಕಾಶಿರಾಜ ಅಂತ ಕರೆಬಿಡೋ ಪದ್ಧತಿ. ಯಾವ ರಾಜ ಅಂತ ಹೇಳೋದಕ್ಕೆ ಏನಾದ್ರು ಡೌಟ್ ಬಂದುಬಿಟ್ರೆ ಕಾಶಿರಾಜ ಆದ್ರೆ ಸೇಫ್ ಅಂತ ಅರ್ಥ. ಅಷ್ಟರ ಮಟ್ಟಿಗೆ ಕಾಶಿರಾಜ ಕಾಶಿರಾಜ ಅಭ್ಯಾಸ ಆಗಿದೆ. ಅಷ್ಟು ಪ್ರಾಚೀನವಾದ ಪಟ್ಟಣ ಅದು, ಆದ್ರಿಂದನೇ ಪ್ರಸಿದ್ಧವಾದ ರಾಜ ಆತ. ಆತೇನ್ ಮಾಡಿದ, ತನ್ನ ಮಗಳು ಸ್ವಯಂವರ ಮಾಡ್ತಾನೆ ಅಂತ ಹೇಳಿದಾಗ ಸಹಜವಾಗಿ ಜನಗಳ ಕಣ್ಣು ಬಿತ್ತು. ಸಾಕಷ್ಟು ಜನಗಳು, ದೇಶದ ರಾಜ ಮಹಾರಾಜರೆಲ್ಲ ಸ್ವಯಂವರ ಮಠಕ್ಕೆ ಬಂದರು. ಭೀಷ್ಮರು ಅಲ್ಲಿಗೆ ಬಂದರು. ಆ ಸಮಯದೊಳಗೆ ಭೀಷ್ಮರು ಘೋಷಣೆ ಮಾಡುತ್ತಾರೆ, ನೋಡಿ ನಾನು 3 ಜನಗಳನ್ನ ನನ್ನ ತಮ್ಮನಿಗೋಸ್ಕರವಾಗಿ ಗೆದ್ದುಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ, ಸಾಮರ್ಥ್ಯ ಇದ್ದವರು ಬಿಡಿಸಿಕೊಳ್ಬಹುದು ಅಂತ ಘೋಷಣೆ ಮಾಡಿ ಅವ್ರ 3 ಜನವನ್ನು ಎತ್ತಿ ರಥದಲ್ಲಿ ಕೂಡಿಸ್ಕೊಂಡು ಬಿಡ್ತಾರೆ. ಅಂದ್ರೆ ಓಪನ್ ಚಾಲೆಂಜ್ ಕೊಡ್ತಾರೋ. ಸ್ವಯಂವರ ಅನೇಕ ರೀತಿಯಲ್ಲಿ ಇರಬಹುದು. ದ್ರೌಪದಿ ಸ್ವಯಂವರದ ಕಾಲಕ್ಕೆ ಮತ್ಸ್ಯಂತರ ಭೇದನೇ ಇತ್ತು, ಒಬ್ಬೊಬ್ಬರು ಸ್ವಯಂವರ ಕಾಲಕ್ಕೆ ಒಂದಿರುತ್ತೆ. ಇಲ್ಲಿ ಹಾಗಲ್ಲ, ಯಾರು ಸಮರ್ಥರೋ ಅವ್ರು ಸ್ವೀಕಾರ ಮಾಡಬಹುದು. ಯಾರು ಸಮರ್ಥರೋ ಅವ್ರಿಗೆ ಗೆದ್ದು ಬಿಡ್ ಉಳಿದವರಿಗೆ ಯುದ್ಧ ಬಂದರೆ, ಯುದ್ಧ ಮಾಡಲಿಕ್ಕೆ ಬಂದರೆ ಗೆಲ್ಲಬೇಕು ಅವರನ್ನು. ಆ ಸಾಮರ್ಥ್ಯ ಇದ್ದವರು ಸ್ವೀಕಾರ ಮಾಡಬಹುದು. ಭೀಷ್ಮರು ಅದನ್ನು ಸರಿಯಾಗಿ ಸ್ವಯಂವರ ನಿಯಮನ ಉಲ್ಲಂಘನೆ ಮಾಡಲಿಲ್ಲ. ಅವರು ನಿಯಮದ ತಕ್ಕಂತಾನೆ ಅವರನ್ನೆಲ್ಲ ಕೂಡ ತಮ್ಮ ರಥದಲ್ಲಿ ಕೂಡಿಸಿಕೊಂಡು ಘೋಷಣೆ ಮಾಡಿ ಯುದ್ಧ ಶುರು ಮಾಡಿದರು. ಆ ಸಮಯಕ್ಕೆ ದೊಡ್ಡ ಯುದ್ಧನೇ ನಡೆಯಿತು. ಭೀಷ್ಮರ ಪರಿಚಯ ಜಗತ್ತಿ ಜಾಸ್ತಿ ಇರಲಿಲ್ಲ. ಅವ್ರು ಇದ್ದವರೇ ತುಂಬಾ ದಿವಸ ಬೇರೆ ದೇಶದಲ್ಲೇ ಇದ್ದವರು, ಬೇರೆ ಲೋಕದಲ್ಲೇ ಇದ್ದವರು, ಅಷ್ಟು ಪರಿಚಯ ಆಗಿರಲಿಲ್ಲ. ಅವ್ರ ಪೆಟ್ಟಿನ ಪರಿಚಯ ಇವತ್ತಾಗಾಯ್ತು. ಪಾಪ ಅವರಿಗೆ ಜನ ನೋಡಿದರಂತೆ ಆಶ್ಚರ್ಯ ಪಡ್ತಾರೆ, ಎಂಥ ರಾಜಕುಮಾರ ಇವರು, ಅಷ್ಟು ಓದಿದ್ರು ಅಷ್ಟು ವಯಸ್ಸಾಗಿದ್ರು. ಮೊದಲೇ ಹೇಳಿದ್ದೇನೆ, ಬೇರೆ ಲೋಕದಲ್ಲಿ ಬೆಳೆದಿದ್ರಿಂದ ಹೆಚ್ಚು ವಯಸ್ಸು ಕಾಣ್ತಾ ಇಲ್ಲ ಅವರ ದೇಹದೊಳಗೆ. ಭಾರಿ ಬಲಿಷ್ಠ ಅಂತ ಅರ್ಥವಾಯ್ತಂತೆ. ಅವರ ಗೆಲುವಿಗೆ ಕಾರಣ ಪರಶುರಾಮರ ಹತ್ರ ಓದಿದ್ದಾರೆ. ಇನ್ನೇನು ಹೇಳಬೇಕು ಅದಕ್ಕಿಂತ? ಪರಶುರಾಮರ ಹತ್ರ ಓದಿದ್ದಾರೆ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಸಕಲ ವೇದಾಂತ ಶಾಸ್ತ್ರಗಳನ್ನು ಓದಿದ್ದಾರೆ ಮತ್ತೊಂದು ಕಡೆಗೆ, ಮುಸುವಿನ ಅವತಾರ ಇನ್ನೊಂದು, ಉಳಿದ 7 ವಸ್ತುಗಳ ಸನ್ನಿಧಾನ ಇದೆ, ಬ್ರಹ್ಮದೇವರ ಅಂಶ ಇದೆ. ಇಷ್ಟೆಲ್ಲ ಸೇರಿದ ಅವರಿಗೆ ಇವರೆಲ್ಲ ಯಾವ ಮೌಲ್ಯ ಲೆಕ್ಕ? ಸುಲಭವಾಗಿ ಗೆದ್ದು 8 ಜನಗಳಿಗೂ ಪೆಟ್ಟಾಕಿದರು. ಅವತ್ತು ಭೀಷ್ಮರು ಮಾಡಿದ ಯುದ್ಧ ಎಷ್ಟು ದೊಡ್ಡ ಯುದ್ಧವಾಗಿತ್ತು ಅಂದ್ರೆ, ಮುಂದೆ ಅನೇಕ 100 ವರ್ಷಗಳ ಕಾಲ ಭೀಷ್ಮರ ಹೆಸರಿದ್ರೆ ಜನ ಅವ್ರ ಕಂಟೆಗೆ ಹೋಗೋದು ಬೇಡ ಅನ್ಕೋತಿದ್ರೆ, ಸಾಕು ಮಾರಾಯ ಎಂತ ಪೆಟ್ಟಾಕಿದ್ದಾರೆ ಅನ್ನೋ ಭಾವನೆ ಉಳಿದು ಬಿಡ್ತು. ಭೀಷ್ಮರು ಮಾಡಿದ ಜೀವನ ಅತಿ ದೊಡ್ಡ ಯುದ್ಧದಲ್ಲಿ ಇದೊಂದು ಯುದ್ಧ ಇತ್ತು. ಇಂಪ್ಯಾಕ್ಟ್ ಕೊನೆಯವರೆಗೂ ಅವ್ರ ಹಿಂದೆ ಇತ್ತು. ಭೀಷ್ಮರು ಅವು ಅವತ್ ಕಾಶಿರಾಜರ ಸ್ವಯಂವರ ಮಂಟಪದಲ್ಲಿ ಮಹಾಪರಾಕ್ರಮ ತೋರಿಸಿದ್ರಲ್ಲ, ಓ ಭಾರಿ ಭಾರಿ ಮಹಾವೀರರು ಅನ್ನೋ ಹೆಸರು ಕೊನೆವರೆಗೂ ಇತ್ತು. ಗಮನಿಸ್ಬೇಕು ನಾವು, ಇಂಥ ದೊಡ್ಡ ಯುದ್ಧ ಮತ್ತೆ ಎಂದೂ ಮಾಡಲಿಲ್ಲ. ಇದು ಆಶ್ಚರ್ಯ. ಕುರುಕ್ಷೇತ್ರದಲ್ಲೇ ಮತ್ತೆ ಮಾಡಿದ್ದವರು. ಇನ್ಯಾವ ಕಾಲಕ್ಕೆ ದೊಡ್ಡ ಯುದ್ಧ ಮಾಡೋ ಪ್ರಸಂಗ ಕೆಲವೊಮ್ಮೆ ಬರಲಿಲ್ಲ, ಬಂದಾಗ ಅವರಿಗೆ ಸಾಧ್ಯವಾಗಲಿಲ್ಲ. ಉದಾಹರಣೆ ಉತ್ತರ ಗೋಗ್ರಹಣದ ಕಾಲಕ್ಕಿಂತ ಯುದ್ಧ ಮಾಡಲಿಕ್ಕೆ ಆಗಲಿಲ್ಲ ಅವ್ರ ಕೈಲಿ. ಇವತ್ತು ಮಾಡಿದ ಯುದ್ಧ ದಾಖಲೆ ಯುದ್ಧವಾಯಿತು. ತಮ್ಮನಿಗೆ ವಿವಾಹ ಮಾಡಿಸ್ಬೇಕು ಅನ್ನೋ ಒಂದು ಕಾತರದಿಂದ ತಮ್ಮ ಪೂರ್ಣ ಸಾಮರ್ಥ್ಯವನ್ನು ತೋರಿಸಿ ಅಷ್ಟು ಜನಗಳನ್ನ ಗೆದ್ದು ಕನ್ಯರು ಕರ್ಕೊಂಡು ಬರ್ತಾ ಇದ್ದಾರೆ. ಉಳಿದವರೆಲ್ಲ ಸೋತು ಓಡಿದವರೇ. ಆಗ ಇನ್ನೇನು ವಿವಾಹ ಮಂಟಪದಲ್ಲಿ ಮದುವೆ ಆಗಬೇಕು. ಅವರು ಮೂರು ಜನವನ್ನು ಸೇರಿಸಿ ಕೊಡಬೇಕು ಅಂತ ಹೊರಟ್ರೆ ಅಂಬಿಕಾ ಅಂಬಾಲಿಕೆ ತತ್ರ ಸಂವಾದಂ ಚಕ್ರತು ಶುಭೇ. ಅಂಬಿಕಾ ಅಂಬಾಲಿಕಾ ಇದ್ರಲ್ಲ, ಎರಡನೇ ಅವಳು ಇಬ್ರು ಒಪ್ಕೊಂಡ್ಬಿಟ್ರಂತೆ. ಆಯ್ತು, ಒಂದು ವಿವಾಹಕ್ಕೆ ಒಪ್ಕೊಂಡು ಬಿಟ್ರು. ದೊಡ್ಡವಳಿದ್ದಲ್ಲ ಅಂಬ ಅಂತ ಹೇಳಿ ಅವಳು ಮಾತ್ರ ಒಪ್ಕೊಳ್ಳಿಲ್ಲ ಅಂತ ಹೇಳಿದ. ಅವ್ರು ಹೇಳಿದ್ರೆ, ಭೀಷ್ಮರೇ ನಾನು ಇವರನ್ನು ಮದುವೆ ಆಗೋದಿಲ್ಲ ಅಂತ ಹೇಳಿಬಿಟ್ಟೆ. ನಾನು ಇವಳನ್ನು ಮದುವೆ ಆಗೋದಿಲ್ಲ ಇವನನ್ನ ಯಾಕೆ ಅಂತ ಕೇಳಿದ್ರೆ, ನಾನು ಆಗಲೇ ಸಾಲ್ವರಾಜನನ್ನ ಮೆಚ್ಚಿದ್ದೆ. ಬ್ರಹ್ಮದತ್ತ ಅಂತ ಅವನ ಹೆಸರು, ಸಾಲ್ವರಾಜನ ಮೆಚ್ಚಿದ್ದೆ. ಆದ್ರಿಂದ ಅವನನ್ನು ಮದುವೆ ಆಗ್ತೇನೆ. ನೀವು ಎತ್ಕೊಂಡು ಬಂದ್ಬಿಟ್ರಿ, ಆದ್ರಿಂದ ಮದುವೆ ಆಗ್ಲಿಕ್ಕೆ ಆಗಲಿಲ್ಲ. ಸಾಲ್ವ ಕಾಮಾಹ ಮಿತ್ಯಪಿ, ನಾನು ಸಾಲ್ವನನ್ನ ಬಯಸಿದವಳು ಅಂತ ಹೇಳಿದ್ರೆ ತಕ್ಷಣ ಭೀಷ್ಮರು ಏನ್ ಮಾಡ್ತಾರೆ, ನೀನು ಹೋಗ್ಬೋದು ಅಂತ ಕಳಿಸಿದ್ರೆ ಎಷ್ಟು ಓದಾರ್ಯ ಇದೆ ನೋಡ್ಬೇಕು. ಅವ್ರಿಗೆ ಒತ್ತಾಯ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ. ಹಾಗಿದ್ರೆ ಸರಿ, ಅಂದ್ರೆ ಈ ರೀತಿಯಾದ ಒಂದು ಸ್ತ್ರೀಯರಿಗೆ ಏನು ಸ್ವಾತಂತ್ರ್ಯ ಇರಲಿಲ್ಲ ಅನ್ನೋ ಗಲಾಟೆ ಜನ ಓದಬೇಕಾದ. ಭೀಷ್ಮರ ಆ ರೀತಿ ಹಕ್ಕು ಸ್ಥಾಪನೆ ಮಾಡೋದಾದ್ರೆ ಸಾಧ್ಯ ಇಲ್ಲ. ನಾನು ಗೆದ್ದು ಬಂದಿದ್ದೇನೆ, ನನ್ನ ಮಾತು ಕೇಳಬೇಕು ಅಂತ ಹೇಳ್ಬೋದಾಗಿತ್ತು. ಅವ್ರು ಆ ರೀತಿ ಮಾಡ್ಲಿಕ್ಕೆ ಹೋಗಲಿಲ್ಲ, ಅವಶ್ಯ ಹೋಗೋದು ಅಂತ ಹೇಳಿಬಿಟ್ರು. ಆಶ್ಚರ್ಯ, ಅಂಬೆ ಯಾರು ಗೊತ್ತಾ ಅಂತ ಹೇಳಿ, ಅಂಬೆ ಯಾರು ಗೊತ್ತೇ ಅಂತ. ಭೀಷ್ಮರ ಹೆಂಡತಿ ಅಂಬೆ, ವರಾಂಗಿ ಅಂತ ಇದ್ಲಲ್ಲ. ಭೀಷ್ಮರಿಗೆ ಇಲ್ಲಿ ಮದುವೆ ಇಲ್ಲ ನಿಜ, ಸ್ವರೂಪದಲ್ಲಿ ಅವರು ದ್ಯುನಾಮಕ ವಸು. ದ್ಯುನಾಮಕ ವಸುವಿನ ಹೆಂಡತಿಯೇ ವರಾಂಗಿ. ಅವಳೇ ತನ್ನ ಸ್ನೇಹಿತ ವರಾಂಗಿಗೋಸ್ಕರ ಕಾಮಧೇನು ನಂದಿನಿ ತರಲೆ ಕೇಳಿದ್ದು ಇವರು ಹೋಗಿತ್ತು. ಅವಳೇ ಅಂಬೆಯಾಗಿ ಹುಟ್ಟಿ ಬಂದಿದ್ದಾಳೆ. ಆಶ್ಚರ್ಯ ಅಂದ್ರೆ, ಅಂಬೆ ರಾಜಕುಮಾರಿಯಾಗಿ ಹುಟ್ಟಿ ಬಂದಿದ್ದಾಳೆ, ಭೀಷ್ಮರಲ್ಲಿದ್ದಾರೆ, ಇವರೇ ಗಂಡ ತಾನೇ ಹೆಂಡತಿ. ಆದರೆ ಬ್ರಹ್ಮದೇವರ ಶಾಪ ಇದೆಯಲ್ಲ, ಅದರಿಂದ ಅವ್ರ ಮದುವೆ ಆಗಾಗಿಲ್ಲ, ಶಾಪ ಕೊಟ್ಬಿಟ್ಟಿದ್ದಾರೆ. ಈ ಗೋವಿನ ನೀವು ದ್ರೋಹ ಮಾಡಿದ್ರಿಂದ ಅದರ ಫಲ ಅನುಭವಿಸಬೇಕು. ಇದು ನಮ್ಗೆ ಅರ್ಥವಾಗುತ್ತೆ. ಯಾರು ಗೋವುಗಳಿಗೆ ದ್ರೋಹ ಮಾಡುತ್ತಾರೋ ಅವ್ರ ದಾಂಪತ್ಯ ವಿಚ್ಛಿನ್ನವಾಗುತ್ತೆ ಅಂತ. ಯಾರಿಗೆ ಗೋವು, ಯಾರು ಗೋವುಗಳ ದ್ರೋಹವನ್ನು ಮಾಡುತ್ತಾರೆ, ಗೋವುಗಳನ್ನು ಪೂಜ್ಯ ಭಾವನೆಯಿಂದ ನೋಡೋದಿಲ್ಲ, ಅವರ ದಾಂಪತ್ಯದಲ್ಲಿ ಲಾಲಿತ್ಯ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ತತ್ವವನ್ನು ಹೇಳ್ತಾ ಇದ್ದೆ. ಇವತ್ತಂತೂ ಸಹಜ ಆದವನು, ಬೇರೆ ದೇಶದಲ್ಲಿ ದಾಂಪತ್ಯ ಇರೋದೇ ಇಲ್ಲ. ಎರಡನೇ ಮದುವೆ ಮೂರನೇ ಮದುವೆ ಅವರ ಇನ್ವಿಟೇಷನ್ ಕೊಡ್ತಾ ಇರ್ತಾರೆ, ಜನ ಹೋಗ್ತಾನೂ ಇರ್ತಾರೆ. ಪಾಪ, ಅದೇ ತಪ್ಪು ಅಂತ ತಿಳ್ಕೊಳ್ಳೋದೇ ಇಲ್ಲ ಅವರು. ಕಾರಣ ಏನು ಅಂದ್ರೆ, ಗೋಮಾಂಸವನ್ನೇ ತಿಂತಾರೆ. ಇನ್ನೇನು ಗೋವಿನಲ್ಲಿ ಭಕ್ತಿ ಇರಬೇಕು ಅವರಿಗೆ? ಎಲ್ಲಿ ಗೋವುಗಳ ಪೂಜೆ ನಡೆಯುತ್ತೋ ಅಲ್ಲಿ ಎಷ್ಟು ಕಲ್ಯಾಣವಾಗುತ್ತೆ ಅಂದ್ರೆ, ಸಂಸಾರ ಉಳಿಯೋದ್ರಿಂದ ಹಿಡಿದು ಆಧ್ಯಾತ್ಮಿಕ ಆದಿದೈವಿಕ ಎಲ್ಲ ವಿಧವಾದ ತಾಪಗಳ ಪರಿಹಾರವನ್ನು ಕಳ್ಕೊಂಡು ಮೋಕ್ಷವನ್ನು ತಲುಪತಕ್ಕಂತ ಸಾಧನೆಗೆ ಗೋ ಸೇವೆ ದೊಡ್ಡ ಒಂದು ರಾಜಮಾರ್ಗ ಅಂತ ಕರೆದಿದ್ದ. ಸಾಧನೆಗೆ ದೊಡ್ಡ ರಾಜಮಾರ್ಗ ಅದು. ದಾರಿ ತಪ್ಪಿದ್ರೆ ಪತನಕ್ಕೆ ಭಯಂಕರವಾದಂತಹ ಒಂದು ಹಿನ್ನೆಲೆ ಕೊಡತಕ್ಕಂಥದ್ದು. ಅದರ ಪ್ರಭಾವ ಎಷ್ಟೆಲ್ಲ ಮನೆ ನೋಡಿದ್ದು, ಎಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗಿದೆ. ಅವರಿಗೆ ಗೋವಿನ ಕೊಂದಿಲ್ಲ, ಏನೂ ಮಾಡಿಲ್ಲ, ಅಪಹರಣ ಮಾಡೋ ಪ್ರಯತ್ನ ಅವರನ್ನು ಆ ರೀತಿ ಮಾಡಿದೆ ಎಂದ ಮೇಲೆ ಇನ್ನು ಗೋವುಗಳಿಗೆ ನೇರ ದ್ರೋಹ ಮಾಡತಕ್ಕಂಥ ಜನಗಳು ಎಷ್ಟು ದುಸ್ಥಿತಿಗೆ ಹೋಗ್ಬೋದು ಅಂತ ಹೇಳಿದ್ದಾರೆ. ಅಂಬಾ ಅಂತಾನೆ ಅವಳ ಹೆಸರು, ತಮಾಷೆ ನೋಡಿ, ಅಂಬಾ ಅಂತಾನೆ ಹೆಸರು. ಗೋವನ್ನ ನೆಲ್ಕೊಂಡು ಹೋದ್ರಲ್ಲ, ಅಂಬಾ ಅಂತ ಕೂಗ್ತಾ ಇದೆ. ಆ ಕೂಸಿದ ಪಾಪ ಯಾರಿಗೆ ಬಂತು, ಇವಳಿಗೆ ಬಂತು ಹೇಳಿದ್ರಿಂದ ಅದು ಹೆಸರೇ ಅಂಬೆ ಅಂತಾನೆ ಆಗ್ಬೇಕಾ? ಸರಿಯಾಗಿ ಅದೇ ಹೆಸರು ಅವಳಿಗೆ ಬಂದ್ಬಿಟ್ಟಿದೆ, ಅಂಬಾ ಅಂತಾನೆ ಹೆಸರಿಟ್ಟಿದ್ದಾರೆ. ಅವಳ ಗಂಡನಿಗೆ ನೇರ ಹೇಳ್ತಾಳೆ, ನಾನು ಇವನನ್ನು ಮದುವೆ ಆಗೋದಿಲ್ಲ. ಅದು ಸರಿಯಾದದ್ದೇ, ಯಾಕೆ ಅವ ಹೇಗೋ ಗಂಡನಲ್ಲ, ನಿಮ್ಮನ್ನು ಮದುವೆ ಆಗ್ತೇನೆ ಸರಿ ಹೋಗ್ತಿತ್ತು. ಅದನ್ನು ಬಿಟ್ಟು ಬಿಟ್ಟು ಸಾಲ್ವನ್ ಮದುವೆ ಆಗ್ತೇನೆ ಏನ್ ಮಾಡ್ಬೇಕು ಇದಕ್ಕೆ? ಒಬ್ಬ ದೇವತಾ ಸ್ತ್ರೀ, ಅವಳು ಸಾಲ್ವ ರಾಕ್ಷಸ, ಅವನು ಸಾಲ್ವ, ಅವನ್ ಮದುವೆ ಆಗ್ತೇನೆ ಅಂತ ಹೇಳ್ತಾಳೆ ಅಂತ ಕೇಳಿದರೆ ಈ ಗೋ ದ್ರೋಹ ಮಾಡುವವರಿಗೆ ಬುದ್ಧಿ ಕೆಟ್ಟ ಹೋಗುತ್ತೆ ಅಂತ ಅರ್ಥ. ಭೀಷ್ಮರು ಕಳಿಸಿದ್ರೆ ಹೊರಟು, ಇವರಾದ್ರೂ ಏನು, ತನ್ನ ಹೆಂಡತಿ ಎಂಬ ಜ್ಞಾನನೇ ಇಲ್ಲ ಈ ಮತ್ತೆ, ಅದನ್ನು ಮರೆತು ಬಿಟ್ಟಿದ್ದ. ಇಷ್ಟೆಲ್ಲ ಸಾಮರ್ಥ್ಯ ಇದ್ರು ಕೂಡ ಶಾಪದಿಂದ ಬ್ಲಾಕ್ ಆಗಿಬಿಟ್ಟಿದೆ, ಅಂಶ ಬ್ಲಾಕ್ ಆಗಿದೆ. ಅವ್ರು ಹೊರಟೋದ್ರಂಗೆ ಕಳಿಸಿಬಿಟ್ರು, ಹೊರಟೋದ್ರು ಸೀದ ಸಾಲ್ವರಾಜನ ಹತ್ರ ಹೋದ್ರು. ಸಾಲ್ವರಾಜ, ನಾವು ಮಾತಾಡ್ಕೊಂಡಿದ್ದಲ್ಲ, ನಿನ್ನೆ ಮದುವೆ ಆಗ್ತೇನೆ ಅಂತ ಹೇಳಿದ್ನಲ್ಲ, ಮದುವೆ ಆಗೋಣ ಬಾ ಅಂತ ಕರೆದ್ರು. ಅವನೇನ್ ಮಾಡಿದಂತೆ, ನಿನ್ನ ಮದುವೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ನಿನ್ನ ಮದುವೆ ನಾನು ಆಗೋದಿಲ್ಲ. ಯಾತಕ್ಕೆ ಅಂದ್ರೆ, ನೀನು ಪರಾಮೃಷ್ಟ, ಇನ್ನೊಬ್ಬರು ಎತ್ಕೊಂಡು ಹೋಗಿದ್ದಾನೆ ನಿನ್ನೀಗ, ನಿನ್ನ ಮದುವೆ ಆಗೋದು ನನ್ನ ಗೌರವಕ್ಕೆ ಚ್ಯುತಿ ಅಂತ ಹೇಳಿಬಿಟ್ಟನಂತೆ. ನೋಡೋದಕ್ಕೆ ನಮ್ಗೆ ಏನಿಸುತ್ತೆ, ಓ ಭಾರಿ ಅಭಿಮಾನಿ ಅವನು, ಪಾಪ ಮರ್ಯಾದೆ ಕಂಡ್ರೆ ಭಾರಿ ಹೆದರು ಅಂತ ತಿಳ್ಕೊಂಡ್ಬಿಡುತ್ತೇವೆ. ಸುಳ್ಳದು ಮೂರ್ಖ ಅವನು. ಈ ಮಾತು ಯಾವಾಗ ಆಡ್ಬೇಕಾಗಿತ್ತು? ಅವನು ತಾನು ಎಲ್ಲೋ ಇದ್ದು ಭೀಷ್ಮರು ಎತ್ಕೊಂಡು ಹೋಗಿದ್ದಿದ್ರೆ ಇವನ್ನ ಮಾತಾಡಬೇಕಾಗಿತ್ತು. ಇಲ್ಲಿ ಅಲ್ಲೇ ಇದ್ದಾನೆ ತಾನು ಕೂಡ, ಇದ್ದಲ್ಲ ತಾನು ಸೋತಿದ್ದಾನೆ. ತಾನು ಮೆಚ್ಚಿದ ಉಳಿಸಿಕೊಳ್ಳೋ ಯೋಗ್ಯತೆ ತನಗಿಲ್ಲ. ನೀನು ಪರಾಮೃಷ್ಟಿ ಅಂತ ಕರೆದ್ರೆ ಏನ್ ನಾಚಿಕೆಟ್ಟವರು ಅಂತ ಕರಿಬೇಕಿಲ್ಲ ಅವನನ್ನ. ತನ್ನ ಮೆಚ್ಚಿದವನ ರಕ್ಷಣೆ ಮಾಡೋ ಶಕ್ತಿ ತನಗಿಲ್ಲ. ಅವಳನ್ನು ಬೈದ್ರೆ ಯಾರು ತಪ್ಪಿದು ಅಂದ್ರೆ, ನೋಡೋದಕ್ಕೆ ನಮಗೆಲ್ಲ ಏನ್ ಮಾಡ್ತಾರ ಗೊತ್ತ, ಆಧುನಿಕರೆಲ್ಲ ಅವ್ನು ನೋಡಿ ಹೀರೋ ಮಾಡಕ್ ಟ್ರೈ ಮಾಡ್ತಾರ ಅವನ ಪಾತ್ರವನ್ನು. ಏ ಭಾರಿ ಪ್ರಿನ್ಸಿಪಲ್ಡ್ ಆಗಿದ್ದ ಅಂತ ಹೇಳಿ, ಇದೆಂತ ಪ್ರಿನ್ಸಿಪಲ್ ಇದು, ರಕ್ಷಣೆ ಮಾಡೋದಕ್ಕೆ ಶಕ್ತಿ ಇಲ್ಲ. ಕೊನೆಗೆ ಭೀಷ್ಮರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು ಅವನು. ಅವಳೇ ಥ್ಯಾಂಕ್ಸ್ ಹೇಳಬೇಕಾಗಿತ್ತು. ಎಲ್ಲ ಬಿಟ್ಬಿಟ್ಟು ಬೈದು ಬಿಡ್ತಾನೆ. ತನ್ನ ದೌರ್ಬಲ್ಯವನ್ನ ಇನ್ನೊಬ್ಬರ ದೋಷವನ್ನು ಕಾಣೋದಕ್ಕೆ ಉಪಯೋಗ ಮಾಡಿಕೊಂಡ್ರೆ ಇದು ಜಾಣತನ ಅಂತ ಕರೀತಾರೆ. ಅಸುರ ಆಸುರಿ ಬುದ್ಧಿ ಅಂದ್ರೆ ಹಾಗೆ, ದೋಷ ತಮ್ಮದು ಕಾಣೋದು ಇನ್ನೊಂದು ಕಡೆ, ಅದಾಗಬಾರದು ಅಂತ ಹೇಳಿ ಭಗವಂತ ಹೇಳು. ಆದ್ರಿಂದ ನಾವು ತಪ್ಪುಗಳನ್ನು ವಿವೇಚನೆ ಮಾಡೋದಕ್ಕೂ ಕೂಡ ತುಂಬಾ ವಿವೇಕ ಬೇಕಾಗ್ತದೆ. ಇವನು ಸೋತ, ಮದುವೆ ಆಗೋದನ್ನು ಹೇಳೇ ಬಿಟ್ಟ, ತಕ್ಷಣ ಮತ್ತೆ ವಾಪಸ್ ಹೋದ್ಲು ಅಂತ. ಅಸರು ಕೈ ಕೊಡ್ತಾರೆ ಅಂತ ಹೇಳಿದ್ಕೊಳ್ಳಿ ದುಷ್ಟಾಂತವೇ. ವಾಪಸ್ ಹೋದವಳು ಏನ್ ಅಷ್ಟೊತ್ತಿಗೆ ಮದುವೆ ಆಗಿತ್ತು, ತಂಗಿಯರು ಮದುವೆ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ. ಇವಳು ಹೋಗ್ತಾಳೆ, ಭೀಷ್ಮರೇ ನಿಮ್ಮಿಂದ ಬಂದು ನನ್ನ ಮದುವೆ ಕೆಟ್ಟ ಹೋಗ್ಬಿಡ್ತು ಅಂತ ಹೇಳಿದ. ನನ್ನ ಮದುವೆ ಕೆಟ್ಟ ಹೋಯ್ತು, ನಾನು ಎತ್ಕೊಂಡ್ ಬಂದ್ರಿಂದ ನನ್ನ ಸಾಲ್ವ ಬೇಡ ಅಂತ ಹೇಳಿಬಿಟ್ಟು ಅವಳ ಯೋಚನೆ ಮಾಡಬಾರ್ದೆ, ಅವನ ಜೊತೆ ವಾದ ಮಾಡಬಾರ್ದೆ. ಅಲ್ಲಯ್ಯ ನಿನ್ ಕೈಲೇ ಬಿಡಿಸ್ಕೊಳ್ಳಕ್ಕಾಗಲಿಲ್ಲ, ಅವ್ರನ್ನೇ ಅದಕ್ಕೆ ಬೈದಿ ಅಂತ ಕೇಳಬಹುದಾಗಿತ್ತು. ಬಿಟ್ಬಿಟ್ಟು ಭೀಷ್ಮರು ಬೈತಾಳೆ, ನೀವ್ ಎತ್ಕೊಂಡು ಹೋಗೋದಕ್ಕೆ ಆಗಾಯ್ತು ನೋಡಿದ್ರಾ, ನನ್ನ ಮದುವೆ ನಿಂತು ಹೋಯ್ತು, ಈಗ ಅದ್ ನಾನೇನ್ ಮಾಡ್ಲಿ ಅಂತ. ನೀವೇ ನನ್ನ ಮದುವೆ ಆಗಿತ್ತು, ಈಗ ಗಂಟು ಬಿಡ್ತಾಳೆ, ನನ್ನ ಮದುವೆ ನೀವ್ ಆಗ್ಬೇಕು. ಮದುವೆ ತಪ್ಪಿಸಿದ್ರೆ ಮದುವೆ ಆಗ್ಬೇಕು, ಮದುವೆ ಆಗಬೇಕು ಅಂತ ಅವಳ ಹಠ, ಆಗೋದಿಲ್ಲ ಅಂತ ಇವ್ರ ಹಠ. ಇಲ್ಲ ಆಶ್ಚರ್ಯ ನೋಡಿ, ನೀನೇ ಮದುವೆ ಆಗೋದು ಕೇಳ್ತಾರಲ್ಲ, ಸರಿಯಾದದ್ದು. ಯಾಕೆ ಅವನೇ ಗಂಡ ಪಾಪ, ಭೀಷ್ಮರೇ ಗಂಡ, ನಿಜವಾದ ಗಂಡ. ಅವ್ರು ಹೇಳ್ತಾರೆ ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮದೇವರ ಶಾಪ ಹಾಗೆ ಮಾಡಿಸ್ತಾ ಇದೆ ಅವರನ್ನು, ನಾನು ಮದುವೆ ಆಗೋದಿಲ್ಲ ಅಂತ. ಅವರು ಮದುವೆ ಆಗಬೇಕು ಅಂತ, ಇವಳು ಸಾಧ್ಯ ಇಲ್ಲ. ಈ ವರ ಯಾಕೆ ಮದುವೆ ಆಗಬಾರದು? ಹೌದು ವರ ನಾನು, ಆದರೆ ಈ ವರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ತಂದೆಗೋಸ್ಕರ ಮಾತು ಕೊಟ್ಟಿದ್ದೇನೆ, ಆ ಜನ್ಮ ಬ್ರಹ್ಮಚಾರಿಯಾಗಿರ್ತೇನೆ, ಆ ಜೀವ ಬ್ರಹ್ಮಚಾರಿಯಾಗಿರ್ತೇನೆ, ಮದುವೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದೆಲ್ಲ ಇಲ್ಲ, ನನ್ನ ಮದುವೆ ತಪ್ಪಿಸಿದಕ್ಕೋಸ್ಕರ ಮದುವೆ ಆಗಿ ಅಂತ ಹೇಳಿದ್ದಾರೆ. ನಿನ್ನ ಮಾತಿಗೋಸ್ಕರ ನನ್ನ ತಂದೆ ಕೊಟ್ಟ ಮಾತನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಮದುವೆ ಆಗೋದಿಲ್ಲ ಅಂತ ಹಠ ಹಿಡಿದ್ರು. ಎಷ್ಟೋ ಗಲಾಟೆ ಆಯ್ತು, ಅವ್ರು ಭರ್ಮಾಯಿ ನಿಂತ್ಕೊಂಡ್ರು ಆಗೋದಿಲ್ಲ ಅಂತ ಹೇಳಿ. ಆಗೋಳು ಏನ್ ಮಾಡಿಲ್ಲಂತೆ, ನಾನು ಸುಮ್ಮನೆ ಇರೋದಿಲ್ಲ, ನನ್ನ ನ್ಯಾಯ ದೊರೆಸಿಕೊಳ್ಳೇಬೇಕು ನಾನು. ಅದಕ್ಕೆ ನೀವು ಯಾವ ಮಾತು ಕೇಳ್ತೀರೋ ಅವ್ರನ್ನೇ ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ದಾರೆ. ನೀವು ಯಾರ ಮಾತನ್ನ ಕೇಳಬಹುದು ಅವ್ರನ್ನೇ ಕರ್ಕೊಂಡು ಬರ್ತೇನೆ. ನೀವು ಭೀಷ್ಮರು ಪರಶುರಾಮರ ಹತ್ರ ಓದಿದವರು ತಾನೇ, ನಿಮ್ಮ ಗುರುಗಳ ಮುಂದೆ ಚಾಡಿ ಹೇಳ್ತೇನೆ ನಾನು, ಮದುವೆ ಆಗ ಮಾಡ್ತೇನೆ ಅಂತ ಸೀದಾ ಅವ್ರ ಹತ್ರ ಹೊರಟುಬಿಟ್ಲ. ಅವ್ರು ಹೇಳ್ತಾರೆ ಯಾರ ಹತ್ರ ಇರ್ಬೇಕು, ನಾನಂತ ಮದುವೆ ಆಗೋದಿಲ್ಲ ಅಂತ ಹೇಳಿಬಿಟ್ಟ. ಅಂಬೆ ಅಲ್ಲಿಂದ ಹೊರಟು ಪರಶುರಾಮ ಹತ್ರ ಹೋಗ್ತಾಳೆ, ಸಾಕ್ಷಾತ್ ಭಗವಂತನ ಹತ್ರ ಹೋಗ್ತಾಳೆ. ಆ ದೃಷ್ಟಿಯಿಂದ ಒಳ್ಳೆ ಭಾಗ್ಯಶಾಲಿ ಪಾಪ. ಆದ್ರೆ ಇದು ಮಾತ್ರ ಕೇಳಿದ ರೀತಿ ಮಾತ್ರ ಬಾರಿ ದೊಡ್ಡದೇನು ಅಲ್ಲ. ನಾವು ತಿರುಪತಿ ಹತ್ರ ಏನೋ ಕೇಳಿಬಿಡ್ತೇವಲ್ಲ, ಆ ಟೈಪ್ ಬಸ್ ಸಿಗಲಿ ಅಂತ ಕೇಳೋದು, ರೇಸ್ ಹೊಡೀಲಿ ಅಂತ ಇವೆಲ್ಲ ಕೇಳಿದರೆ ಅದು ವೆಂಕಟೇಶ್ ದೇವ್ರನ್ನ ಕೇಳೋದು. ಅದೆಲ್ಲ ಕೂಡ ಸರಿಯಾಗಿ ಕೇಳಬೇಕಾಗಿತ್ತು. ಇವಳಿ ಪಾಪ ಭೀಷ್ಮರನ್ನೇ ಮದುವೆ ಆಗ್ತೇವೆ, ಒಳ್ಳೆ ರೀತಿ ಕೇಳಿದ್ರೆ ಪರವಾಗಿಲ್ಲ, ಹಠ ಇವಳಿಗೆ ಅಷ್ಟೇ. ಅವಳು ಗಂಡ ಮದುವೆ ಆಗಬೇಕು ಅಂತ ಅಲ್ಲ, ಸ್ವರೂಪದಲ್ಲಿ ಪತಿಪತ್ನಿಯರು ಮದುವೆ ಆಗಬೇಕು ಅಂತ ಕೇಳ್ತಾ ಇಲ್ಲ, ಹಠ. ನನ್ನ ಮದುವೆ ನಿಲ್ಲಿಸಿಬಿಟ್ರಲ್ಲ ಮದುವೆ ಆಗಬೇಕು, ಅವರು ಪರಶುರಾಮರೇ ನನ್ನ ಉದ್ಧಾರ ಮಾಡಬೇಕು, ಮದುವೆ ಮಾಡಿಸಿ ಅಂತ ಕೇಳಿಲ್ಲ. ಅವರೇನ್ ಮಾಡಿದಂತ ರೆಡಿ ಅಂತ ಹೇಳಿದ್ದಾರೆ. ದೇವರ ಒಂದು ಸಂಕಲ್ಪ ಏನು ಗೊತ್ತಾ, ನನ್ನ ಹತ್ರ ಬಂದು ಇಲ್ಲ ಅಂತ ಹೇಳೋದಿಲ್ಲ ಪರಮಾತ್ಮನ ಸಂಕಲ್ಪ. ರಾಮದೇವರು ಹೇಳುತ್ತಾರೆ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮೇ ತದ್ವ್ರತಂ ಮಮ. ನನ್ನ ಬಳಿಗೆ ಬಂದು ರಕ್ಷಣೆ ಬಯಸಿದ್ರೆ ನಾನು ಇಲ್ಲ ಅಂತ ಹೇಳೋದಿಲ್ಲ. ಇದು ನಮಗೆ ಗೊತ್ತಾಗಿ ಬಿಟ್ರೆ ವಿಷ್ಣು ಸಹಸ್ರನಾಮ ಇನ್ನೂ ಚೆನ್ನಾಗಿ ಹೇಳಕ್ ಬರ್ತದೆ, ದ್ವಾದಶ ಇನ್ನೂ ಭಕ್ತಿಯಿಂದ ಹೇಳೋದಕ್ಕೆ ಬರ್ತದೆ. ದೇವರು ಹೇಳಿದ್ದಾನೆ ನಾನು ಕೈ ಬಿಡೋದಿಲ್ಲ, ಈ ರೀತಿ ಎಷ್ಟು ಜನ ಆಶ್ವಾಸನೆ ಕೊಡ್ತಾರೆ. ಅನನ್ಯಾಸ್ತಿಂತ ಎಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಮ್ಯಹಂ. ಈ ರೀತಿ ಯಾವ ದೇವತೆಗಳು ಆಶ್ವಾಸನೆ ಕೊಟ್ಟಿಲ್ಲ, ಕೊಟ್ಟಿರೋದು ಭಗವಂತ ಒಂದೇ, ಕೃಷ್ಣ ಒಂದೇ, ರಾಮ ನಾರಾಯಣ ಹೊತ್ತಿನ್ಯಾರು ಕೊಟ್ಟಿಲ್ಲ. ಆದ್ದರಿಂದ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ. ಈ ಒಂದು ದೃಷ್ಟಿಯಿಂದ ಕೂಡ ನಾವು ಶ್ರೀಹರಿಯನ್ನ ಸರ್ವೋತ್ತಮ ಅಂತ ಕರೀಲೇಬೇಕು. ಕಷ್ಟ ಹೊರಟೇ ಬಿಟ್ಟಂತೆ ಪರಮಾತ್ಮ. ನಮ್ಮ ಜೊತೆಗೋ ದೇವರು ಬಂದಿಲ್ಲ ಅಂತ ನಾವು ಅನ್ಕೊಳ್ಳೋದಾದ್ರೆ ಅದಕ್ಕೆ ಕಾರಣ ದೇವರು ಬಂದಿಲ್ಲ ಅಲ್ಲ, ನಾವು ಬರಹ ಕರೆದಿಲ್ಲ ಅಂತ ಅಷ್ಟೇ ಅರ್ಥನೇ ಹೊರತು ದೇವರು ಬಂದೇ ಬರ್ತಾನೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂತ ಹೇಳಿದ್ರೆ ಖಚಿತ ಅದು ದೇವರು ಕಾಪಾಡು. ಪರಶುರಾಮ ಹಿಂದೆ ಹೊರಟ್ರಂತೆ, ಭಕ್ತ ಜನ ಮುಂದೆ ನೀನವರ ಹಿಂದೆ ಇದ್ದ ನಡೆಯಮ್ಮ ಹೋಗ್ತೇನೆ ಅಂತ. ಅದು ಹೆಂಗಸು ಕರೆದಿದ್ದಾಳೆ, ಮತ್ತೆ ಯಾರು ಇರ್ತಾರೆ ಗಂಡಸರು ಮಾತ್ರ ದೇವರು ಒಲಿತಾನೆ, ಹೆಂಗಸರಿಗೆ ಒಲಿಯೋದಿಲ್ಲ ಅಂತ ಹೇಳ್ತಾರಲ್ಲ, ಅಂಬೆ ಹೆಂಗಸಾಗಿ ಕೇಳಿದ್ದಾಳೆ, ಪರಶುರಾಮ ಅವರು ಬಂದೇ ಬಿಟ್ಟಿದ್ದಾರೆ. ಆದ್ದರಿಂದ ಇವತ್ತು ಭಗವಂತನ ಆರಾಧನೆಯನ್ನು ಮಾಡಲೇಬೇಕು. ಅದರೆಲ್ಲ ಅನೇಕರು ಬಂದು ಹೇಳಿದರು, ಯಾರ ಹೇಳಿದ್ರು ಹರಿಕಥಾಂಸಾರ ಹೆಂಗಸು ಹೇಳಬಾರದಂತೆ ಅಂತ ಹೇಳಿಬಿಟ್ಟು, ಹರಿಕಥಾ ದೇವ್ರ ನಾಮ ಹೆಂಗಸು ಹೇಳಬಾರದಂತೆ. ಮತ್ತೆ ಹೆಂಗಸರು ಹೇಳಬೇಕು, ವೇದ ಹೇಳಾಗಿಲ್ಲ, ಇದನ್ನ ಹೇಳಾಗಿಲ್ಲ, ಸಿನಿಮಾ ಹೇಳಬೇಕಷ್ಟೇ, ಇನ್ನೇನು ಹೇಳಬೇಕಾರಾಗಿದ್ರೆ. ಈ ರೀತಿ ಮಾಡಿ 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 ಇರೋ ಜ್ಞಾನ ಹಾಳು ಮಾಡಿಬಿಡ್ತಾನೆ. ಇದೆಂಥ ಮಾತುಗಳಿವೆಲ್ಲ ಕೂಡ, ಹರಿದಾಸರು ಅವತಾರ ಮಾಡಿದ್ದಾರೆ ಯಾತಕ್ಕೋಸ್ಕರ? ಎಷ್ಟು ಸಂಸ್ಕಾರ ಉಳಿದಿದೆ ಅವರಿಂದ ಇವತ್ತಿನ ದಿವಸ, ಹರಿದಾಸರಿಂದ ಎಷ್ಟು ತತ್ವಜ್ಞಾನ ಉಳಿದಿದೆ, ಎಷ್ಟು ಜನಕ್ಕೆ ಮಂಗಲವಾಗಿದೆ, ಕಲ್ಯಾಣವಾಗಿದೆ, ಅದನ್ನ ಹೇಳಬಾರದು ಅಂತ ಹೇಳೋದಾದ್ರೆ ಈ ಜನಗಳು ಯಾವ್ದು ಹೇಳಬೇಕು ಅಂತ ಇಷ್ಟಪಡ್ತಾರೆ? ಹಾಗಿದ್ರೆ ತಿಳುವಳಿಕೆನೆ ಇಲ್ಲ. ಹೆಂಗಸರಿಗೂ ದೇವರಿಗೆ ಸಂಬಂಧ ಎಲ್ಲಾನು ಮಾಡಿಬಿಟ್ಟಿದ್ದಾರೆ, ತಪ್ಪದು. ಪರಮಾತ್ಮ ಎಲ್ಲರ ಮಾತನ್ನು ಕೇಳ್ತಾನೆ, ಎಲ್ಲರ ಪ್ರಾರ್ಥನೆಯನ್ನು ಗಮನಿಸ್ತಾನೆ, ಅವ್ರ ಯೋಗ್ಯತಕ್ಕಂಥ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಈ ಮಾತ್ರ ಹೇಳದೆ ಹೋದ್ರೆ ದೇವರು ಒಂದು ಕೋಮಿಗೋ ಒಂದು ವರ್ಗಕ್ಕೋ ಮೀಸಲಾಗ್ತಾರೆ. ದೇವರು ಹಾಗಲ್ಲ, ವಿಶ್ವದ ಸ್ವಾಮಿ ಪರಮಾತ್ಮ. ಯಾರು ಬೇಕ ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವಹ. ಭಕ್ತರನ್ನೆಲ್ಲ ಪರಮಾತ್ಮ ಸ್ವಾಗತ ಮಾಡ್ತಾನಾದ್ರಿಂದ ಇಲ್ಲಿ ಹೆಣ್ಣು ಗಂಡು ಅದು ಇದು ಗಜೇಂದ್ರ ಯಾವ ಹೆಣ್ಣು ಯಾವ ಗಂಡು ಪ್ರಾಣಿ ಆತ ಆನೆ ಅವರೆಲ್ಲ ಉದ್ಧಾರ ಮಾಡಿಲ್ವೇನು? ಗೋಪಿಕಾಸ್ತ್ರೀಯರು ಹೆಣ್ಣ ಗಂಡು ಯೋಚನೆ ಮಾಡಿ ಅವ್ರು ಉದ್ಧಾರ ಮಾಡಿಲ್ವ ಪರಮಾತ್ಮ? ಆದ್ರಿಂದ ಹೆಂಗಸರಿಗೆ ದೇವರು ಸಿಗೋದಿಲ್ಲ ಅನ್ನೋ ಮಾತು ತಪ್ಪದು. ಭಕ್ತಿಯಿಂದ ಕರೆದ್ರೆ ಸಿಕ್ಕೇ ಸಿಗ್ತಾನೆ. ಅದರ ಫಲ ಪರಶುರಾಮದೇವರ ಜೊತೆ ಬಂದರು. ಭೀಷ್ಮರು ಗುರುಗಳೇ ಬಂದಿದ್ದಾರೆ, ಎಷ್ಟು ಖುಷಿ ಆಯ್ತು ಗೊತ್ತ ಅವರಿಗೆ. ಆಚಾರ್ಯ ದೇವೋಭವ ಅಷ್ಟು ದಿವಸ ಅವ್ರ ಹತ್ರ ತಾವು ಹೋಗಿ ಓದಿದ್ರೆ ಇವತ್ತು ತಮ್ಮ ಹತ್ರ ಅವರೇ ಬಂದಿದ್ದಾರೆ. ಆನಂದವೇ ಆನಂದ. ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ, ಅರ್ಘ್ಯ ಪಾದ್ಯ ಆಚೆ ಎಲ್ಲ ರೀತಿ ಪೂಜೆಯನ್ನು ಮಾಡ್ತಾರೆ, ಉನ್ನತ ಆಸರದ ಮೇಲೆ ಕೊಡಿಸ್ತಾರೆ, ಭಕ್ತಿಯಿಂದ ನಡ್ಕೊಡುತ್ತಾರೆ. ಆಗ ಪರಶುರಾಮದೇವರು ಹೇಳುತ್ತಾರೆ, ಭೀಷ್ಮರೇ ನೀವು ಎರಡರಲ್ಲಿ ಏನ್ ಮಾಡ್ತೀರಿ ಹೇಳಿ. ಈಗ ಇವಳು ನಿಮ್ಮ ಮದುವೆ ಆಗಬೇಕಂತೆ, ಇವಳು ಮದುವೆ ಆಗ್ತೀರೋ ನನ್ನ ಜೊತೆ ಯುದ್ಧ ಮಾಡ್ತೀರೋ ಅಂತ ಕೇಳಿದ. ಸುಮ್ಮನೆ ಮದುವೆ ಆಗುವಂತ ಕೇಳಬಾರದೆ, ನೀವು ಕಾಫಿ ಕುಡಿದ್ರೆ ಟೀ ಎರಡೆರಡು ಹಾಕಿ ಚಾಯ್ ಸಾಕಿ ಮಧ್ಯೆ ಇವತ್ತಿನ ದಿವಸ ಬೇಕಾಶ ಊಟ ಏನಾದ್ರು ತಗೋತೀರೋ ಉಪವಾಸ ಮಾಡ್ತೀರೋ ಅಂತ ಕೇಳಿದಾಗ ನಮ್ಮ ಜನ ರೈತ ತಗೋತೀವಿ ಅಂತ ಹೇಳಿಬಿಡ್ತಾರೆ ಬಿಡೋದಿ. ಉಪವಾಸ ಮಾಡಿದೆ ಅಂದ್ರೆ ಸ್ಟೆಪ್ ಮಾಡ್ತಾರೆ, ಮಾಡ್ತಿರೋ ಬಿಡ್ತಿರೋ ಅಂದ್ರೆ ಸಾಮಾನ್ಯ ಇಲ್ಲ ಅಂತ ಹೇಳೋದೇ ಪದ್ಧತಿ. ಪರಶುರಾಮದೇವರು ಅವ್ರ ಯೋಗ್ಯತೆ ಹೊರಗೆ ಹಾಕ್ಲಿಕ್ಕೆ ಮಾತಾಡ್ತಾರೆ. ಪರಶುರಾಮದೇವರ ದೌರ್ಬಲ್ಯ ಇದೆ, ಅವ್ರ ಪರೀಕ್ಷೆ ಮಾಡ್ತಾ ಇದ್ದಾರೆ. ನನ್ನ ಜೊತೆ ಯುದ್ಧ ಮಾಡ್ತಿರೋ, ನೀವೀಗ ಇವಳನ್ನ ಮದುವೆ ಆಗ್ತಿರೋ? ತಕ್ಷಣ ಅವ್ರು ಹೇಳ್ತಾರೆ, ಸ್ವಾಮಿ ಯುದ್ಧನೇ ಮಾಡ್ತೇನೆ ಅಂತ ಹೇಳಿದ್ರಂತೆ. ಏನ್ ಆಶ್ಚರ್ಯ! ಭೀಷ್ಮರು ನಿಜವಾದ ಜೀವನದಲ್ಲಿ ಭೀಷ್ಮರ ದೊಡ್ಡ ಸೋಲು ಅಂದ್ರೆ ನೋಡೋದಕ್ಕೆ ಏನನ್ಸುತ್ತೆ ನಮಗೆ, ಭಾರಿ ದೊಡ್ಡ ದೀಕ್ಷೆ ಅವರದು. ತಂದೆಗೆ ಮಾತು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಮದುವೆ ಆಗೋದಿಲ್ಲ, ಗುರು ಯುದ್ಧ ಮಾಡೋದಕ್ಕೂ ತಯಾರಾಗಿದ್ದಾರೆ ಅಂತ ಹೊಗಳಿಬಿಡ್ತಾರೆ ಆ ತರ. ಆದ್ರೆ ಯೋಚನೆ ಮಾಡಬೇಕು, ಮನುಷ್ಯರಿಗೆ ಜೀವನದಲ್ಲಿ ಅತ್ಯಂತ ದೊಡ್ಡದಾದ ಗುರಿಗಳು ಅಂದ್ರೆ ಎರಡೇ. ಒಂದು ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ, ದೇವರಿಗೆ ಸದಾ ಶರಣು, ಗುರುಗಳ ಆಜ್ಞೆಗೆ ಮತ್ತೊಂದು ಮಾತೇ ಇಲ್ಲ. ಯಾವ ಸಾವಿರ ಪ್ರತಿಜ್ಞೆ ಮಾಡಿರಿ ನೀವೀಗ, ಗುರುಗಳು ಹೇಳಿದ್ರೆ ಅದಕ್ಕೆ ಬೇರೆ ಮಾತೇ ಇಲ್ಲ, ಎಲ್ಲ ಪ್ರತಿಜ್ಞೆಗಳು ಕ್ಯಾನ್ಸಲ್ ಅನ್ನಿ. ಇವತ್ತು ಗುರುಗಳು ಮಾತು ಅಂದ್ರೆ ಗುರುಗಳು ಮಾತೇನೆ. ಸೈನಿಕ ಯುದ್ಧದಲ್ಲಿ ಇರ್ತಾನೆ ಪಾಪ, ಊರಿ ಮದುವೆಗೋಸ್ಕರ ಬಂದಿರ್ತಾನೆ, ವಾರ್ ಸ್ಟಾರ್ಟ್ ಇಮಿಡಿಯೇಟ್ಲಿ, ಬೇರೆ ಮಾತೇ ಇಲ್ಲ, ಹೋಗದ ವಾಪಸ್ ಅಷ್ಟೇ. ಇನ್ನೇ ಮುಹೂರ್ತ ಏನ್ ನೋಡಾಗಿಲ್ಲೇ ಇಲ್ಲ, ಇಮ್ಮಿಡಿಯೇಟ್ ವಾಪಸ್ ಹೋಗ್ಲೇಬೇಕು. ರಾವ್ ಕಾಲ ಗುಳಿಕ ಕಾಲ ಇಲ್ಲ, ಮದುವೆ ಆಗಿದೆ ಇಲ್ಲ, ಟ್ರೈನ್ ಸಿಗ್ಲಿಲ್ಲ, ಬಸ್ ಸಿಗ್ಲಿ, ಏನಿಲ್ಲ, ಇಮ್ಮೆ ಟಾಪ್ ಪ್ರಯಾರಿಟಿ ಕೊಟ್ಟು ಹೋಗ್ಬೇಕು. ಇವತ್ತು ನಾವು ದೇಶಕ್ಕೆ ನಿಷ್ಠರಾಗಿರೋದಾದ್ರೆ ದೇವರಿಗೆ ಎಷ್ಟು ನಿಷ್ಠರಾಗಿರಬೇಕು? ದೇವರನ್ನು ಕಾಣದಾದ್ರೆ ಎಲ್ಲಿ? ಆಚಾರ್ಯ ದೇವೋಭವ ನೋಡಿ, ಮೊದಲು ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ, ಆಮೇಲೆ ಆಚಾರ್ಯ ದೇವೋಭವ, ಇನ್ನೂ ಜಾಸ್ತಿ ಸನ್ನಿಧಾನ ಇರುತ್ತೆ. ಗುರುಗಳಲ್ಲಿ ತಂದೆ ತಾಯಿಗಳಿಂದ ಜಾಸ್ತಿ ಸನ್ನಿಧಾನ, ಆದ್ದರಿಂದ ವಿನಾಯಿತಿಯೇ ಇಲ್ಲ. ಅವ್ರೇನ್ ಮಾಡಬೇಕಾಗಿತ್ತು? ಓ ಒಳ್ಳೆ ಫಜಿತಿ ಬಂತಲ್ಲ ಈಗ, ಸ್ವಾಮಿ ನೀವೇ ಹೇಳಿ ನಾ ಹೇಳಿ, ನನಗೀಗ ನಾ ತಂದೆಗೋಸ್ಕರ ಮಾತು ಕೊಟ್ಟಿದ್ದೇನೆ, ಗುರುಗಳಾಗಿ ನೀವು ಹೇಳ್ತಾ ಇದ್ದೀರಿ, ನಾನು ಹೇಳಿ ಅಂತ ಕೇಳ್ಬಹುದಲ್ಲ, ಗುರುಗಳಿರೋದೇ ಅದಕ್ಕೋಸ್ಕರ. ಮತ್ತೆ ಡಿಸ್ಟರಿ ಇಟ್ಕೊಂಡು ನಾವು ವರ್ಲ್ಡ್ ಯೋಚನೆ ಮಾಡ್ತಾ ಕೂತ್ರೆ ಏನ್ ಮಾಡಬೇಕು? ಇದಕ್ಕೆ ಡಿಸ್ಟರಿ ಮನೆಯಲ್ಲಿದೆ, ಡಿಫಿಕಲ್ಟ್ ವರ್ಲ್ಡ್ ಇದೆ, ಯೋಚನೆ ಮಾಡ್ತಾ ಆಕಾಶ ಹೊರಡ್ತಾ ಕೂತ್ರೆ ಡಿಸ್ಟರಿ ತೆಗೆದ್ರಬಹುದಾಯ್ತು? ಪಕ್ಕದಲ್ಲಿ ಡಾಕ್ಟರ್ ಇದ್ದಾನೆ, ರೋಗ ಇದೆ, ಕೇಳೋದು ಬಿಟ್ಬಿಟ್ಟು ಪೇಚಾಡ್ತಾ ಕೂತ್ರೆ ಏನ್ ಮಾಡ್ಬೇಕು? ಅದಕ್ಕೆ ಗುರುಗಳೇ ಇದ್ದಾರೆ, ಅಂತಿಂತ ಗುರುಗಳಲ್ಲ, ವಿಶ್ವದ ಗುರುಗಳು ಅವರು, ಪರಶುರಾಮದೇವರು. ಅಂಥವ್ರು ಇದ್ದ ಕಾಲಕ್ಕೆ ನಿಮ್ ಮಾತು ಕೇಳ್ತೇನೆ ಅಂತ ಹೇಳೋದು ನಂಬರ್ ಒನ್ ಬೇಡ. ಸ್ವಾಮಿ ನೀವೇ ಹೇಳಿ ಏನ್ ಮಾಡ್ಲಿ ಅಂತ ಕೇಳಬಹುದಲ್ಲ, ಕೇಳಲಿಲ್ಲ, ಯುದ್ಧನೇ ಮಾಡ್ತೀನಿ ಅಂತ ಹರ್ಸ್ಕೊಂಡು ಬಿಡ್ತಾರೆ ಅಂದ್ರೆ ಇಷ್ಟ ಭೀಷ್ಮರ ಲಿಮಿಟೇಷನ್ ತೋರಿಸ್ತಕ್ಕಂತ ಭಾಗ ಇತ್ತು. ಆಚಾರ ಅದಕ್ಕೆ ಹೇಳುತ್ತಾರೆ, ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರ, ಭೀಮ ದ್ರೌಪದಿಯರಂತೆ ಉಳಿದವರು ಯಾರೂ ಮಹಾಭಾರತದಲ್ಲಿ ಧರ್ಮನಿಷ್ಠೆ ಉಳಿಸಿಕೊಳ್ಳಿಲ್ಲ ಅಂತ ಹೇಳುತ್ತಾರೆ. ಒಮ್ಮೊಮ್ಮೆ ಧರ್ಮ ತಪ್ಪಿದವರು ಬೇರೆ, ಯಾವಾಗಲೂ ಧರ್ಮ ತಪ್ಪಲಿಲ್ಲ, ಒಮ್ಮೊಮ್ಮೆ ಧರ್ಮ ತಪ್ಪಿದ್ದಾರೆ, ಭೀಷ್ಮರು ಧರ್ಮ ತಪ್ಪಿದ್ದಾರೆ, ಆದರೆ ಭೀಮ ದ್ರೌಪದಿಯರು ಮಾತ್ರ ಎಂದೆಂದೂ ಧರ್ಮ ತಪ್ಪಿಲ್ಲ. ಅದನ್ನು ಯೋಚನೆ ಮಾಡಿಕ್ಕಿದೆಲ್ಲ ನಮಗೆ ಬೇಕು. ಈ ತರ ಯೋಚನೆ ಮಾಡಿದರೆ ಭೀಮಸೇನರ ಪಾತ್ರ ತುಂಬಾ ದೊಡ್ಡದಾಗಿ ಕಾಣುತ್ತೆ, ನಮ್ಮ ಹಿಮಾಲಯ ದೊಡ್ಡದಾಗಿ ಕಾಣುತ್ತೆ, ಅಲ್ಲಿ ಬೇರೆ ಬೆಟ್ಟ ನೋಡಿ ಇನ್ನೂ ದೊಡ್ಡದಾಗಿ ಕಾಣುತ್ತೆ, ವಿಂಧ್ಯ ಪರ್ವತ ಹಿಮಾಲಯ ನೋಡಿ ಇನ್ನೂ ದೊಡ್ಡದ ಕಾಣುತ್ತೆ, ವಿಂಧ್ಯ ಚಾಮುಂಡಿ ಬೆಟ್ಟ ಅದನ್ನು ನೋಡಿ ತುಂಬಾ ದೊಡ್ಡದಾಗಿ ಕಾಣುತ್ತೆ. ಅದನ್ನು ಕಂಪೇರ್ ಮಾಡಿದಷ್ಟು ಕೂಡ ಧರ್ಮ ಪ್ರಜ್ಞೆ ಜಾಸ್ತಿ ಆಗ್ತದೆ, ಯಾರ್ಯಾರ ಬಗ್ಗೆ ಏನೇನಿದೆ ಅನ್ನೋ ವೆಚ್ಚ ನಮಗೆ ಬರ್ತದೆ. ಇಲ್ಲಿ ಭೀಷ್ಮರು ದಾರಿ ತಪ್ಪಿದ ಜಾಗ, ಯುದ್ಧನೇ ಮಾಡ್ತೇನೆ ಅಂತ ಅರಿಸ್ಕೊಂಡು ಬಿಟ್ರೆ ಆ ಹೇಳಬೇಕಾಗಿತ್ತು, ಸ್ವಾಮಿ ನಿಮ್ಮೇಲೆ ಯುದ್ಧ ಮಾಡೋದ, ನಾನೀಗ ನನ್ನ ತಂದೆ ಕೊಟ್ಟ ಮಾತು ಹೋದ್ರೂ ಪರವಾಗಿಲ್ಲ, ಯಾವ ಮಾತು ಹೋದ್ರೂ ಪರವಾಗಿಲ್ಲ, ನಿಮ್ಮೇಲೆ ಮಾತ್ರ ಯುದ್ಧ ಮಾಡೋದಿಲ್ಲ ನಾನು ಅಂತ ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ಯುದ್ಧನೇ ಮಾಡ್ತೀನಿ ಅಂತ ಹೇಳಿಬಿಟ್ರಂತೆ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಮಕ್ಕಳು ತಂದೆ ಜಗಳ ಆಗ್ಬಿಡ್ತಾರೆ, ಅದೇ ನ್ಯಾಚುರಲ್. ಇವತ್ತಿಂದು ಸ್ಥಿರ ಹೊಸ್ತಲ್ವೇ ಅಲ್ಲ, ಮದುವೆ ಆದ್ಮೇಲಂತೂ ಸಾಮಾನ್ಯ ಗಲಾಟೆ ಇದ್ದಿದ್ದೆ. ಅದು ಬೇರೆ ಏನ್ ಮಾಡ್ತೇವೆ, ಹೊರಗೆ ಹೋಗ್ತೇನೆ, ಹೊರಟೇ ಬಿಡ್ತಾನೆ ಹೆಂಡತಿನ ಕರ್ಕೊಂಡ್ಬಿಟ್ಟು. ಅವ್ರ ತಾಯಿ ಅಡ್ಡ ಬಂದು ಕೂತ್ ಬಿಡ್ತಾನೆ, ನೀನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ನಾನು ತುಳ್ಕೊಂಡು ಬೇಕಾದ್ರೆ ಹೋಗು ಅಂತ ಹೇಳಿದ್ರೆ ಎಂಥ ಕೆಟ್ಟ ಮಗನು ಕೂಡ ಸ್ವಲ್ಪ ಈ ಕಡೆ ಬರ್ತಾನೆ, ಈ ಕಡೆ ಬಂದಾಗ ಓಡೋಗ್ಬಿಡ್ತಾನೆ ಬೇಕಾದ್ರೆ ಅವ್ರು ಈ ಕಡೆ ಬಂದ ಮೇಲೆ. ಆಗ ತುಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ತಾಯಿ ಹೇಗೆ ತುಳಿಯೋದು ಈ ಮತ್ತೆ, ಬಹಳ ಕಷ್ಟ ಅದು. ಒಂದು ಈ ಮಾತನ್ನು ಯೋಚನೆ ಮಾಡಿದರೆ ಅಮ್ಮ ನೇನು ತುಳಿತೇನೆ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ಸಾಧ್ಯ ಆಗಬಾರದಾಗಿತ್ತು. ಆದ್ರೆ ಭೀಷ್ಮರಿಗೆ ಏನಾಗಿದೆ ಅಂತೆ, ಅವತ್ತಿನ ದಿವಸ ಅವರಿಗೆ ವಿಚಿತ್ರವಾದ ಮೋಹವನ್ನು, ಅದಕ್ಕೆ ಪ್ರಾರಬ್ಧ ಕರ್ಮ ಅಂತ ಕರೀತಾರೆ, ಅದರ ಪ್ರಭಾವದಿಂದ ಮಹಾಭಾರತದಲ್ಲಿ ಹೇಳ್ತಾರೆ, ನೀವು 1000 ತಪ್ಪು ಮಾಡಿ ಒಂದು ಗುಣ ನಿಮ್ಮ ಮೇಲೆ ಕೆತ್ತಿ ಬಿಡುತ್ತೆ ಅಂತ ಹೇಳಿದ್ದಾರೆ. ಗುರುಣಾಂ ಯೋನಹಂ ವಾದಿ ಕರೋ ತ್ಯಾಜ್ಞಾ ಮತಂದ್ರಿತಃ ನತಸ್ಮಾತ್ ಸರ್ವಮರ್ತೇಶು ವಿದ್ಯತೆ ಪುಣ್ಯಕೃತ್ತಮಃ. ಗುರುಗಳ ಮುಂದೆ ನಾನು ಅಂತ ಅಹಂಕಾರ ತೋರಿಸಬಾರದು. ಕರೋ ತ್ಯಾಜ್ಞಾ ಮತಂದ್ರಿತ, ಅವರ ಆದೇಶವನ್ನು ಕಣ್ಣು ಮುಚ್ಚಿಕೊಂಡು ನೆರವೇರಿಸಬೇಕು. ಹೀಗೆ ಮಾಡಿದರೆ ಅವನ ಸಮಾನ ಪುಣ್ಯವಂತನೇ ಲೋಕದೊಳಗೆ ಇಲ್ಲ ಅಂತ ತಿಳ್ಕೊಂಡ್ಬಿಡಿ ಅಂತ ಹೇಳಿದ್ದಾರೆ. ನತಸ್ಮಾತ್ ಸರ್ವಮರ್ತೇಶು ವಿದ್ಯತೆ ಪುಣ್ಯಕೃತ್ತಮಃ, ಅವನಂತ ಪುಣ್ಯಶಾಲಿಯೇ ಇಲ್ಲ ಅಂತ ಹೇಳಿದ್ದಾರೆ. ಒಬ್ಬ ಶಿಷ್ಯನಿಗೆ ಅದಕ್ಕಿಂತ ಒಂದು ದೊಡ್ಡ ಯೋಗ ಇಲ್ಲ, ಅದನ್ನು ಕಳ್ಕೊಂಡ್ಬಿಡ್ತಾರೆ ಭೀಷ್ಮರು. ಯುದ್ಧನೇ ಮಾಡ್ತೀನಿ ಅಂತ ಹೇಳಿದ್ರಂತೆ ಪರಶುರಾಮ ಹೇಳಿದ. ಹಾಗಿದ್ರೆ ಸರಿ, ಯುದ್ಧಕ್ಕೆ ಬನ್ನಿ. ಪರೀಕ್ಷೆಯಲ್ಲಿ ಭೀಷ್ಮರು ಸೋತ್ರು, ಈಗ ಯುದ್ಧದಲ್ಲಿ ಸೋಲೋದು ಆಮೇಲೆ, ಈ ಮಾತಲ್ಲೇ ಮೊದಲು ಸೋತಾಗಲೆಕ್ಕ ಅವರೀಗ. ಯುದ್ಧ ಶುರುವಾಯ್ತು, ದೊಡ್ಡಮ್ಮಾಂಬೆ ಯುದ್ಧ ಮಾಡ್ತೀನೋ ನಿನಗೋಸ್ಕರ ಈಗ ಅಂತ ಹೇಳಿ ಶುರು ಮಾಡಿದರು. ಈ ಕಡೆ ಭೀಷ್ಮರು, ಆ ಕಡೆ ಪರಶುರಾಮರು, ಯುದ್ಧ ಶುರುವಾಯಿತು. ಎಲ್ಲೋ ನಡೆದ ಯುದ್ಧ ಅಲ್ಲ ಅದು, ಕುರುಕ್ಷೇತ್ರದಲ್ಲಿ ನಡೆದ ಯುದ್ಧ. ಅನೇಕರಿಗೆ ಒಂದು ಆಶ್ಚರ್ಯ, ಚಿತ್ರಾಂಗದ ಯುದ್ಧ ನಡೀತು ನಿನ್ನೆ ಹೇಳಿದನಲ್ಲ, ಅದರಲ್ಲಿ ಕುರುಕ್ಷೇತ್ರದಲ್ಲಿ ನಡೆದ ಯುದ್ಧ ಅದು. ಕುರುಕ್ಷೇತ್ರ ಅನೇಕ ಯುದ್ಧಗಳನ್ನು ಕಂಡಂತಹ ಒಂದು ವಿಶಿಷ್ಟವಾದ ರಣರಂಗ, ಅದರಲ್ಲೇ ಕೌರವ ಪಾಂಡವ ಯುದ್ಧ ನಡೀತು. ಅದು ದಾಖಲೆಯಾಗಿದ್ದು ವಿಶೇಷ. ಇವರಿಬ್ಬರ ಯುದ್ಧ ನಡೀತಂತೆ, ಯುದ್ಧ ಪ್ರಾರಂಭವಾಗ್ತಾ ಇದೆ. ಜನ ಇಲ್ಲಿ ಸಾಕಷ್ಟು ತಪ್ಪ ಕೇಳಿಬಿಟ್ಟಿರ್ತಾರೆ. ಭೀಷ್ಮರು ಪರಶುರಾಮರು ಯುದ್ಧ ಮಾಡಿದ್ರು, ಪಾಪ ಪರಶುರಾಮರು ಸೋತು ಬಿಟ್ರು, ಅವರ ಗರ್ಭಭಂಗ ಆಗೋಯಿತು ಅಂತ ಕಥೆ ತೆಗೆದು ಬಿಡ್ತಾರೆ. ಈ ಕಥೆನ ಅರಿಕತೆ ಮಾಡಿಬಿಡ್ತಾರೆ ಒಂದು ಗಂಟೆ. ಪರಶುರಾಮ ಗರ್ಭಭಂಗ ಅಂತ ಟೈಟಲ್ ಅದಕ್ಕೆ. ರಾಮಾಯಣದಲ್ಲಿ ಒಂದು ಪರಶುರಾಮ ಗರ್ಭಭಂಗ, ರಾಮದೇವರು ಪರಶುರಾಮರಿಗೆ ಯುದ್ಧ ಆಯಿತು, ರಾಮದೇವರಿಗೆ ಅಂದ್ರೆ ಪರಶುರಾಮ ಸೋತೋಗಿಬಿಟ್ರು ಅಂತ ಹೇಳಿಬಿಟ್ಟು ಹೇಳಿದ್ದು ಜನ ಚಪ್ಪಾಳಿ ಹಾಕಿದ್ದೆ ಪರಶುರಾಮಕ್ಕೆ. ಅಯ್ಯೋ ಪಾಪ ಅಮ್ಮ ಮಾಡಿಬಿಡ್ತಾರೆ ಅವರ, ಏನ್ ಅನ್ಯಾಯ. ಪರಶುರಾಮ ಯಾರು, ರಾಮ ಯಾರು, ಇಬ್ರು ಒಂದು ಏನ್ ಸೋಲೋದು ಏನ್ ಗೆಲ್ಲದು ಈ ಮಧ್ಯೆ. ಮತ್ಸ್ಯ ಕ್ರೂರ್ಮಃ ವರಾಹಶ್ಚ ನಾರಸಿಂಹೋಥ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕೀತಿ ತೇ ದಶ. ದಶಾವತಾರಗಳಲ್ಲಿ ಪರಶುರಾಮ ರೂಪನೂ ಇದೆ, ರಾಮರೂಪನೂ ಇದೆ. ಎರಡು ಹೊಡೆದಾಡೋದು ಅಂದ್ರೇನು, ಸೋಲೋದು ಅಂದ್ರೇನು, ಗೆಲ್ಲೋದು ಅಂದ್ರೇನು, ಅರ್ಥ ಇದೆ ಅದಕ್ಕೆ. ಅದು ಅಸುರ ಮೋಹನಕ್ಕೆ ಮಾಡಿದ ಕಥೆಯ ಹೊರತು ನಿಜವಾಗಲೂ ಪರಶುರಾಮದೇವರು ಸೋತಿದ್ದಲ್ಲ. ಅವ್ರ ಹೆಸರು ಹೇಳಿದವರು ಸೋಲೋದಿಲ್ಲ. ಜಿತಂತೆ ಪುಂಡರೀಕಾಕ್ಷ ಜಿತಂತೆ ವಿಶ್ವಭಾವನ, ಇದು ಪ್ರತಿನಿತ್ಯ ಜಿತಂತೆ ಸ್ತೋತ್ರ ಹೇಳತಕ್ಕಂಥ ಮಾತಿತ್ತು. ಸೋಲಿಲ್ಲದವನು ಪರಮಾತ್ಮ, ವಶೀ ವಶೇ ನ ಕಶ್ಯಾಪಿ ಯೋಜಿತೋ ವಿಜಿತಾಖಿಲ ಸರ್ವಕರ್ತಾ ನ ಕ್ರಿಯತೆ ತಂ ನಮಾಮಿ ರಮಾಪತಿಂ. ಇದೆಲ್ಲ ಗೊತ್ತಿದ್ದವರಿಗೆ ದೇವರಿಗೆ ಸೋಲು ಒಂದು ಅರ್ಥ ಇಲ್ಲ ಅಂತೂ ನಮ್ಮ ಜನ. ರಾಮಾಯಣದಲ್ಲಿ ಪರಶುರಾಮ ಗರ್ಭಭಂಗ ಅಲ್ಲಿ, ಇಲ್ಲಿ ಪರಶುರಾಮ ಗರ್ಭಭಂಗ ಇಲ್ಲಿ. ಇಲ್ಲಿ ಭೀಷ್ಮರ ಜೊತೆಗೆ ಸೋಲು, ಏನ್ ಮಾಡ್ಬೇಕು ಇದಕ್ಕೆ. ಯಾವ ಶಿಷ್ಯ ಗೆದ್ದ ಗುರು ಸೋತ ಅಂತ ಹೇಳ್ಬಿಟ್ಟು ಏನೇನೋ ಮಾಡಿಬಿಡ್ತಾರೆ. ವಸ್ತುಸ್ಥಿತಿ ಯಾರಿಗೂ ಗೊತ್ತೇ ಇಲ್ಲ. ಅದಕ್ಕೆ ಮಹಾಭಾರತ ಸರಿಯಾಗಿ ಕೇಳದೆ ಹೋದ್ರೆ ಎಷ್ಟು ಅನರ್ಥವಾಗುತ್ತೆ ಅಂತ ಹೇಳೋದು ಸಾಕ್ಷಿ ಇದು. ದೇವರು ಸೋತ ಅಂತ ಹೇಳೋದಾದ್ರೆ ಯಾರು ಗೆಲ್ತಾರೆ ಹಾಗಿದ್ದಾರೆ ಜಗತ್ತಿನೊಳಗೆ? ದೇವರೇ ಸೋಲೋದಾದ್ರೆ ಗೆಲ್ಲೋದು ಯಾರು? ಈ ಮಾತ್ರ ಸ್ವಲ್ಪ ಯೋಚನೆ ಮಾಡಬಾರ್ದೇನು. ಅಲ್ಲಿ ವಸ್ತುಸ್ಥಿತಿ ಏನಾಯ್ತು ಅಂತ ಮಹಾಭಾರತ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಮಹಾಭಾರತ ನೋಡಿ ಸೋಲು ಗೆಲುವಿನ ವಿವೇಕ ನಮಗೆ ಆಗ ಅರ್ಥ ಆಗ್ತದೆ. ಮಹಾಭಾರತದಲ್ಲಿ ಹೇಳ್ತಾರೆ, ಇನ್ನು ಯುದ್ಧ ಶುರುವಾಗಬೇಕು, ಭೀಷ್ಮ ಪರಿಷಾ ಬರಬೇಕು, ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು. ಅಷ್ಟೊತ್ತಿ ಸರಿಯಾಗಿ ಏನಾಯ್ತಂತೆ, ಭೀಷ್ಮರು ರಥದಿಂದ ಕೆಳಗಿಡಿತಾರೆ. ರಥದಿಂದ ಕೆಳಗಿದ ಬಿಟ್ಟು ತಮ್ಮ ಕವಚವನ್ನ ಬಿಚ್ಚಿಡ್ತಾರೆ, ಕಿರೀಟವನ್ನ ತೆಗೆದಿಡ್ತಾರೆ. ಅಲ್ಲಿ ಬಿದ್ದರೆ ಗ್ಯಾರಂಟಿ ಬಚಾವ್ ತಿಳ್ಕೊಂಡ್ರು, ಖಾಲಿ ಬಿದ್ದು ಬಿಟ್ರು. ಅವರಂದ್ರು ತಹಾಸ್ತು ಅಂದ್ರು, ತವಸ್ ಬಂದ್ರು, ರಥ ತಗೊಂಡಿದ್ದು ಬಿಲ್ಲು ಯಥಾ ಬಿಲ್ಲು ಬಾಣ ತಗೊಂಡಿದ್ದು ನಿಂತಿದ್ದೆ ಕೆಲಸ. ಯುದ್ಧ ಶುರು ಮಾಡಿಬಿಟ್ರು. ಹೊಡಿತಾರೆ 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 ಪರಶುರಾಮರನ್ನ. ಆನೆಗೆ ಏನ್ ಹೊಡಿತೆ, ಇರುವೆ ಎಷ್ಟು ಹೊಡಿಯೋದು ಈ ಮಧ್ಯೆ ಪಾಪ. ಏನ್ ಮಾಡಿದ್ರು ಆನೆ ಆನೆನೆ ಅಜಗಜನೆ ಎಲ್ಲೆಲ್ಲೋ ಇರುತ್ತೆ, ಇರುವೆಗಿರಿ ಏನ್ ಲೆಕ್ಕ ಆನೆಗೆ. ಭೀಷ್ಮರಿಗೆ ಹೇಳ್ತಾರೆ ಮಹಾಭಾರತದಲ್ಲಿ, ಹೂಹಾರ ತಗೊಂಡು ಆನೆ ಹೊಡೆದ್ ಏನಾಗುತ್ತೆ ಅದಕ್ಕೆ. ಏರಿ ಆರಾಮಾಗಿದ್ದಾರೆ ಪರಶುರಾಮದೇವರು. ಅಲ್ಲಿ ಪರಿಸರ ಹೊಡೆಯ ಶಕ್ತಿ ಇವರಿಗೆ ಎಂದೆಂದೂ ಇಲ್ಲ. ಏನ್ ಮಾಡಲಿಕ್ಕೆ ಭೀಷ್ಮರಿಗೆ ಸಾಧ್ಯವೇ ಇಲ್ಲ. ಹೋಗಲಿ, ಅವ್ರು ಹೊಡಿಬಾರ್ದೆ ಜೋರಾಗಿ. ಅವ್ರು ಹೊಡಿತಾ ಇಲ್ಲ, ಖಾಲಿ ಬಿದ್ದ ಭಕ್ತ ಪಾಪ ಅಂತ ಅವ್ರು ಬಿಡ್ತಾ ಇದ್ದಾರೆ. ಇವ್ರಿಗೆ ಆಗೋದಿಲ್ಲ, ಅವ್ರು ಹೊಡೆಯೋದಿಲ್ಲ. ಯುದ್ಧ ಏನಾಗಬೇಕಾಗ, ನೋಡ್ರ ಪಾಪ ನೋಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಇವತ್ತು ರಿಸಲ್ಟ್ ಬರುತ್ತೆ, ನಾ ರಿಸಲ್ಟ್ ಬರುತ್ತೆ, ನೋಡ್ತಾ ಇದ್ದಾರೆ. ಏನು ಹೆಸರೇ ಇಲ್ಲ, ಅವ್ರ ಬಾಣ ಏನು ಮಾಡ್ತಾ ಇಲ್ಲ, ಎಲ್ಲ ಹೊಡೆಯೋದು. ಇವ್ರ ಬಾಣಕ್ಕೆ ಸಾಧ್ಯನೇ ಇಲ್ಲ, ದಪ್ಪ ಅಂತ ಬೀಳೋದು. ಎಲ್ಲ ಗುತ್ತು ಬಡ್ಡಲ್ ಆಗ್ತಾ ಬಂತು. ಡ್ರಾ ಮ್ಯಾಚ್ ಏನೋ ಡ್ರಾ ಕಡೆ ತೆರೀಬಿಟ್ರೆ ಮನೆ ಕಡೆ ಹೊರಟ್ಬಿಡ್ತಾರೆ ಜನಗಳ. ಟಿವಿ ಆಫ್ ಮಾಡಿಬಿಡ್ತಾರೆ, ಏನು ಉಪಯೋಗ ಇಲ್ಲ ಆಗ್ತಾರೆ. ನೀರಸ ಡ್ರಾ ಅಂತ ಕರೀತಾರಲ್ಲ ಆ ಟೈಪ್. ಏನ್ ಮಾಡ್ಬೇಕೀಗ? ಅಷ್ಟೊತ್ತಿಗೆ ಬ್ರಹ್ಮಾದಿ ದೇವತೆಗಳು ಬಂದ್ರಂತ ಅಲ್ಲಿಗೆ. ಪರಶುರಾಮನ ಪ್ರಾರ್ಥನೆ ಮಾಡ್ತಾರೆ, ಪರಶುರಾಮ ದೇವರೇ, ಅವರಿಗಾಗೋದಿಲ್ಲ, ನೀವು ಕೊಲ್ಲೋದಿಲ್ಲ, ಯಾಕೆ ಯುದ್ಧ ಮಾಡ್ತೀರಿ ಸುಮ್ಮನೆ, ದಯವಿಟ್ಟು ಪ್ರಾರ್ಥನೆ ಮಾಡ್ತೇವೆ, ನಿಲ್ಲಿಸಿಬಿಡಿ ಅಂತ ಕೇಳಿ. ಇನ್ನು ನಿಲ್ಲಿಸಿಬಿಡಿ ಸಾಕು. ಬರೀ ಅಂಪೈರ್ ಡಿಸಿಷನ್ ತಗೊಂಡು ಇಬ್ರು ಕ್ಯಾಪ್ಟನ್ ಮಾತಾಡಲು ನಿಲ್ಲಿಸಿಬಿಡ್ತಾರಲ್ಲ, ಇನ್ನು 5-6 ಇನ್ನು 20 ಓವರ್ ಇದೆ, 200 ರನ್ ಮಾಡಬೇಕಾಗಿದೆ, ತಲೆ ಕೆಳಗಾದ್ರೂ ಸಾಧ್ಯ ಇಲ್ಲ, ನಿಲ್ಲಿಸಿಬಿಡೋಣ ಅಂತ ಹೇಳಿದ್ರೆ ಹೇಗೋ ಹಾಯ್ ತಕ್ಷಣ ಒಪ್ಕೊಂಡ್ಬಿಟ್ಟು ಯುದ್ಧ ನಿಲ್ಲಿಸಿಬಿಟ್ರೆ. ಅಂದ್ರೆ ಇದು ಯುದ್ಧದಲ್ಲಿ ಪರಶುರಾಮರು ಸೋತ ಕಾನ್ಸೆಪ್ಟೇ ಇಲ್ಲ ಫಸ್ಟ್ ಆಫ್ ಆಲ್ ಇದ್ರೊಳಗೆ. ಅಟ್ಲೀಸ್ಟ್ ರಾಮಾಯಣ ನೋಡೋರಿಗಾರು ಏನೋ ಅನಿಸ್ತಾ ಇದೆ, ನೋಡೋರಿ ಸುಸುಳೆ ನೋಡೋರಿಗೆ, ಒಳ ನೋಡಿದವ್ರಿಗೆ ಏನೇ ಇಲ್ಲ ಅಲ್ಲೂ ಕೂಡ. ಇಲ್ಲಿ ಏನು ಇಲ್ವೇ ಇಲ್ಲ, ನಿಜವಾಗಲೂ ಕೂಡ ಪರಶುರಾಮರು ಭೀಷ್ಮರ ಯುದ್ಧ ಪೂರ್ಣ ಹಾಗೆ ನಿಂತ ಯುದ್ಧನೆ ಹೊರತು ಅದು ಭೀಷ್ಮರ ಗೆದ್ದ ಯುದ್ಧನೇ ಅಲ್ಲ. ಜನ ತಿಳ್ಕೊಂಡಿದ್ದೇನು, ಪರಶುರಾಮರು ಸೋತರು ಭೀಷ್ಮರು ಗೆದ್ದರು. ಇದನ್ನು ಜನ ತಲೆಯಲ್ಲಿ ಹಾಕಿ 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 ಅಭ್ಯಾಸ ಮಾಡಿಸಿಬಿಟ್ಟಿದ್ದಾರೆ. ತುಂಬಾ ಜನಕ್ಕೆ ಈ ರೀತಿ ಮಾಡಿದ್ದಾರೆ. ಅದರಿಂದ ನಿಜವಾದ ಮಹಾಭಾರತ ಅರ್ಥನೇ ಹೋಗಿಬಿಟ್ಟಿದೆ. ಆ ರೀತಿ ಮಹಾಭಾರತ ಎಷ್ಟು ಸೋತಿದ್ರು ಕೂಡ ಅದು ಮಹಾಭಾರತ ಆಗೋದಿಲ್ಲ, ಅದರಿಂದ ನಮ್ಮ ನಿರೀಕ್ಷಿತ ಫಲ ಸಿಗೋದಿಲ್ಲ. ಆದ್ದರಿಂದ ಸರಿಯಾದ ಮಹಾಭಾರತ ಕೇಳಬೇಕಾದ್ರೆ ಮೂಲವನ್ನು ಓದಬೇಕು, ತಾತ್ಪರ್ಯ ಹೇಳಿದ ಮೂಲಕ ಅರ್ಥ ಮಾಡ್ಕೋಬೇಕು. ಆಗ ನಿಜವಾದ ಮಹಾಭಾರತ ಏನಂತ ಗೊತ್ತ. ಅಲ್ಲಿ ನೋಡಿ, ಭೀಷ್ಮರು ಜೋರಾಗೆ ಬಾಣ ಹೊಡೆದ್ರಂತೆ, ಗೊತ್ತವ್ರು ಏನಾಗೋದಿಲ್ಲ ಅಂತ ಗ್ಯಾರಂಟಿ ಅಲ್ಲ. ಆಕಾಶ ಜೋರ ಹೊಡಿತೇನೋ, ಏನಾಗೋದಿಲ್ಲ ಅಥ ಪ್ರಕಾರ ಏನಾಗಲೇ ಇಲ್ಲ. ಭೀಷ್ಮರು ಬಾಣ ಮತ್ತು ಜ್ವರ ಹೊಡಿತಿದ್ರಂತೆ, ಪರಶುರಾಮದೇವರು ಕ್ಷಮಿಸ್ತಾ ಇದ್ದಾರೆ. ಅದು ವಿಶೇಷ, ಭೀಷ್ಮರ ತಪ್ಪುಗಳನ್ನ ಪರಶುರಾಮದೇವರು ಕ್ಷಮಿಸ್ತಾ ಇದ್ದಾರೆ. ಅದನ್ನೇ ದಾಸರು ಹೇಳಬೇಕಾದ್ರೆ, ಇಟ್ಟಿಕಲ್ಲನ್ನು ಭಕುತಿಯಿಂದಲೇ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೇ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲಿಗ ಕ್ಷೀಳಾರ್ಥ, ಕೆಟ್ಟ ಮಾತುಗಳಿಂದ ಚೈತ್ಯನ ಹೊಟ್ಟೆಯೊಳಗಿಬ್ಬಿಟ್ಟ ಬಾಡದಲ್ಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೆ ಕರುಣಾಳು. ತುಂಬಾ ಜನ ಈ ಪದ್ಯಕ್ಕೆ ಅರ್ಥ ಮಾಡಬೇಕಾದ್ರೆ, ಕುರುಕ್ಷೇತ್ರ ಯುದ್ಧದೊಳಗೆ ಕೃಷ್ಣ ಸಾರಥಿಯ ಕೂತಿದ್ದಾರಲ್ಲ, ಆಗ ಭೀಷ್ಮರು ಹೊಡಿತಾರಲ್ಲ, ಆಗ ಕ್ಷಮಿಸಿದ್ದು ಅಂತ ಹೇಳುತ್ತಾರೆ. ನಿಜ ಅದು ಹೌದು, ಜೊತೆಗೆ ಇದು ಹೌದು. ಎರಡು ಸತ್ತರು ಭೀಷ್ಮರು ಹೊಡೆದವರೇ, ಎರಡು ಸತ್ತರು ಪರಶುರಾಮದೇವರು. ಇಲ್ಲಿ ಪರಶುರಾಮನಾಗಿ ಕ್ಷಮಿಸಿದ, ಅಲ್ಲಿ ಕೃಷ್ಣನಾಗಿ ಕ್ಷಮಿಸಿದ. ತಾ ಬಗು ಎಷ್ಟು ಹೊಡೆದ್ರು ತಾಯಿ ಏನ್ ಮಾಡ್ತಾಳೆ? ತಿರುಗಿ ಪಾಡಿಸಿದ್ರೆ ಬಗ್ನ ಗತಿ ಏನಾಗುತ್ತೆ? ಮಗು ಹೊಡೆದು ತಾಯಿ ಹೊಡೆದ್ರೆ ಕತೆ ಓದೋಗುತ್ತೆ. ತಾಯಿ ಕ್ಷಮಿಸ್ತಾ ಬಿಡ್ತಾರೆ. ಕಾಲಿ ತೊಡೆದ್ರೆ ಕಾಲನ್ನು ಒತ್ತಾಳೆ ಪಾಪ. ಪಾಪ ಕಾಲು ಏನಾಯ್ತು ಮಗುಗೆ ಅಂತ ಕಾಲು ಒತ್ತ ಗೆದ್ರು. ಪರಶುರ ಅವರು ಸೋತರು ಅಂತ ಹೇಳ್ತೀರಲ್ಲ ಅಂತ ಕೇಳಿದರೆ ಆಚಾರ್ಯ ಹೇಳ್ತಾರೆ, ಹೌದು, ಪರಶುರ ಅವರು ಸೋತರು, ಭೀಷ್ಮರು ಗೆದ್ರು. ಯುದ್ಧದಲ್ಲಿ ಸೋಲಿಲ್ಲ, ಯುದ್ಧದಲ್ಲಿ ಸೋಲಿಲ್ಲ. ಯೋ ಅಜಿತೋ ವಿಜಿತೋ ಭಕ್ತ್ಯ ಗಾಂಗೇಯಂ ನ ಜಘಾನಃ. ಭೀಷ್ಮರ ಭಕ್ತಿಗೆ ಪರಶುರಾಮರು ಸೋತರೆ ಹೊರತು ಅವರ ಬಲಕ್ಕೆ ಸೋಲಲಿಲ್ಲ. ಇದು ನಿರ್ಣಯ ಅಂದ್ರೆ ನಿರ್ಣಯ, ಆಚಾರ್ಯರ ಮಾತ್ರದ ಒಂದು. ಭೀಷ್ಮರ ಭಕ್ತಿಗೆ ಇಲ್ಲದ ಹೊಡೆದಾಗಿದ್ರೆ ಗತಿ ಏನಾಗ್ತಿತ್ತು? ಭೀಷ್ಮರ ಗತಿ ಏನಾಗ್ತಿತ್ತು? ನಿಮ್ಮ ಸಂಸ್ಕಾರ ನನಗೆ ಬೇಕಿಲ್ಲ ಅಂತ ಹೊಡೆದಿದ್ರೆ ಭೀಷ್ಮರು ಪೀಸ್ ಪೆಸ ಹೋಗ್ತಾ ಇತ್ತು. ಕ್ಷಮಿಸಿದ್ರಲ್ಲ, ಯಾತಕ್ಕೆ ಸೋತರು ಹಾಗಿದ್ರೆ? ಭಕ್ತಿಗೆ ಸೋತರು. ಪರಮ ಭಕ್ತ ವತ್ಸಲ ಅಂತ ಕರೀತಾರೆ. ಭೀಷ್ಮರ ಗೆದ್ರು, ಶಕ್ತಿಯಿಂದ ಗೆಲ್ಲಲಿಲ್ಲ, ಭಕ್ತಿಯಿಂದ ಗೆದ್ರು. ಇದು ಯಾಕೆ ಏನ್ ತಿಳ್ಕೋಬೇಕು ಅಂದ್ರೆ, ದೇವರನ್ನ ನಾವು ಹೀಗೆ ಗೆಲ್ಲಬೇಕೇ ಹೊರತು ಬೇರೆ ರೀತಿ ಗೆಲ್ಲಕ್ಕೆ ಬರೋದಿಲ್ಲ. ಆಚಾರ್ಯರ ಮಾತಾದವರು ದೊಡ್ಡವರನ್ನ ಗೆಲ್ಲೋದು ಅಂದ್ರೆ ಶಕ್ತಿಯಿಂದ ಅಲ್ಲ, ಅದು ಭಕ್ತಿಯಿಂದ ಮಾತ್ರ ಅಂತ ಹೇಳಿದ್ದಾರೆ. ಭಕ್ತ್ಯಾ ಪ್ರಾಣಂ ವಶೇ ನೀತ್ವಾ ಜಿತ ಪ್ರಾಣೋ ಭವತ್ಯುತ. ದೊಡ್ಡವರನ್ನ ಗೆಲ್ಲೋದಕ್ಕೆ ಬೇರೆ ಅರ್ಥ ಎಂದು ಮಾಡ್ಲಿಕ್ಕೆ ಹೋಗಬೇಡಿ, ಮಾಡಿದ್ರೆ ಸಾಧ್ಯನೂ ಇಲ್ಲ. ಅದು ಒಂದು ಪ್ರೀತಿಯಿಂದ ಭಕ್ತಿಯಿಂದ ಗೆಲ್ಲಬೇಕವ್ರ ಬೇರೆ ಅಲ್ಲ. ತಾಯಿ ಮಾರ್ಕೆಟ್ಗೆ ಹೋಗ್ತಾಳೆ, ಮಗುವನ್ನು ಬಿಟ್ಟು ಹೋಗ್ಬೇಕು ಅಂತ ಪ್ಲಾನ್ ಮಾಡಿ ಹೋಗ್ತಾ ಇರ್ತಾಳೆ. ಆ ಕಡೆ ಈ ಕಡೆ ಮೆಲ್ಲಕ್ಕೆ ಹೋಗ್ತಾಳೆ, ಮಗುವನ್ನು ಕಪ್ಪ ಅಂತ ಕಾಲು ಹಿಡ್ಕೊಬಿಡುತ್ತೆ. ಏನ್ ಮಾಡ್ಬೇಕು ಅವಳೀಗ? ಮುಂದಕ್ಕೆ ಹೋಗಾಗಿಲ್ಲ. ಆದ್ರೆ ನಿಜವಾಗ್ಲೂ ಮಗು ಹಿಡಿದು ಬಿಟ್ಟೆ, ಪಕ್ಕವ್ರಿಗೆ ಹೇಳ್ತಾಳೆ, ನಾನು ಬರೋದಿಲ್ಲ, ಮಗು ಬಿಡೋದಿಲ್ಲ, ನೀವು ಹೋಗಿಬಿಡಿ ಅಂತ ಹೇಳಿದ. ನಾನು ಬರೋದಿಲ್ಲ, ಮಗು ಬಿಡ್ತಾ ಇಲ್ಲ, ನೀವು ಹೋಗಿಬಿಡಿ. ನೋಡಿ ಗಟ್ಟೆ ಕಾಲು ಹಿಡ್ಕೊಂಡ್ಬಿಟ್ಟಿದೆ. ಎಷ್ಟು ಗಟ್ಟೆ ಕಾಲು ಹಿಡ್ಕೊಂಡು ಕಾಲು ಜಾಡಿಸಿದ್ರೆ ಕತೆ ಮುಗೀತು, ಜೋರಾಗಂದ್ರೆ ಹೋಗ್ಬಿಡುತ್ತೆ ಮಗು ಆ ಕಡೆ. ಬಟ್ ಮಗುವಿನ ಶಕ್ತಿ ಹಾಕಿ ಮುಖ್ಯ ಅಲ್ಲ, ಅಮ್ಮ ನಾನು ಬಿಡೋದಿಲ್ಲ ಅಂತ ಹೇಳುತ್ತಲ್ಲ, ಆ ಭಕ್ತಿಯಿಂದ ತಾಯಿ ಸೋಲ್ತಾಳೆ. ಗೊತ್ತ, ತಾಯಿ ಹೇಳೋದ್ರೆ ಹಾಗೆ ಹೇಳೋದು, ಕೂಸ್ ಬಿಡೋದಿಲ್ಲ ಅಂತ ಹೇಳ್ಬಿಡ್ತಾಳೆ. ಆದ್ರೆ ಕೂಸ್ ಬಿಡೋದಿಲ್ಲ ಅಲ್ಲ, ಕೂಸಿನ ತಾನೇ ಬಿಡೋದಿಲ್ಲ ಫಸ್ಟ್. ಇವಳು ಕೂಸಿನ ಬಿಡೋದಕ್ಕೆ ತಾಯಿನೇ ತಯಾರಿಲ್ಲ, ಅದು ನೋವುಂಟು ಮಾಡೋದಕ್ಕೆ ಅವಳಿಗೆ ಇಷ್ಟ ಇಲ್ಲ. ಇದು ತಾಯಂದ್ರೆ ಸೈಕಾಲಜಿ. ಇದು ಅದು ದೇವರು ಅಂದ್ರೆ ಹೀಗಿರ್ತಾನೆ. ಏನು ಕರುಣಾ ನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ. ಇವೆಲ್ಲ ಕೇಳಿದಾಗ ನಮಗೆ ದೇವರ ಬಗ್ಗೆ ವಿಶ್ವಾಸ ತುಂಬಾ ಜಾಸ್ತಿ ಆಗುತ್ತೆ, ಭಕ್ತಿ ಜಾಸ್ತಿ ಆಗುತ್ತೆ. ದೇವರು ನಮ್ಮನ್ನು ಹತ್ರ ಸೇರಿಸ್ಲಿಕ್ಕಿಲ್ಲ, ದೂರ ಓಡಿಸಿಬಿಡ್ತಾನೆ ಭಾವನೆ ಹೋಗಿಬಿಡುತ್ತೆ. ನಾವು ದೇವರ ಹತ್ರ ಹೋಗದೆ ನಾವು ತಪ್ಪು ಮಾಡ್ತೇವೆ ಹೊರತು ಹೋದ್ರೆ ಮಾತ್ರ ಖಂಡಿತ ತಮ್ಮನ್ನು ಕೈ ಬಿಡೋದಿಲ್ಲ ಅನ್ನತಕ್ಕ ವಿಶ್ವಾಸ ಹುಟ್ಟಿಸ್ತಾನಲ್ಲ. ಅದಕ್ಕೆ ರಾಮಾಯಣ ಮಹಾಭಾರತಗಳು ಅಂದ್ರೆ ಹರಿಕಥೆ ಏನೇ ಕೇಳೋ, ಕೇಳಿದ್ದೇ ಕೇಳೋ, ಒಂದಿಷ್ಟು ಎಂದೂ ಆಗಿ ಹೋದ ಕಥೆಗಳವೆಲ್ಲ ಕೂಡ. ಆದ್ರೆ ಅವಳ ತತ್ವ ಇದೆಯಲ್ಲ, ಅದೆಂದು ಹೋಗೋದೇ ಇಲ್ಲ. ಯಾವ ಕಾಲಕ್ಕೂ ನೀರಿವತ್ತಿಲ್ಲ, ಆದ್ರೆ ನೀರು ಕುಡಿದ್ರೆ ಬಾಯಾರಿಕೆ ಹೋಗುತ್ತೆ ಎಂಬುದು ಗ್ಯಾರಂಟಿ. ಅದೆಂದು ಬದಲಾಗೋದೇ ಇಲ್ಲ. ನೀರಿಗೆ ತಂಪು ಮಾಡೋ ಶಕ್ತಿ ಇರೋದು ಎಷ್ಟು ಸತ್ಯನೋ, ಭಾಗವತಾದಿ ಗ್ರಂಥಗಳಿಗೆ ಮನಸ್ಸಿಗೆ ತಂಪುಟ್ಟು ಮಾಡತಕ್ಕಂತಹ ಹಿತ ಉಂಟು ಮಾಡತಕ್ಕಂತಹ ಶಕ್ತಿ ಸದಾ ಕಾಲ ಇದೆ ಎಂಬುದನ್ನ ಯಾವ ಕಾಲಕ್ಕೂ ಮರಿಬಾರದು. ಅದನ್ನ ನಾವಿಲ್ಲಿ ಕಾಣುತ್ತೇವೆ. ಆಗ ಪರಶುರಾಮರು ಹೇಳಿದ್ರಂತೆ, ನೋಡಮ್ಮ ನಾನಂತೂ ಎಲ್ಲ ಮಾಡಿದೆ, ಭೀಷ್ಮರಂತೂ ಏರಿದಾಗಲಿಲ್ಲ, ಯುದ್ಧನೆ ನಿಂತು ಹೋಗ್ಬಿಡ್ತು. ಆದ್ರಿಂದ ಐ ಆಮ್ ಸಾರಿ ಅಂತಾರಲ್ಲ, ಏನು ಮಾಡೋಕ್ಕಾಗೋದಿಲ್ಲ, ಹೋಗ್ಬಿಡು ಅಂತ ಹೇಳಿಬಿಟ್ರು. ಪರಶುರಾಮದೇವ್ ನೋಡಿ ನೀನೇ ನೋಡಿದೀಯಲ್ಲ, ನಿನ್ನ ಎದುರಿಗೆ ಆಯ್ತಲ್ಲ, ಈಗ ಏನ್ ಮಾಡೋದು ನಾನೀಗ ಅಂತ ಹೇಳಿದ್ರೆ, ಅಂಬೆ ಭಾರಿ ದುಃಖ ಆಯ್ತಂತೆ, ಹೊರಟೋಗ್ಬಿಟ್ರೆ. ಸೂಕ್ಷ್ಮ ವಿಚಾರ ಆಚಾರ ಹೇಳ್ತಾರೆ. ನಮಗೊಂದು ರಸ್ತೆ ಬರ್ತದಾಗ ಸುಮ್ಮನೆ ಕಥೆ ಕೇಳ್ಕೊಂಡು ಹೋದವ್ರಿಗೆ ಯೋಚನೆ ಇಲ್ಲ. ಅಲ್ರಿ ಪರಶುರಾಮರ ಶರಣ ಹೊಂದಿರೋ ಕೆಲಸ ಆಗಲಿಲ್ಲ ಅಂದಮೇಲೆ ಅಂಬೆ ದೇವರೇ ಸಹಾಯ ಮಾಡಲಿಲ್ಲ ಅಂತ ಆಯ್ತಲ್ಲ ಹಾಗಿದ್ರೆ. ಅಂಬೆ ಅಷ್ಟು ಭಕ್ತಿಯಿಂದ ಕೇಳಿದಾಗ ಆಯ್ತು ಅಂತ ಬಂದವರು ಆಗ್ಲಿಲ್ಲ ಅಂತ ಹೇಳಿಬಿಟ್ರೆ ದೇವ್ರ ಕೈಯಲ್ಲಿ ಆಗಲಿಲ್ಲ ಅಂತ ಆಗ್ಲಿಲ್ಲ ಹಾಗಿದ್ರೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ, ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನ ಅರ್ಜುನ, ಆರ್ತೋ ಜಿಜ್ಞಾಸುಹು ಅರ್ಥಾರ್ಥಿ ಜ್ಞಾನೀಚ ಭರತ ಋಷಭ. ಅರ್ಥ ದುಃಖಿಗಳ ನಂತರ ಬರ್ತಾರೆ ಅಂತ ಪರಮಾತ್ಮ ಹೇಳಿದ್ದಾರೆ. ಅರ್ಥಾರ್ಥಿ ಒಂದು ಕೆಲಸಕ್ಕೋಸ್ಕರ ನಂತರ ಬರ್ತಾರೆ ಅಂತ ಪರಮಾತ್ಮ ಹೇಳಿದ್ದಾರೆ. ಹಾಗೆ ಬಂದವರು ಹೊತ್ತು ಆಗ್ಲಿಲ್ಲ ಅಂದಮೇಲೆ ದೇವರು ಪೂರ್ಣತೆ ಹೊಂದಿಲ್ಲ ಅಂತ ಆಯ್ತಲ್ಲ, ಏನ್ ಮಾಡಬೇಕು? ಇದು ಯಾರು ಯೋಚನೆ ಮಾಡಲಿಲ್ಲ ಯಾರು ಕೂಡ. ತಕ್ಷಣ ಆಚಾರ್ಯ ಹೇಳ್ತಾರೆ, ಇಲ್ಲ, ದೇವರು ಎಂದೂ ತನ್ನ ಮಾತನ್ನ ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅವಳನ್ನ ಕಾಪಾಡಿಯೇ ಕಾಪಾಡ್ತಾನೆ. ಏನು ಕಾಪಾಡಿದ ನೋಡ್ರಿ ಅಂತ ಕೇಳಿದ್ರೆ, ಅವ್ರು ಹೇರೋದೇನು ಭೀಷ್ಮರ ಮದುವೆ ಆಗಬೇಕು, ಹೌದಲ್ಲೋ? ಆಯ್ತು, ಮುಂದೆ ಭೀಷ್ಮರು ಹೊಸವಾಗಿ ವಾಪಸ್ ಹೋಗ್ತಾರಲ್ಲ, ಇವಳು ಅಂಬ ತನ್ನ ಮೂಲ ರೂಪಕ್ಕೆ ವಾಪಸ್ ಹೋಗ್ತಾಳಲ್ಲ, ಮತ್ತೆ ಇಬ್ರು ಗಂಡ ಹೆಂಡ್ರ ಆಗೇ ಆಗ್ತಾರೆ. ನಿಜವಾಗ್ಲೂ ಇವ್ರು ಏನಾದ್ರೂ ಬಂಬ ಇವತ್ತು ಹೋಗಿ ಪರಿಸರಾಮರ ಕಾಡಿ ಬಿಡದೆ ಹೋಗಿದ್ದಿದ್ರೆ ಅವ್ರು ಎಂದೂ ಒಂದು ಅರ್ಥನೇ ಇರಲಿಲ್ಲ. ಮತ್ತೆ ಒಂದು ಮಾಡಿದ್ರಲ್ಲ ಈಗ ಅಂದ್ರೆ, ದೇವರನ್ನು ನಂಬಿದ್ ಸುಳ್ಳಾಗ್ಲೇ ಇಲ್ಲ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೇ ಕೆಡಲಿ. ಇಲ್ಲದೆ ಹೋಗಿದ್ರೆ ಅವ್ರಿಗೆ ಎಷ್ಟು ದೋಷ ಬರ್ತಿತ್ತು ಲೆಕ್ಕ ಹಾಕಿ. ಆದ್ರೆ ದೇವರು ಏನ್ ಹೇಳಿದ್ದಾರೆ, ಮಾಡ್ತೇನೆ ಅಂತ ಬಂದ್ರು, ಮಾಡಿದ್ರು. ಮತ್ತೆ ಈಗ ಮಾಡ್ಲಿಲ್ಲ ಅಂದ್ರೆ ಇವತ್ತೇ ಮಾಡ್ತೇನೆ ಅಂತ ಹೇಳಿಲ್ಲ ಅಲ್ಲ ಅವರು. ಮಾಡು, ಮಾಡ್ತೇನೆ ಅಷ್ಟೇ, ಯಾವ ಮಾಡ್ತೇನೆ ಮಾಡ್ತೇನೆ, ಕೆಲಸ ಕೈ ಬಿಡ್ಲಿಲ್ಲ ಅವ್ರು. ಅದಕ್ಕೆ ದೇವರು ಒಂದು ಕೈ ಬಿಡೋದಿಲ್ಲ. ಯೋಗಕ್ಷೇಮಂ ವಹಾಮ್ಯಹಂ, ಅವಳೇನ್ ತಪ್ಪು ತಿಳ್ಕೊಂಡು ಏಕಾಸಿ ಮನೆ ಬಂದ್ರು, ಇಲ್ಲೇ ಇದ್ದು ಊಟ ಮಾಡ್ಕೊಂಡು ಹೋಗಿ ಅಂದ್ರೆ ಇವತ್ತು ಅಲ್ಲ ನಾಳೆ ಅಂತ ಅರ್ಥ. ಇರೋದು ಇವತ್ತು, ಊಟ ನಾಳೆ, ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಏಕಾಸಿನೇ ಅಲ್ಲ ಅವ್ರು. ಅಲ್ಲಿ ಕರೆದ್ರು ಅಂದ್ರೆ ಸಾಮಾನ್ಯ ಸಾಮಾನ್ಯ ಏಕಾಸಿ ಭಿಕ್ಷೆ ಕರೆದ್ರೆ ಎರಡು ಪೂಜೆ ಅಂತ ಅರ್ಥ, ಏಕಾಸಿರು ಪೂಜೆ ದ್ವಾದಶಿನೂ ಪೂಜೆ. ಕೆಲವು ಅದಕ್ಕೆ ಕರೆಯೋದಿಲ್ಲ, ಎರಡೆರಡು ಯಾಕೆ ಕಚ್ಕೋಬೇಕು ಅಂತ ಅವಾರ್ಡ್ ಮಾಡೋರು ಇರ್ತಾರೆ ಪಾಪ. ಕೆಲವು ಕರೆಯೋರು ಇರ್ತಾರೆ, ಕರೆದೇ ಇರೋರು ಇರ್ತಾರೆ. ಅಡ್ವಾಂಟೇಜ್ ಅದು ಒಂದು. ಒಂದ್ ದಿವಸಕ್ಕೆ ಬಂದ್ರೆ ಏಕಾಸಿ ಪೂಜೆ ದ್ವಾದಶಿ ಪೂಜೆ ಇನ್ನೊಂದು ಕಡೆ ಹೋಗಿಲ್ಲ ಅವರು. ಏಕಾದಶಿಯಲ್ಲಿ ಪೂಜೆ ಮಾಡಿರ್ತಾರೆ, ದ್ವಾದಶಿನ ಅಲ್ಲೇ ಪೂಜೆ ಮಾಡು. ನಿಯಮ ಅದು ಒಂದು. ದೇವ್ರನ್ನ ಅವತ್ತು ಕೂಡಿಸಿಬಿಟ್ರೆ ಮರುದಿವಸ ಬೆಳಿಗ್ಗೆ ಪೂರ್ತಿ ಭುಚ್ಚ ಸ್ವೀಕಾರ ಮಾಡ್ಕೊಂಡೆ ಹೋಗ್ತಾರೆ, ಹೊರಟು ಬಿಟ್ಟು ಹೋಗೋದೇ ಪದ್ಧತಿ. ಆ ತರ ದೇವರು ಹೇಳ್ತಾರೆ, ನೀವು ಮುದ್ದಾಗಿ ಮಾಡ್ತೀರಿ ಆಯ್ತೋ ಇಲ್ಲೋ, ಮಾಡೇ ಮಾಡ್ತಾರೆ, ಟೈಮ್ ಹೇಳಿದ್ದಿಲ್ಲ ಮುಂದೆ ಮಾಡ್ತಾರೆ. ಆದ್ರಿಂದ ದೇವರನ್ನು ನಾವು ಆರಾಧನೆ ಮಾಡಿದರೆ ಎಂದೂ ಕೆಟ್ಟದ್ದಾಗೋದೇ ಇಲ್ಲ. ಒಂದು ಹೊಸ ವಿಚಾರ ಒಂದು ಗೊತ್ತಾಯ್ತು, ಗೋವಿನ ದ್ರೋಹ ಮಾಡಿದ್ರಿಂದಾಗಿ ಗಂಡ ಹೆಂಡಿರ ದಾಂಪತ್ಯ ವಿಚ್ಛಿನ್ನವಾಗಿ ಹೋಯ್ತು. ಒಂದಾಗ್ಲಿಕ್ಕೆ ಆಗಲೇ ಇಲ್ಲ ಅವರಿಗೆ. ಆ ರೆಮಿಡಿ ಎಲ್ಲಿ ಸಿಕ್ತ ಅವರಿಗೆ? ಪರಶುರಾಮ ದೇವರನ್ನ ಶರಣ ಹೋಗ್ತಾರಲ್ಲ, ಪರಿಹಾರ ಸಿಕ್ಕಿದ್ರು. ಯಾರು ಗೋದ್ರೋಹವನ್ನು ಮಾಡ್ತಾರೆ ಆ ಮೂಲಕ ಅನರ್ಥವನ್ನು ಕಾಣ್ತಾರೆ, ಸರಿ ಮಾಡಬೇಕಾದ್ರೆ ಉಪಾಯ ಒಂದೇ ಒಂದು, ಪರಶುರಾಮ ದೇವರನ್ನ ಶರಣ ಹೋಗಬೇಕು. ಪರಶುರಾಮ ರೂಪದ ಭಗವಂತನ ಆರಾಧನೆ ಮಾಡಬೇಕು. ಅವರು ಗೋ ರಕ್ಷಕರು, ಗೋ ಅಂದ್ರೆ ಭೂಮಿ ಅಂತಾನೂ ಅರ್ಥ. 21 ಸಲ ದುಷ್ಟಕ್ಷತ್ರಿಯರನ್ನ ಸದೆ ಬಡದು ಬಿಟ್ಟು ಗೋವಿನ ರಕ್ಷಣೆ ಮಾಡಿದವರಾದ್ದರಿಂದ ಅವರನ್ನು ಶರಣ ಹೋಗ್ತವರ ದಾಂಪತ್ಯ ಮತ್ತೆ ಸರಿ ಹೋಗುತ್ತೆ ಅಂತ, ಮತ್ತೆ ಸರಿ ಹೋಗುತ್ತೆ. ಇವತ್ತು ನಾವು ಜನಕ್ಕೆ ಪರಿಸರ ಆರಾಧನೆ ಮಾಡಬೇಕು ಅಂತ ಗೊತ್ತಾಯ್ತು. ಹೇಗೆ ಮಾಡಬೇಕು ಅಂತ ಪ್ರಶ್ನೆ. ಹುಡುಕಿದ ಪರಿಸರಾಮರ ಗುಡಿಗಳೇ ಇಲ್ಲ. ಮೊದಲು ಬೆಂಗಳೂರಲ್ಲಿ ಒಂದಾರು ಪರಿಸರಾಮರ ಗುಡಿ ಇದೆಯಾ? ಎಷ್ಟು ಕಡೆ ಇದೆ? ಇರೋದು ಒಂದೇ ಕಡೆಗೆ, ಪಾಜಕ ಕ್ಷೇತ್ರದಲ್ಲಿ ಇಮಾನಗಿರಿ ಇದೆಯಲ್ಲ, ಎದುರಲ್ಲಿ ಪರಿಸರಾಮ ಬೆಟ್ಟ ಇದೆ, ಅಲ್ಲಿ ಪರಿಸರಾಮ ದೇವರ ವಿಗ್ರಹ ಇದೆ ಅಷ್ಟೇ. ಪರಿಸರಾಮ ದೇವರ ವಿಗ್ರಹ ಹೆಚ್ಚು ಕಡೆ ಇಲ್ಲೇ ಇಲ್ಲ. ಮತ್ತೆ ಪರಿಸರ ಪೂಜೆ ಹೇಗೆ ಮಾಡಬೇಕು ಅಂತ ಕೇಳಿದ್ರೆ, ಅದು ಪರಿಸರಾಮ ಪೂಜೆ ಅಲ್ಲ. ಅಲ್ಲಿಗೆ ಆದರೆ ಹೋಗಿ ಏನು ಬೇಡ ಅಂತ ಹೇಳೋದಿಲ್ಲ. ನಿಜವಾದ ಪರಿಸರಾಮ ಪೂಜೆ ಅಂದರೆ ಪರಿತತೆ ವೈಷ್ಣುದೇವನ್ನು ಮಾಡ್ತಾನಲ್ಲ, ಅಲ್ಲಿ ಪರಿಸರಾದೇವರ ಪೂಜೆ ಮಾಡೋ. ಅಗ್ನಿ ಕಾರ್ಯ ನಡೀತು ಅಂದ್ರೆ ಪರಿಸರಾದೇವರ ಪೂಜೆ ಅಂತಾನೆ. ಒಟ್ಟು ಅಗ್ನಿಯಲ್ಲಿ ಮಾಡ್ತಾನೆ, ಅಗ್ನಿ ಕಾರ್ಯ ಮಾಡ್ತಾನೆ, ಇವರು ವೈಷ್ಣುದೇವನ್ನು ಮಾಡ್ತಾರೆ, ಹೋಮಹವನಗಳನ್ನು ಮಾಡ್ತಾರೆ, ಅಲ್ಲಿ ಸರಿ ಹೋಗುತ್ತೆ ಅಂತ. ಆಗ ಯಾರು ಪರಿಸರಾಮರ ಆರಾಧನೆಯನ್ನು ಸರಿಯಾಗಿ ಮಾಡಿದವರಿಗೆ ಹೋಮ ಹವನಗಳನ್ನ ವೈಷ್ಣುದೇವಾದಿಗಳನ್ನ ತಪ್ಪದೆ ಮಾಡತಕ್ಕಂಥ ಜನಗಳ ಮನೆಯೊಳಗೆ ಯಾವುದೇ ಕಾರಣದಿಂದ ದಾಂಪತ್ಯ ಒಡೆಯುವ ಪ್ರಸಂಗ ಬಂದಿದ್ರೆ ಅದೆಲ್ಲ ಸರಿ ಹೋಗಿಬಿಡುತ್ತೆ. ಇದು ವಿಶೇಷ. ಈ ಹಿನ್ನೆಲೆಯಲ್ಲಿ ಈ ಕಥೆ ನಮ್ಮ ಜೀವನದ ಒಂದು ಸುಭದ್ರತೆಗೆ, ನಮ್ಮ ಸಂಸಾರದ ಉಳಿವಿಗೆ ಒಂದು ತಾತ್ವಿಕವಾದಂತಹ ಸ್ಫೂರ್ತಿ ಕೊಡತಕ್ಕಂಥ ಕಥೆ ಇದು. ಅಷ್ಟು ಮಾಡಿ ಅವರು ಹೊರಟ್ರಂತೆ. ಅಂಬೆಗೆ ಆ ಕಾಲಕ್ಕೆ ಸಮಾಧಾನ ಆಗಲಿಲ್ಲ, ಏನ್ ಹೀಗಾಯ್ತಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಹಠ ತೊಡ್ತಾಳೆ. ಆಯ್ತು, ಇನ್ನ ಭೀಷ್ಮರು ಮದುವೆ ಮಾಡೋ ಐಡಿಯಾ ಡ್ರಾಪ್ ಮಾಡಿದೆ, ಮದುವೆ ಆಗೋ ಪ್ರಶ್ನೆ ಇಲ್ಲ. ಇನ್ನ ಇವ್ರನ್ನ ಕೊಂದು ಬಿಡಬೇಕು ಅಂತ ತೀರ್ಮಾನ ಮಾಡಿಲ್ಲ. ಎಷ್ಟು ಹಠ ನೋಡಿ. ಸೊ ಗೋವನ್ನ ಕೆಣಕಿದರ ಫಲ ಗಂಡನಲ್ಲೇ ದ್ವೇಷ, ಇವನ್ನ ಕೊಂದೇ ಬಿಡ್ಬೇಕು ಹೇಗಾದ್ರೂ ಮಾಡಿಬಿಟ್ಟು. ಆದ್ರೆ ಸಾಧ್ಯ ಇಲ್ಲ. ಮಹಾವೀರಿಗಾಗಲೇ ಎಷ್ಟೋ ದಿನಕ್ಕಾಗಲಿ ನೀರು ಕುಡಿಸಿ ಆಗಿದೆ ಅವರಿಗಾಗಲೇ. ಭೀಷ್ಮರು ಎದುರು ನಿಂತರೆ ತಾನೇ ನೋಡಿದ್ದಾಳೆ, ತಮ್ಮನ ಸ್ವಯಂವರ ಮಠದ ಕರ್ಕೊಂಡು ಬರಬೇಕಾದ್ರೆ ಎಂತ ಯುದ್ಧ ಮಾಡಿದ್ರೆ ನೋಡಿಬಿಟ್ಟಿದ್ದಾಳೆ. ನನಗಂತೂ ಸಾಧ್ಯ ಇಲ್ಲ, ಹೇಗಾದ್ರೂ ಕೊಲ್ಲಬೇಕು, ತಪಸ್ ಶುರು ಮಾಡಿಬಿಟ್ಲು. ಏನ್ ಆಶ್ಚರ್ಯ, ಗಂಡನ್ನು ಕೊಲ್ಲಕ್ಕೋಸ್ಕರ ತಪಸ್ಸು. ನಿಜವಾಗ್ಲೂ ಇಂಥ ಕಥೆ ಕೇಳೋದಕ್ಕೆ ನಮ್ಮ ಅಪರೂಪದ ಕಥೆ. ಆದ್ರೆ ಇಬ್ಬರು ದ್ವೇಷಿಗಳಲ್ಲ, ಇಬ್ಬರು ದೇವತೆಗಳು. ಪಾಪ, ಬುದ್ಧಿ ಮಾತ್ರ ಆಮಟ್ಟಿ ಕೆಟ್ಟ ಹೋಗ್ಬಿಟ್ಟಿದೆ. ಗಂಡನ ಮೇಲೆ ಏನೋ ಒಂದು ವಿಚಿತ್ರವಾದ ಆಗ್ರಹ. ಹುಚ್ಚುಚ್ಚ ಸೇವೆ ಮಾಡೋ ಜನಗಳು ಸಿಗ್ತಾರೆ. ಒಂದ್ಸರ್ತಿ ಮೈಸೂರಲ್ಲಿ ಹೋಗ್ತಿದ್ದ ಕಾಲಕ್ಕೊಬ್ಬ ಹೆಂಗಸು ಬಹಳ ಸರಿಯ ಸೇರಿ ರಾಯರಿ ನಮಸ್ಕಾರ ಹಾಕಿದ್ದು 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 ಹಾಕಿದ್ದೇನೆ. ಅಲ್ಲಿಯ ವ್ಯವಸ್ಥಾಪಕರು ಹೇಳಿದ್ರು, ಆಚಾರ್ಯ ಇವ್ರು ಯಾತಕ್ಕೆ ಕೊಡ್ತಾರೆ ನಮಸ್ಕಾರ ಮಾಡ್ತಿರೋದಿಕ್ಕೆ, 21 ಸೇವೆ ಮಾಡ್ತೇನೆ ಹಂಚ್ಕೊಂಡ್ಬಿಟ್ಟಿದ್ದಾಳೆ ರಾಯರಿಗೆ, ದಿವಸ ನಮಸ್ಕಾರ ಹಾಕ್ತಾಳೆ ಅಂತ ಹೇಳಿ. ಯಾತಕ್ಕೆ ಅಂತ ಕೇಳಿದ್ರೆ, ಯಾರದ ಉಪನ್ಯಾಸ ಕೇಳಿ ಅವರ ಆಕೆ ಗಂಡ ತುಳಸಿ ಸರ ಕೊಳ್ಳಲ್ ಹಾಕಲು ಶುರು ಮಾಡಿಬಿಟ್ಟಿದ್ದಾನೆ ತುಳಸಿ ಮಾಲೆಯನ್ನ. ಇದಕ್ಕೆ ಭಾರಿ ಅವಮಾನದಾಗ ಬಿಟ್ಟಿದೆ ಫ್ರೆಂಡ್ಸ್ ಅನ್ ಮತ್ತೆ ರಾಯರ ಸೇವೆ ಏನಾದ್ರೂ ಮಾಡಿ ತುಳಸಿ ಮಾಲೆ ತೆಗೆಸಿ ಸ್ವಾಮಿ ಗಂಡನ ಕೊಡಿ. ಎಂಥ ಭಕ್ತಿ ಇರ್ಬೇಕು ಲೆಕ್ಕ ಹಾಕಿ. ರಾಯರಲ್ಲಿ ಭಕ್ತಿ ಇದೆ, ಪಾಪ ರಾಯರ್ ತುಳಸಿ ಮಾಲೆ ಹಾಕೊಂಡವರು. ಗಂಡರು ಕೇಳಿ ಬಿಡಿಸಿರೋದು ಕೇಳಬೇಕು, ಏನ್ ಮಾಡ್ಬೇಕು ರಾಯರಿದಕ್ಕೆ? ಎಷ್ಟು ಆಶ್ಚರ್ಯ! ಹೆಂಡತಿ ಸಂತತಿ ಸಾವಿರವಾಗಲಿ ತುಳಸಿ ಮಾಲೆ ಹಾಕಿಸಿದಳಯ್ಯ ಅಂತ ಅವ್ರು ಹೇಳಿದ್ರೆ ತೆಗೆಸಿದಳಯ್ಯ ಅಂತ ಇವ್ರು ಹೇಳ್ಬೇಕು ಅಂತ ಅಂತ ಕತೆ ಇದು. ಅಂದ್ರೆ ಹುಚ್ಚು ಭಕ್ತಿ ಅಂತಾರಲ್ಲ, ಹಾಕಿ ಹುಚ್ಚು ಭಕ್ತಿಗಳಿವೆಲ್ಲ ಕೂಡ. ಅದ್ರ ಭಕ್ತಿ ಕಾನ್ಸೆಪ್ಟ್ ಸರಿಯಾಗಿ ಗೊತ್ತಿಲ್ಲ, ದೇವರ ನಂಬಿ ಶರಣಾಗತ್ತೆ. ದೇವ್ರ ಪ್ರಿನ್ಸಿಪಲ್ ಏನೋ ಗೊತ್ತಾಗಬಾರದೆ, ಮತ್ತೆ ವೆಂಕಟೇಶ ಲಂಚ ತಗೋದ್ರೆ ಸಿಗದಂತೆ ಮಾಡಪ್ಪ ಅಂತ ಕೇಳಿದ್ರೆ ದೇವರ ಅವತಾರ ಮಾಡಿದ್ರೆ ಅದಕ್ಕೋಸ್ಕರ? ಆತಿರೋದೇ ಅಧರ್ಮ ನಾಶ ಮಾಡೋದಕ್ಕೋಸ್ಕರ. ಅಧರ್ಮ ಮಾಡ್ತೇನೆ ಕಾಪಾಡೋದಕ್ಕೆ ಏನರ್ಥ ಇದಕ್ಕೆ? ಅಂದ್ರೆ ದೇವರ ಪರಿಚಯ ಸರಿಯಾಗಿ ಆಗಿಲ್ಲ ಅನ್ನೋದು ಇದಕ್ಕೆ ಕಾರಣ. ನಾವು ಕಪ್ಪು ಹಾಲನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ಹೇಗಿರುತ್ತೆ? ಹಾಲು ಕಪ್ಪಿರುತ್ತೆ ಅಂತ ಹೇಳಿ. ಹಾಲು ಅಂದ್ರೆ ಬೆಳಗಿರ್ಲೇಬೇಕಲ್ಲ. ಧರ್ಮ ಅಂದ್ರೆ ಶುದ್ಧವಾಗಿರ್ಲೇಬೇಕದು. ಶುದ್ಧಿ ಇಲ್ಲ ಅಂದ್ರೆ ಅದು ಧರ್ಮವೇ ಅಲ್ಲ, ಧರ್ಮಾಭಾಸ ಅಂತ ತಿಳ್ಕೊಂಬಿಡಿ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಕೃತವಾದ ಚಿಂತನೆಗೆ ಒಂದು ಕಾರಣ ಆಯ್ತು. ಹಠ ತೊಟ್ಲಾಗಿ ನಾನು ಹೇಗಾರು ಕೊಲ್ಲಬೇಕು, ತಪಸ್ ಮಾಡಕ್ಕೆ ಶುರು ಮಾಡಿ. ಈಶ್ವರನ ಕುರಿತು ರುದ್ರದೇವನ ಕುರಿತು ತಪಸ್ ಮಾಡ್ತಾ ಇದ್ದ. ರುದ್ರದೇವರು ಯಾರು ಗೊತ್ತೇನು ಹೇಳ್ತಾರೆ, ಯಾರು ಶಿವಪಾರ್ವತಿಯರ ಆರಾಧನೆ ಸರಿಯಾಗಿ ಮಾಡ್ತಾರೋ ಅವರ ದಾಂಪತ್ಯ ಸುದೀರ್ಘ ದಾಂಪತ್ಯವಾಗುತ್ತೆ ಅಂತ ಹೇಳಿದ್ದ. ಭಾಗವತದಲ್ಲಿ ಬರುತ್ತೆ, ದಾಂಪತ್ಯಾರ್ಥ ಉಮಾಂ ಸತೀಂ ಅಂತ ಹೇಳಿದ್ದಾರೆ. ಯಾರು ಗೌರಿ ಪೂಜೆ ಮಾಡ್ತಾರೆ, ಶಿವನ ಆರಾಧನೆ ಮಾಡ್ತಾರೆ, ಅವರ ದಾಂಪತ್ಯದೊಳಗೆ ಸಂಪೂರ್ಣ ಹೊಂದಾಣಿಕೆ ಬರುತ್ತೆ ಅಂತ ಶಾಸ್ತ್ರ. ಅಂತ ಶಿವನನ್ನು ಕೇಳ್ತಾರೆ ಗಂಡನ ಕೊಲ್ಲೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ಎಷ್ಟು ಸಿಟ್ಟು ಬರಬೇಕು ಶಿವನಿಗೆ ಅವರಿಗೆ. ಆದ್ರೂ ಹೇಳಿದ್ರೆ ಯೋಚನೆ ಮಾಡಿ ಅನುಗ್ರಹ ಮಾಡಿದ್ರಂತೆ, ಅಂಬೆ ಪ್ರತ್ಯಕ್ಷ ಆಗಿಬಿಟ್ಟಿದೆ ಬೆಳ್ಳಿರೋ ಪ್ರತ್ಯಕ್ಷ, ಏನ್ ಬೇಕು ವರ ಅಂತ ಕೇಳುತ್ತಾರೆ. ಹಾಗಾಗಿ ಕೇಳ್ತಾರೆ, ಬುದ್ಧಿ ಹೇಗೆ ಓಡ್ತಾ ಇದೆ ಲೆಕ್ಕ ಹಾಕ್ಬೇಕು. ಸ್ವಾಮಿ ನಾನು ಈಗ ನನಗೆ ಪುರುಷ ರೂಪ ಬರಬೇಕಿದೆ, ಪುರುಷ ದೇಹ ಬರಬೇಕು, ವರ ಕೊಡಿ ಅಂತ ಕೇಳಿ. ಪುರುಷ ದೇಹ ಬರಬೇಕು, ಆ ದೇಹದಿಂದ ನಾನು ಈ ಭೀಷ್ಮರ ಸಾವಿಗೆ ಕಾರಣ ಆಗಬೇಕು ಅಂತ ವರ ಕೊಡಿ ಅಂತ ಕೇಳಿದ್ರು. ಅವರು ತಥಾಸ್ತು ಅಂತ ಹೇಳಿದ್ದಾರೆ. ನೀನು ಪುರುಷ ದೇಹ ತಕ್ಷಣ ಬರೋದಿಲ್ಲ, ಮುಂದಿನ ಜನ್ಮದಲ್ಲಿ ಹೆಣ್ಣಾಗೆ ಹುಟ್ಟಿ ಮುಂದೆ ಗಂಡ ದೇಹ ನಿನಗೆ ಬರುತ್ತೆ ಅಂತ ಹೇಳಿಬಿಟ್ಟು ಹೇಳಿದ್ರು. ಅಂತೂ ಒಂದು ಗುರಿ ಸಾಧಿಸಿಲ್ಲ ಅವರು. ಆಮೇಲೆ ಹೇಳ್ತಾರೆ, ನೋಡು ಅಂಬೆ ಈ ಪುಷ್ಪಮಾಲೆ ಕೊಡ್ತೇನೆ, ಇದನ್ನು ತಗೋ, ಇದನ್ನು ಯಾವನು ತಾನು ಕೊಳ್ಳಲ್ಲಿ ಹಾಕೊಳ್ತಾನೋ ಅವನು ಭೀಷ್ಮರನ್ನು ಕೊಲ್ತಾನೆ ಅಂತ ಹೇಳಿ. ಈ ಪುಷ್ಪಮಾಲೆಯನ್ನು ಯಾವನು ಕೊಳ್ಳಲ್ಲಿ ಹಾಕೊಳ್ತಾನೋ ಅವನು ಭೀಷ್ಮರನ್ನು ಕೊಲ್ತಾನೆ, ತಗೋ ಅಂತ ಕೊಟ್ಟು. ಅವಳು ತಗೊಂಡ್ಲು. ಒಂದು ಐಡಿಯಾ ಬಂತ ಅವಳಿಗೆ, ನಾನು ಹುಟ್ಟಿ ಮತ್ತೆ ಕೊಲ್ಲೋದಕ್ಕೆ ಯಾಕೆ ಅವಸರ ಪಡಬೇಕು, ಇನ್ನು ಯಾರು ಮಾಲೆ ಹಾಕೊಂಡ್ಬಿಟ್ಟು ಅವನೇ ಹಾಗೂ ಕೊಲ್ತಾನೆ ಅಂತ ತಿಳ್ಕೊಂಡ್ಬಿಟ್ಟು ಎಲ್ಲ ರಾಜರ ಹತ್ರ ಹೋದ್ರು. ನೀವು ರಾಜ ಮಾಲೆ ಹಾಕೊಳ್ಳಿ ಭೀಷ್ಮರು ಕೊಲ್ಲಕ್ ಬರುತ್ತೆ, ಮಾಲೆ ಹಾಕೊಳ್ಳಿ ಭೀಷ್ಮರು ಕೊಲ್ಲಕ್ ಬರುತ್ತೆ ಅಂತ ಹೇಳಕ್ ಶುರು ಮಾಡಿದ್ರು. ಅವ್ರು ನೋಡಿದ್ರು, ಇವಳ ಮಾತು ಕಟ್ಟಿಕೊಂಡು ಮಾಲೆ ಹಾಕೊಂಡು ಭೀಷ್ಮರ ಹತ್ರ ಹೋಗಿ ವಚ್ಕೊಂಡು ಬರಾಗ ಆಗಬಾರದು ಅನ್ಕೊಂಡ್ರು ಪಾಪ. ಯಾಕಂದ್ರೆ ಸಾಕಷ್ಟು ಬೆಟ್ಟ ತಿದ್ ಬಂದಿದ್ದಾರೆ, ಈಗಾಗಲೇ ಹುಚ್ಚ ಬಟ್ಟೆ ಹೊರಗೆ ಕಳಿಸಿದ್ದಾರೆ ಭೀಷ್ಮರ ಆಗಲೇ ಇದೆ. ಇವಳೇನೋ ಮಾತಾಡಿ ಅಂದ್ರೆ ಹೋಗಿ ಬಂದ್ರೆ ಈಗೇನೋ ಪ್ರಾಣ ದೈವಶಾತ್ ಬದಿಗೆ ಬಂದಿದ್ದೇವೆ, ಆ ತಲೆನು ಹಾರಿಬಿಡುತ್ತಷ್ಟೇ. ಅಮ್ಮ ಭೀಷ್ಮರ ಕೊಂದು ನಮಗೇನು ಆಗಬೇಕಾಗಿಲ್ಲ, ಈ ಮಾಲೆ ನೇನೇ ಇಟ್ಕೋ ಹೋಗುವಂತ ಕಳಿಸಿ ಬಿಟ್ರಂತೆ. ನೋಡಿ ಭೀಷ್ಮರ ಇದ್ದಲ್ಲ ಯುದ್ಧದ ಇಂಪ್ಯಾಕ್ಟ್ ಹೇಗಾಗಿತ್ತು ಗೊತ್ತಾಗ್ತದೆ. ಇಡೀ ದೇಶ ಒಬ್ಬರು ಸಿಗ್ಲಿಲ್ಲ ಹಾಕೊಳ್ಳೋದಕ್ಕೆ, ಇಂತಹ ಪೆಟ್ಟು ಭೀಷ್ಮರ ಕೊಟ್ಟಿದ್ದು. ಅದಕ್ಕೆ ಅವರ ಗೆಲುವು ದಾಖಲೆಯ ಗೆಲುವಾಗಿತ್ತು. ಅವರ ಗೆಲುವು ರೆಕಾರ್ಡ್ ವಿಕ್ಟರಿ ಅಂತ ಹೇಳ್ತೇವಲ್ಲ, ಅಂತ ವಿಕ್ಟರಿಯನ್ನು ಹೊಂದಿ ಪುಣ್ಯಾತ್ಮರವರು ಎಲ್ಲ ನಿರಾಶೆ ಆಯ್ತು ಅವಳಿಗೆ. ಯಾರಾದ್ರೂ ಬೇಡ, ಅದು ಸುದ್ದಿ ಗೊತ್ತಾಯ್ತಲ್ಲ, ಅವಳು ಬಂದ್ರೆ ಹತ್ತಿರ ಸೇರಿಸ್ಬೇಡಿ ಸ್ಥಿತಿ ಬಂದು ಕೊನೆಗೆ. ಅಂಬೆ ಬಂದ್ರೆ ಹತ್ತಿರ ಸೇರಿಸಬಾರ್ದು ಅನ್ನೋಷ್ಟು ಮಟ್ಟಿಗೆ ಜನ ಅವಳ ಕಡೆ ಗಾಬರಿಯಲ್ಲಿ ಶುರುವಾಗಿಬಿಟ್ರು. ಕೊನೆಗೆ ಅವಳು ಯೋಚನೆ ಮಾಡ್ತಾ ಮಾಡ್ತಾ ದ್ರುಪದ ರಾಜ ಒಬ್ಬ ಬಾಕಿ ಇದ್ದ ಕೇಳಿದ್ದಿಲ್ಲ ಅವಳನ್ನು, ಕೇಳೋಣ ಅಂತ ಹೋದ್ಲು. ಅವನ ಮನಸ್ಸು ಚೇಂಜ್ ಆಯ್ತು, ಇವನು ಅದೇ ಅಂತಾನೆ, ಇವನು ಅದೇ ಅಂತಾನೆ, ಇಲ್ಲ ಅಂತ ಯಾಕೆ ಅನ್ಸ್ಕೋಬೇಕು ಅಂತೇಳಿ. ಅಂತೂ ನಾನು ಗಂಡ ಹುಟ್ಟಬೇಕಾದ್ರೆ ದೇಹ ಬಿಡಬೇಕು, ಈ ಬಹು ನಾನು ಇಟ್ಕೊಂಡು ಏನ್ ಮಾಡ್ಲಿ, ಯಾರು ಉಪಯೋಗಿಸೋದಲ್ಲ ಹೇಗಿದ್ರು ಕೂಡ ಇದನ್ನ, ಇದೊಂದು ಬರಣನಿದ್ದ ಲೆಕ್ಕ ಅಂತ ಹೇಳ್ಕೊಂಡು ದ್ರುಪದಶ್ಯ ಗೃಹನ್ನ ಗೃಹದ್ವಾರಿ ನೆಶ್ಯ, ದ್ರುಪದನ ಮನೆಯ ಬಾಗಿಲಲ್ಲಿ ಇಟ್ಟು ಹೊರಟೋಗ್ಬಿಟ್ಲು. ಹೊರಟು ಯೋಗಾಗ್ನಿಯಿಂದ ದೇಹ ಬಿಡ್ತಾ ಇದ್ದಾಳು. ಭಾಗವತ ಪುರಾಣದಲ್ಲಿ ಸತೀದೇವಿ ಯೋಗಾಗ್ನಿಯಿಂದ ದೇಹ ಬಿಟ್ಟ ಕಥೆ ಕೇಳಿರ್ತೇವೆ ನಾವು. ಈ ಮಹಾಭಾರತದಲ್ಲಿ ಆ ರೀತಿ ಮಾಡಿದವಳು ಅಂಬೆ ಹಾಗೆ ಮಾಡ್ತಾಳೆ. ಅವಳು ಕೂತ್ಕೊಂಡು ಬಿಟ್ಟು ತನ್ನ ದೇಹದಿಂದಲೇ ಅಗ್ನಿಯನ್ನು ಸೃಷ್ಟಿ ಮಾಡ್ಕೊ. ಅಗ್ನಿ ಹಾಗೂ ದೇಹದಲ್ಲಿ ಇದ್ದೇ ಇರುತ್ತೆ, ಮನುಷ್ಯ ಪ್ರತಿಯೊಬ್ಬರ ದೇಹದಲ್ಲಿ ಅಗ್ನಿ ಇದ್ದೇ ಇರುತ್ತೆ, ಇಲ್ಲ ಅಂದ್ರೆ ಡೆಡ್ ಅಂತ ಅರ್ಥ. ಇಲ್ಲ ಮೈ ತಣ್ಣಗಾಗಿದೆ ಸತ್ತೋಗಿದ್ದಾರೆ ಅಂತಾನೆ ಅರ್ಥ. ಅಗ್ನಿ ಇದ್ದೇ ಇರುತ್ತೆ, ಆದ್ರೆ ದೊಡ್ಡದು ಮಾಡ್ಕೊಂಡ್ಲಂತ ಇದು ದಹನ ಆಗುತ್ತೆ ಅಂತ ಹೇಳ್ತಾರೆ. ದೊಡ್ಡದು ಜ್ವರ ಬಂದಾಗ ಹೇಗಾಗುತ್ತೆ ನೋಡಿ, ಜ್ವರದ ತಾಪದಿಂದ ಮನುಷ್ಯ ಸಾಯ್ತಾನಲ್ಲ, ಆ ತರ ದೇಹ ಬಿಟ್ಟು ಹೊರಟೋಗ್ಬಿಟ್ಟಿರಂತ. ಅದರಿಂದ ಆತ್ಮಹತ್ಯೆ ದೋಷ ಅವಳಿಗೆ ಬರಲಿಲ್ಲ, ಅವಳು ಮುಂದೆ ಹೊರಟೋದು. ದ್ರುಪದ ರಾಜನ ದೂತರೆಲ್ಲ ಬೆಳಗ್ಗೆ ನೋಡ್ತಾರೆ, ಅಪೂರ್ವ ಪುಷ್ಪಹಾರ, ನೋಡಿದ ತಕ್ಷಣ ಗೊತ್ತಾಯ್ತು ಇದು ಭೂಲೋಕದ್ದಲ್ಲ ಅಂತ ಗೊತ್ತಾಗ. ರುದ್ರದೇವರು ಕೊಟ್ಟಿದ್ದದ್ದು ನೋಡಿದ ತಕ್ಷಣ ಭೂಲೋಕದ್ದಲ್ಲ, ನಮ್ಗೆ ಜನ ಗೊತ್ತಾಗುತ್ತೆ. ಟೇಪ್ ರೆಕಾರ್ಡ್ ನೋಡ್ತಾರೆ, ದೇವರಾಣಿ ಇಂಡಿಯನ್ ಮೇಕ್ ಅಲ್ಲ ಇದು, ಈ ಫಿನಿಶಿಂಗ್ ಎಲ್ಲಿ ಬರುತ್ತೆ ಅದಕ್ಕೆ ಅಂತ ಹೇಳ್ತಾರೆ. ಎಂತ ಫಿನಿಶಿಂಗ್ ಇದೆ ಈ ವಿಡಿಯೋ, ಇದಲ್ಲ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ, ಎಷ್ಟು ಅಡ್ವಾಂಟೇಜ್ ಎಲ್ಲ ನಮ್ಮ ದೇಶದಲ್ಲಿ ಮಾಡಿದ್ದಲ್ಲ ಇದು ಅಂತ ಅನಿಸುತ್ತಲ್ಲ. ಆ ತರ ಇದು ಭೂಲೋಕದ್ದಲ್ಲೇ ಅಲ್ಲ, ದೇವಲೋಕದ ಪುಷ್ಪಮಾಲೆ ಇರಬೇಕು ತಂದ್ಕೊಂಡವರೇ ರಾಜನ ಮುಂದೆ ಓದಿರ್ತಾರೆ. ಹೌದು ರಾಜ, ಇಂತ ಹಾರ ಮನೆ ಮುಂದೆ ಕಾಣಿಸ್ತು, ತಗೋ ಅಂತ ಕೊಟ್ರು. ಸುಪ್ರಾಜ ನೋಡ್ತಾನೆ, ಭಾರಿ ಖುಷಿ ಆಯ್ತಾ ತನಗೆ, ಎಷ್ಟು ಚೆನ್ನಾಗಿದೆ ಅದು. ತಪಸ್ ಮಾಡಿದ್ರು ಸಿಗೋದು ಸಾಧ್ಯ ಇಲ್ಲ, ತಪಸ್ ಮಾಡೇ ಸಿಕ್ಕಿರೋದು ಪಾಪ ಆಕೆಗೆ. ತಪಸ್ ಮಾಡಿದ್ರು ಸಣ್ಣ ಪುಟ್ಟ ತಪಸ್ಸು ಸಿಗೋದಿಲ್ಲ, ನನ್ನ ಭಾಗ್ಯವೇ ಭಾಗ್ಯ ಅಂತ ಹೇಳಿ ನೋಡಿ ದೇವ್ರ ಪ್ರೇರೇಪಣೆ ಹೇಗೆ ಮಾಡಿದ್ದಾನೆ ಗೊತ್ತಾ, ತಾನು ಹಾಕೋಬೇಕು ಅನಿಸ್ಬಾರ್ದ ತನಗೆ ಅನಿಸಲಿಲ್ಲ. ಅದಕ್ಕೆ ಜಿಯೋ ಯೌವನ ಪ್ರಚೋದಯಾತ್ ಅಂತ ಕರೆಯೋ, ತಾನು ಹಾಕೋಬೇಕು ಅನಿಸಲಿಲ್ಲ, ಅದು ಪ್ರಿಸರ್ವ್ ಮಾಡಬೇಕು ಅನಿಸ್ತಂತ ಹಾಗೆ. ಅದು ತನ್ನ ಕೋಶದೊಳಗೆ ಪ್ರಿಸರ್ವ್ ಮಾಡಿಬಿಡ್ತಾನೆ. ಅನೇಕ ವರ್ಷಗಳ ಕಾಲ ಕಾಪಾಡ್ತಾರೆ. ಮೊದಲೇ ಹೇಳಿದ್ರೆ 100 ವರ್ಷಗಳಿಂದ ಹೇಳಿದ್ರೆ ಒಪ್ಪಳಕ್ಕಾಗ್ತಿದ್ದಿಲ್ಲ, ಅದೇನು ಕುಷ್ಠವಾಲಿ ಹಾಗೆಲ್ಲ ಇರ್ತಿತ್ತ ಅಂತ ಹೇಳಿಬಿಟ್ಟು ಅದಿತ್ತಂತದ್ದು. ಕಾರಣ ಅದು ರುದ್ರದೇವರು ಕೊಟ್ಟ ಮಾಲೆ, ದೈವಿ ಡಿವೈನ್ ಮಾದ್ರಿಂದ ಅದು ಇತ್ತು. ಇನ್ನೊಂದು ಕಾರಣ, ವ್ಯವಸ್ಥೆನೂ ಮಾಡದ ಆತ, ಕೋಶದಲ್ಲಿ ವ್ಯವಸ್ಥೆನೂ ಮಾಡದ. ಫ್ರಿಜ್ ಗಿದ್ದು ನಮ್ಮ ವ್ಯವಸ್ಥೆ ಮಾಡೋದಾದ್ರೆ ಆತ ಒಂದು ವ್ಯವಸ್ಥೆ ಮಾಡಿಕೊಂಡ ಪಾಪ. ಆ ಮಾಲೆ ಹಾಗೆ ಇತ್ತು. ಮುಂದೆ ದ್ರೌಪದಿ ಸ್ವಯಂವರದ ಕಾಲಕ್ಕೆ ಅರ್ಜುನ ಮತ್ಸ್ಯಯಂತ್ರ ಭೇದನ ಮಾಡಿದಾಗ ದ್ರೌಪದಿಯ ಕೈಲಿ ಈ ಮಾಲೆ ಕೊಟ್ಟಿದ್ರು. ಆ ಮಾಲೆ ತೆಗೆದು ಕೊಟ್ಟಿದ್ದ. ಆ ಮಾಲೆ ಒಯ್ದು ಯಾರು ಕೊಳ್ಳಲ್ಲಿ ಹಾಕಿದ್ಲಾಕೆ? ಅರ್ಜುನ ಕೊಳ್ಳಲ್ಲಿ ಹಾಕಿದ್ರು. ಮುಂದೆ ಭೀಷ್ಮರನ್ನು ಕೊಲ್ಲೋರು ಯಾರು? ಅರ್ಜುನನೇ ಕೊಲ್ತಾರೆ. ರುದ್ರದೇವರು ಮಾತು ಸುಳ್ಳಾಗಲಿಲ್ಲ, ಗಮನಿಸ್ಬೇಕು ನಾವು. ರುದ್ರದೇವರು ಯಾವಾಗ ಕೊಟ್ಟಿದ್ರಲ್ಲ, ಕರೆಕ್ಟ್ ಆಗೇ ಆಯ್ತು. ಮಾಲೆ ಹಾಕೊಂಡವನು ಭೀಷ್ಮರನ್ನು ಕೊಲ್ತಾನೆ. ಕೊನೆ ಭೀಷ್ಮರನ್ನ ಕೊಂದಿದ್ದು ಅರ್ಜುನನೇ ಹೊರತು ಬೇರೆ ಅಲ್ಲ. ಈ ಮಾಲೆ ಆತನಿಗೆ ಒಂಥರ ವರ ಆದಾಗಾಯ್ತು ಅರ್ಜುನನಿಗೆ. ಈ ಮಾಲೆ ಒಂದು ವರ ಆದಾಗಾಯ್ತು. ರುದ್ರದೇವರು ಸುಮ್ಮನೆ ಕೊಟ್ರಪ್ಪ, ಯಾಕೆ ಕೊಟ್ಟರು ಅಂತ ಅನ್ಸ್ಕೊಳ್ಳೋ ಕಾರಣ, ಎಷ್ಟು ದೂರದೃಷ್ಟಿ ಇದೆ ಲೆಕ್ಕ ಹಾಕ್ಬೇಕವ್ರು. ಮುಂದಾಗೋದನ್ನು ಗಮನಿಸಿಬಿಟ್ಟೆ ಮಾಲೆ ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ, ದೇವರ ಸಂಕಲ್ಪ, ಒಂದು ಚಿನ್ನದ ಮಾಲೆ ಪ್ರಿಸರ್ವ್ ಮಾಡೋದು ಕಷ್ಟ, ಒಂದು ಪುಷ್ಪ ಮಾಲೆ ಅಷ್ಟು ದಿವಸ ಇತ್ತು ಅಂತ ಕೇಳಿದರೆ ದೈವಿಕವಾದ ಹಿನ್ನೆಲೆಯಲ್ಲಿ ಏನು ಬೇಕಾದರೂ ಆಗಬಹುದು. ಎಷ್ಟೋ ಜನ ಇರ್ತಾರೆ, ಯಾವುದು ಸ್ವಪ್ನ ಆಗುತ್ತೆ, ಇಂಥಲ್ಲಿ ದೇವರಿದೆ, ಇಂಥಲ್ಲಿ ದೇವರಿದೆ, ತಗೊಂಡು ಪೂಜೆ ಮಾಡಿ ಅಂತ ಕೆಲವೆಲ್ಲ ಸ್ವಪ್ನ ಆಗ್ತಾ ಇರುತ್ತೆ. ಸ್ವಪ್ನ ಆದ ತೆಗೆದು ನೋಡ್ತಾರೆ, ತುಂಬಾ ಜನ ಗಮನಿಸಿರಬೇಕು. ಬರೀ ದೇವರು ಸಿಗೋದಿಲ್ಲ, ಎಂದೋ ಪೂಜೆ ಮಾಡಿ ಇಟ್ಟಿರ್ತಾರಲ್ಲ, ಹಾಕಿದ ತುಳಸಿ ಹಾಗೆ ಇರುತ್ತೆ ಅದ್ರ ಮೇಲೆ. ಹಾಕಿದ್ರು ಫ್ರೆಶ್ ಆಗಿರೋದನ್ನು ಅನೇಕರು ಕಂಡವರಿದ್ದ. ಅವತ್ತು ಯಾರೋ ಪೂಜೆ ಮಾಡಿ ಇಟ್ಟಿರ್ತಾರಲ್ಲ, ತುಳಸಿ ಬಾಡಿರೋದಿಲ್ಲ. ಮತ್ತೆ ಇನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಗೆ ಈ ಮಹಾಭಾರತ ಕತೆ ಅರ್ಥ ಆಗ್ತದೆ. ಯೋಗ ಶಕ್ತಿ ಇದ್ರೆ, ದೈವಾನುಗ್ರಹ ಇದ್ರೆ, ಎಷ್ಟು ದಿವಸ ಬೇಕಾದ್ರೂ ಮನುಷ್ಯನಾತಕ್ಕೆ ಯಾವುದೇ ಪದಾರ್ಥ ಫ್ರೆಶ್ ಆಗಿರ್ಲಿಕ್ಕೆ ಸಾಧ್ಯ. ಅದನ್ನು ಬಿಟ್ಟುಬಿಟ್ರೆ ಯಾವಾಗ ಅವತ್ತಿದ್ದ ಸ್ವಲ್ಪತ್ತಿ ಒಣಗೋಗ್ಬಿಡುತ್ತೆ. ಆದ್ರಿಂದ ದೈವ ಶಕ್ತಿಯ ಮುಂದೆ ಬೇರೆ ಯಾವ ಶಕ್ತಿಯೂ ಇಲ್ಲ ಅಂತ ಹೇಳ್ತಕ್ಕಂತಹ ಶ್ರದ್ಧೆಯನ್ನ ಹೆಚ್ಚಿಸಲಿಕ್ಕೆ ಕಥೆ ಬೇಕು. ಹುಟ್ಟಲಿಕ್ಕೆ ಅಂತ ಕಾಯ್ತಾ ಇದ್ದಾಳೆ. ಇಷ್ಟೊತ್ತು ಒಂದು ಪ್ರಸಂಗ ಬಂತು, ವಿಶೇಷವಾದಂತ ಭಗವತ್ತರ ಲೀಲೆ ಒಂದು. ದೃಪದಾದಿ ಇನ್ನೂ ಮಕ್ಕಳಾಗಿದ್ದಿಲ್ಲ, ಇನ್ನೂ ಕೂಡ ಆ ದೃಪದಾದಿನ ಮಕ್ಕಳಾಗಿರಲಿಲ್ಲ. ಆತನಿಗೆ ಒಂದು ಯೋಚನೆ ಬಂತಂತೆ, ತನಗೊಂದು ಮಗು ಆಗಬೇಕು, ಗಂಡು ಮಗು ಆಗಬೇಕು ಅಂತ ಹೇಳಿ ರುದ್ರದೇವರನ್ನು ಕುರಿತು ತಪಸ್ಸು ಮಾಡದ. ಇದೇ ಶಿವನನ್ನೇ ಕುರಿತು ದೃಪದ ರಾಜ ತಪಸ್ಸು ಮಾಡದ. ನನಗೊಂದು ಗಂಡು ಮಗು ಹುಟ್ಟಬೇಕು, ಗಂಡು ಮಗು ಹುಟ್ಟಬೇಕು ಅಂತ ವರ ಕೇಳಿದ. ಪ್ರತ್ಯಕ್ಷರಾದರು ವರ ಕೇಳಿದ, ಅವ್ರು ಹೇಳಿದ್ರು ಆಗಲಿ ಅಂತ ಹೇಳಿದ್ರು. ರುದ್ರದೇವರಿಗೆ ಭಾರಿ ಖುಷಿಯಾಯ್ತು. ಅವಳು ಕೇಳಿದ್ದಾಳೆ ಗಂಡಾಗಿ ಹುಟ್ಟಬೇಕು ಅಂತ, ಅವಳು ಕೇಳಿದ್ದಾಳೆ. ಈತ ಕೇಳ್ತಾನೆ ನನಗೊಂದು ಗಂಡು ಮಗು ಆಗಬೇಕು ಅಂತ ಕೇಳ್ತಾನೆ. ಎರಡು ಅಪ್ಲಿಕೇಶನ್ ಜಾಯಿನ್ ಮಾಡಿಬಿಟ್ರು ಪಾಪ. ಒಂದು ಸೀಟ್ ವೇಕೆನ್ಸಿ ಇದೆ, ಒಬ್ಬನಿಗೆ ಕೆಲಸ ಬೇಕಿದ್ದು ವೇಕೆನ್ಸಿ ಇದೆ, ನೀನು ಹೋಗಿ ಅಪ್ಪ ರಿಪೋರ್ಟ್ ಮಾಡ್ಕೊ ಅಂತ ಹೇಳಿದ್ರೆ ಹಾಗೂ ಹಾಕಿ ಸುಲಭವಾದ ಏರ್ಪಾಟು. ರುದ್ರದೇವರು ಮಾಡಿ, ತ್ರಿಪದ ರಾಜ ನೀನೊಂದು ಹೆಣ್ಣು ಮಗು ಹುಟ್ಟುತ್ತೆ, ಮುಂದೆ ಅದೇ ಗಂಡಾಗತ್ತೆ, ಯೋಚನೆ ಮಾಡಬೇಡ. ನೀನು ಗಂಡು ಮಗು ಬೇಕು ತಾನೆ? ಆಗುತ್ತೆ, ಮೊದಲಾಗಿ ಹೆಣ್ಣು ಹುಟ್ಟುತ್ತೆ ಅಷ್ಟೇ, ಆಮೇಲೆ ಗಂಡಾಗತ್ತೆ, ಹೋಗೊಂದು ಬಿಟ್ರು. ತ್ರಿಪದ ರಾಜನಿಗೆ ಏನು ಗಂಡು ಮಗು ಬೇಕು, ಆಮೇಲೆ ಆದರೂ ಪರವಾಗಿಲ್ಲ, ಹೊಸ ಕಥೆ ಇದು ಒಂದು. ಗಂಡು ಹೆಣ್ಣು ಹುಟ್ಟುತ್ತೆ ಆಮೇಲೆ ಗಂಡಾಗುತ್ತೆ ಅಂತ ಹೇಳಿ ಮನೆಗೆ ಹೋದ. ಮುಂದೆ ಒಂದು ಹೆಣ್ಣು ಮಗು ಹುಟ್ಟೇ ಬಿಡುತ್ತು. ಕಷ್ಟ ಒಂದು ಮಾತು ರುದ್ರದೇವರಿಗೆ ಸತ್ಯ ಆಯ್ತಲ್ಲ, ಈಗ ಮಗು ಹುಟ್ಟುತ್ತೆ ಹೆಣ್ಣಾಗಿರುತ್ತೆ ಮುಂದೆ ಗಂಡಾಗುತ್ತೆ ಅಂತೇಳಿ. ಮಗು ಹುಟ್ಟಿದ್ದಾಯ್ತು, ಹೆಣ್ಣಾಗಿರೋದು ಆಯ್ತು, ಗಂಡಾಗೋದು ಗ್ಯಾರಂಟಿ ಅಂತ ಗೊತ್ತಾಯ್ತು. ಏನ್ ಮಾಡಿದನಂತೆ, ಆ ಸುದ್ದಿ ಯಾರಿಗೂ ಹೇಳೇ ಇಲ್ಲ. ಹೆಣ್ಮಗು ಹುಟ್ಟಿದೆ ಅಂತ ಯಾರಿಗೂ ಹೇಳೇ ಇಲ್ಲ. ಗಂಡು ಮಗು ಹುಟ್ಟಿದೆ ಅಂತ ಅನೌನ್ಸ್ ಮಾಡಿಬಿಟ್ಟು, ಗಂಡು ಮಗು ಹುಟ್ಟಿದೆ ಅಂತ ಅನೌನ್ಸ್ ಮಾಡಿಬಿಟ್ಟು ಆ ಮಗುವನ್ನು ಹೇಗೆ ಬೆಳೆಸಿದ ಗೊತ್ತೇನು? ಮಹಾಭಾರತದಲ್ಲಿ ಹೇಳ್ತಾರೆ, ಅವನಿಗೆ ಅವನ ಹೆಂಡತಿ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಅದು ಗಂಡ ಅಲ್ಲ ಅಂತ ಹೇಳಿ. ಗಂಡು ವೇಷ ಹಾಕಿ ಬೆಳೆಸಿಬಿಟ್ಟಂತೆ ಮಗುವನ್ನು, ಪೂರ್ತಿ ಗಂಡು ಹೇಗೆ ಬೆಳೆಸಬೇಕು ಹಾಗೆ ಬೆಳೆಸಿಬಿಟ್ಟ. ಅವರಿಬ್ಬರ ಹೊರತು ಯಾರಿಗೂ ಗೊತ್ತಾಗದಂತೆ ಬೆಳೆಸಿದನಂತೆ. ಮುಂದೆ ಹೇಗೋ ಆಗುತ್ತೆ ಅಂದ್ಮೇಲೆ ಯಾಕೆ ಇದು ಮಾಡಬೇಕು? ಗಂಡು ವೇಷನೇ ಹಾಕ್ತಾನೆ ಮಗುವಿಗೆ, ಗಂಡು ವೇಷ ಹಾಕಿ ಬೆಳೆಸಿಬಿಡ್ತಾನೆ. ಇವತ್ತೊಂದು ಫ್ಯಾಷನ್ನು ಹೆಣ್ಮಕ್ಳಿಗೆ ಗಂಡು ವೇಷ ಹಾಕೋದು, ಗಂಡು ಹೆಣ್ವೇಷ ಹಾಕೋದು ಫ್ಯಾಷನ್. ಅದು ಇವತ್ತು ಫಸ್ಟ್ ಕಾನ್ಸೆಪ್ಟ್ ತಂದಿದೆ ಪುಣ್ಯ ದೃಪದರಾಜ. ಆತನ ಕಾಲಕ್ಕೆ ಶುರುವಾಯಿತು ಬಹುಶಃ. ತನ್ನ ಮಗಳಿಗೆ ಮಗನ ವೇಷ ಹಾಕಿಬಿಟ್ಟು ಬೆಳೆಸಿದ, ಮುಂದೆ ಚೌಲ ಉಪನಯನ ಮಾಡಿಬಿಟ್ಟಂತೆ. ಅಂತ ಆಶ್ಚರ್ಯ, ಅಷ್ಟು ನಂಬಿಕೆ ಆತನಿಗೆ. ಇಷ್ಟೆಲ್ಲ ಯಾಕೆ ಮಾಡಿದ ಅಂದ್ರೆ, ವಿಶ್ವೇಶ್ಯ ವಾಕ್ಯಂ ರುದ್ರಸ್ಯ ಪುಮಾನೇವೇತಿ ಪಾರ್ಶ್ವತಃ. ರುದ್ರದೇವರು ಮಾತು ಸುಳ್ಳಾಗೋದಿಲ್ಲ, ನಡೆದೇ ನಡೆಯುತ್ತೆ ಅಂದ್ಮೇಲೆ ಯಾಕೆ ನಾನು ಅಲ್ಲಿವರೆಗೆ ಕಾಯ್ಬೇಕು ಅಂತ ಮಾಡಿದ್ದಾಯ್ತು. ಹೋಗ್ಲಿ, ಸುಮ್ಮನಿರಬಾರ್ದು ಅಷ್ಟು ಮಾಡಿಬಿಟ್ಟು ಕೊನೆಗೆ ಒಂದ್ ದಿವಸ ಮುಹೂರ್ತ ನಿಶ್ಚಯ ಮಾಡಿ ಗಂಡನ ತಂದು ಮದುವೆನೂ ಮಾಡಿಬಿಟ್ಟಂತೆ ನಡೆಯುತ್ತೆ. ಹೆಣ್ಣನ್ನ ತಂದು ಮದುವೆನೇ ಮಾಡಿಬಿಡ್ತಾರೆ. ಇಷ್ಟೊತ್ತು ಮಾಡಿದ, ಮಗಳು ಗಂಡನ ತರಬೇಕಾಗಿತ್ತು, ಬಿಟ್ಟ ಹೆಣ್ಣನ್ ತಂದ ಮದುವೆ ಮಾಡಿಬಿಟ್ಟ. ಅವ್ರು ಭಾರಿ ಓವರ್ ಅಂತ ಹೇಳ್ತಾ ಇಲ್ಲ ನಾವೀಗ. ಅತ್ಯುತ್ಸಾಹದ ಫಲ, ಮದುವೆ ಮುಗಿಸೇ ಬಿಟ್ಟ. ಮದುವೆಯನ್ನು ಜನ ಅಟೆಂಡ್ ಮಾಡಿದ್ರು, ಮುಗಿದೋಯ್ತು, ಎಲ್ಲ ಹೊರಟೋಗ್ಬಿಟ್ರು. ಆಮೇಲೆ ಗೊತ್ತಾಯ್ತಂತೆ, ಆ ಮಗಳು ಬಂದು ಹೇಳ್ತಾಳೆ, ಅಪ್ಪ ಎಂಥ ಮದುವೆ ಇದು, ಬಂದು ಅವನು ಗಂಡೇ ಅಲ್ಲ, ಅವನ ಹೆಣ್ಣು ಅಂತ ಹೇಳಿದ್ರು. ದಶಾಡ ದೇಶದ ರಾಜನ ಮಗಳವಳು, ಅವಳು ಭಾರಿ ಪ್ರಬಲ ರಾಜ, ದಶಾಡ ದೇಶದ ರಾಜ, ಭಾರಿ ಇಷ್ಟು ಬಂತು ಅವನಿಗೆ. ದೃಪದಾದ್ರನ್ನ ಇನ್ಸಲ್ಟ್ ಮಾಡಿದ್ದಾನೆ, ನನ್ನ ಪ್ರತಿಷ್ಠೆಗೆ ಕುಂದು ತಲ್ಲಕ್ಕೆ ಹೊರಟಿದ್ದಾನೆ, ನನಗೆ ಮೋಸ ಮಾಡಿದ್ದಾನೆ ಅಂತ ಯೋಚನೆ ಮಾಡಿಬಿಟ್ಟು ಸುದ್ದಿ ಕಳಿಸ್ತಾನೆ. ಹಲೋ ದೃಪದ ರಾಜ, ನಾನು ಈತ ಆಟ ಆಡ್ತೀಯ ನನ್ನ ಜೊತೆಗೆ, ನಾನು ಮೋಸ ಮಾಡ್ತಾ ಇದ್ದೀಯ, ನಿನ್ನ ಮಗಳನ್ನ ಮಗ ಅಂತ ಹೇಳಿ ನನ್ನ ಮಗಳಿಗೆ ಮದುವೆ ಮಾಡಿಸಿಬಿಟ್ಟೆಯಾ ನೀನೀಗ, ನಾನು ಯುದ್ಧಕ್ಕೆ ಬರ್ತಾ ಇದ್ದೇನೆ, ನಿನ್ನ ದೇಶ ನಾಶ ಮಾಡ್ತೇನೆ ಅಂತ ಸಂದೇಶ ಕಳಿಸಿಬಿಟ್ಟೆ. ದ್ರುಪದಾನಿ ಸ್ವಲ್ಪ ಭಯ ಶುರುವಾಯಿತು. ಆತ ಯುದ್ಧ ಮಾಡಕ್ಕೇನೋ ತಯಾರಾತನಿಗೆ, ಸರ್ ಮಾಡಲು ಕರೇಜ್ ಇಲ್ಲ, ತಪ್ಪಾಗಿದೆಯಲ್ಲ ತಂದೀಗ, ಅದಕ್ಕೇನು ಮಾಡಬೇಕು ಯೋಚನೆ ಮಾಡ್ತಾ ಕೂತ್ಕೊಂಡು ಸೈನ್ಯ ಬಂದೇ ಬಿಡುತ್ತೆ. ಸೈನ್ಯ ಬಂದೇ ಬಿಡುತ್ತು. ಬಂದ ಪುಣ್ಯಾತ್ಮ ನೋಡಿದ, ಎಲ್ಲ ಕಡೆ ಬುತ್ತಿಬಿಟ್ಟ ಊರನ್ನು ಸುದ್ದಿ ಕಳಿಸಿದೆ. ಏನ್ ಮಾಡಿ ದ್ರುಪದ ರಾಜ, ಏನ್ ಮಾಡ್ತೀವಿ ಹೇಳಿ ಅಂತ ಕೇಳಿದ. ತಕ್ಷಣ ಅವ್ರು ಏನ್ ಮಾಡಿದ್ರಂತೆ, ದ್ರುಪದ ರಾಜ ಹೇಳುತ್ತಾರೆ, ಅಲ್ಲಯ್ಯ ದಶಾಡ ದೇಶದ ರಾಜ ನೀನು, ಎಂಥ ರಾಜ ನೀನು, ನಿನ್ ಮಗಳೇನೋ ಹೇಳಿದ್ರು ಕೇಳಿಬಿಟ್ಟೆ, ಹೀಗೆಲ್ಲ ಕೇಳಿದ್ರೆ ಪ್ರಯೋಜನ ಇಲ್ಲ, ಪರೀಕ್ಷೆ ಮಾಡಿ ನೋಡು, ನನ್ನ ಮಗನೇ ಅವನು ಮಗಳಲ್ಲ ಅಂತ ಹೇಳಿದನು. ಇವತ್ತು ಧೈರ್ಯ ನೋಡಿ ಆತನಿ, ಪರೀಕ್ಷೆ ಮಾಡಿ ನೋಡಬೇಕಾದ್ರೆ ಅವನು ಗಂಡೆ ಹೊರತು ಹೆಣ್ಣಲ್ಲ ಅಂತ ಹೇಳಿದನು. ಯಾತಕ್ಕೆ ಕಾರಣ, ವಿಶ್ವೇಶ ವಾಕ್ಯಂ ರುದ್ರಸ್ಯ ಉಮಾನೇವೇತಿ ಪಾರ್ಶ್ವತಃ, ರುದ್ರದೇವರ ಮಾತು ಸುಳ್ಳಾಗೋದಿಲ್ಲ ಅಂತ ಅನ್ನೋ ನಂಬಿಕೆ ಪಾಪ ಆತನಿಗೆ, ನಂಬಿಕೆಯಿಂದ ಹೇಳ್ಕಳಿಸಿದ. ಅವನು ಯೋಚನೆ ಮಾಡಿದ, ಇಷ್ಟೆಲ್ಲ ಹೇಳ್ತಾರೆ ಅಂದ್ಮೇಲೆ ಏನೋ ಒಂದು ವಿಷಯ ಇರಬಹುದು, ಬಹುಶಃ ಪರೀಕ್ಷೆ ಡೇಟು ಫಿಕ್ಸ್ ಮಾಡಿಬಿಟ್ಟು ಒಂದ್ ದಿವಸ ಪರೀಕ್ಷೆ ಆಗಬೇಕು ಅಂತ ಹೇಳಿ ಈ ಕಡೆ ಎಕ್ಸ್ಪರ್ಟ್ ಆ ಕಡೆ ತೀರ್ಮಾನ ಮಾಡಿಬಿಟ್ರು, ಇಂಥ ದಿವಸ ಪರೀಕ್ಷೆ ಅಂತ ಅನೌನ್ಸ್ ಮಾಡಿಬಿಟ್ರು. ಅಷ್ಟು ದ್ರುಪದ ರಾಜ ಯೋಚನೆ ಮಾಡ್ತಾ ಕೂತ್ಕೊಂಡು, ಅಲ್ಲಿವರೆಗೆ ಏನು ಚೇಂಜಸ್ ಕಂಡೇ ಇಲ್ಲ ಪಾಪ, ಹಾಗೆ ಕೂತಿದ್ದಾನೆ. ರಾತ್ರಿ ಎಲ್ಲ ಈ ಗಂಡ ಹೆಂಡತಿ ಮಾತಾಡ್ಕೋತಾ ಇದ್ದಾರೆ ಸಾಯಂಕಾಲದ ಹೊತ್ತಿನೊಳಗೆ. ಬೆಳಗಾದ್ರೆ ಪರೀಕ್ಷೆ ಇದೆ, ರುದ್ರದೇವರ ವಾರ ಏನು ಫಲಿಸಿಲ್ಲ ಇನ್ನೂ ಕೂಡ, ಫಲಿಸೋದು ನಿಶ್ಚಿತ. ಆದ್ರೆ ಪರೀಕ್ಷೆ ನಾಳೆ ಇರೋದ್ರಿಂದ ಅಷ್ಟರೊಳಗೆ ಫಲಿಸ್ಬೇಕಲ್ಲ, ಫಲಿಸ್ಲಿಲ್ವಲ್ಲ, ನಾಳೆ ಅಕಸ್ಮಾತ್ ಪರೀಕ್ಷೆ ನಡೆದ್ರೆ ಏನು ಗತಿ ಅಂತ ಯೋಚನೆ ಮಾಡ್ತಾ ಕೂತು. ಆ ಮಾತು ನೋಡಿದ ತಕ್ಷಣ ಆಗ ಒಂದು ಪ್ರಸಂಗ ನಡೀತಂತೆ. ಇವ್ರದನ್ನೆಲ್ಲ ನೋಡ್ತಾ ಇದ್ದಾಳೆ ಪಾಪ, ತನ್ನ ತಂದೆ ತಾಯಿ ಮಾಡಿದ್ದೆಲ್ಲ ಗೊತ್ತಿ ಹುಡುಗಿಗೆ, ಇವಳು ತಾನು ಅಂಬೆ ಎಲ್ಲ ಮರ್ತ್ಬಿಟ್ಟಿದ್ರೆ ಅದರ ಜ್ಞಾಪಕ ಇಲ್ಲ ಅವಳಿಗೀಗ, ಅದು ಜ್ಞಾನ ಜ್ಞಾಪಕ ಇಲ್ಲ. ಶಿಖಂಡಿನಿ ಅಂತ ಹೆಸರಿಟ್ಟಿದ್ರು ಅವಳಿಗೆ, ಶಿಖಂಡಿನಿ ಅಂತ ಹೆಸರಿತ್ತು. ಯೋಚನೆ ಮಾಡಿದಳು, ಕೊನೆಗೆ ನಾನು ಬೆಳಗ್ಗೆ ಪರೀಕ್ಷೆ ಆಗೋದು ಯಾವಾಗ, ನಾನು ಇದ್ರೆ ತಾನೇ ನಾನೇ ಮನೆ ಬಿಟ್ಟು ಹೋಗ್ಬಿಟ್ರೆ ಆಯ್ತಲ್ಲ ಅಂತ ಹೇಳಿ ರಾತ್ರಿ ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ನನ್ನ ತಂದೆಗೆ ಅವಮಾನ ಆಗಬಾರ್ದು, ತಾಯಿಗೆ ಅವಮಾನ ಆಗಬಾರ್ದು, ನನ್ನ ಮನೆಯಲ್ಲಿದ್ದರೆ ಪರೀಕ್ಷೆ ಆಗಿ ಅವ್ರ ಪಾಪ ಅವಮಾನವಾಗುತ್ತೆ, ಮಗಳ ಪತ್ತೆ ಇಲ್ಲ ಅಂತಾಗಲಿ, ಕೊನೆ ಪಕ್ಷ ನಾನು ಈ ರೀತಿ ಅವಮಾನ ಗುರಿ ಆಗಬಾರ್ದು ಅಂತ ಹೇಳಿ ಮನೆ ಬಿಟ್ಟು ಹೊರಟೋಗ್ಬಿಟ್ರು. ಸೂರ್ಯ ಮುಳುಗಿದ, ಕತ್ತಲಲ್ಲಿ ಗಮನಿಸ್ತಾರೆ, ಹೊರಟೋಗ್ಬಿಟ್ಟು ಮನೆ ಬಿಟ್ಟು ಎಲ್ಲ ಕಾಡು ಸೇರ್ಕೊಂಡ್ಬಿಟ್ರು. ಈ ಒಂದು ಘಟ್ಟವನ್ನ ಅರ್ಥ ಮಾಡಿಕೊಂಡು ವಿಚಿತ್ರವಾದ ಕಥೆ ಇತ್ತು. ಒಂದು ಆ ಸೀದ ಹೊರಟು ಹೊರಟ್ಲು, ಮಧ್ಯರಾತ್ರಿ ಕಾಡಿನಲ್ಲಿ ಅಳತಾ ಕೂತ್ಲು, ಒಂದ್ ಕಡೆ ಹೋಗ್ಲು, ಜೋರಾಗಿ ಅಳತಾ ಇದ್ದಾಳೆ, ತುಂಬಾ ದುಃಖ. ಏನ್ ಮಾಡೋದು ಈ ಮಧ್ಯೆ, ತಾನು ಗಂಡೋತ ಮದುವೆ ಮಾಡಿಕೊಟ್ಟಿದ್ದಾರೆ, ತಾನು ಗಂಡಲ್ಲ ಹೆಣ್ಣು, ಏನ್ ಮನೆಗೂ ಹೋಗಾಗಿಲ್ಲ, ಇನ್ನೇನು ಬೇರೆ ರೀತಿ ಪ್ರಾರ್ಗ ಇಲ್ಲ, ಜೋರಾಗಿ ಅಳತಾ ಕೂತ್ಲು. ದೇವರ ಸಂಕಲ್ಪ ನೋಡಬೇಕು, ಅಲ್ಲಿಗೆ ಒಬ್ಬ ಗಂಧರ್ವ ತುಂಬುರು ಅಂತ ಅವನ ಹೆಸರು, ಅವನು ಸೇರ ಸಂಚಾರ ಮಾಡ್ತಾ ಮಾಡ್ತಾ ಆ ವನಕ್ಕೆ ಬರಬೇಕಾ, ಎಲ್ಲ ಬಿಟ್ಟು ಬಿಟ್ಟು ಅವಳೋದನ್ನೇ ಕೇಳಬೇಕಾ, ಹತ್ರ ಒಂದು ಮಾತಾಡಿಸ್ಬೇಕು ಅವಳನ್ನ, ಏನಮ್ಮ ಯಾರು ನೀನು ಯಾತ ಕಡತಿ ಅಂತೆಲ್ಲ ಕೇಳಿದ. ದೊಡ್ಡವರ ಸ್ವಭಾವ ಅದು, ಒಂದು ದುಃಖಿಗಳನ್ನ ಕಂಡ್ರೆ ವಿಚಾರಿಸೋದು ಮನುಷ್ಯನ ಪದ್ಧತಿ. ಆಗ ನೋಡಿದ್ರಂತೆ, ಆ ಕೇಳ್ತಾಳೆ, ನೋಡಿ ಹೀಗಾಗಿದೆ ಸ್ವಾಮಿ, ಬೆಳಗಾದ್ರೆ ಇಂಥ ಪರಿಸ್ಥಿತಿ ಬಂದಿದೆ, ನಮ್ಮ ತಂದೆ ತಾಯಿಗಳ ಮರ್ಯಾದೆಯ ಪ್ರಶ್ನೆ, ನನ್ನ ಜೀವನದ ಪ್ರಶ್ನೆ ಇದು, ತುಂಬಾ ದುಃಖ ಪಡ್ತೇನೆ ಅಂತ ಹೇಳಿದ್ರೆ ಎಲ್ಲ ಕೇಳಿಸ್ಕೊಂಡು ಹೇಳಿದನಂತೆ. ಓ ಹೀಗಾಗಿದೆಯಾ, ಒಂದು ಕೆಲಸ ಮಾಡೋಣ ಹಾಗಿದ್ರೆ, ಯೋಚನೆ ಮಾಡಬೇಡ, ನಾಳೆ ಪರೀಕ್ಷೆ ಇದೆ, ಪರೀಕ್ಷೆ ಕಾಲ ಗಂಡಾಗಿರ್ಬೇಕು ನೀನು, ಹೌದಲ್ಲೋ, ಅಷ್ಟಾಗ್ಬಿಟ್ರೆ ಮುಗಿದೋಯ್ತು, ಅಲ್ಲಿ ಸಾಕಾಗತ್ತೆ ತಾನೇ. ಓ ಸ್ವಾಮಿ, ಅಷ್ಟು ಮಾಡಿಬಿಟ್ರೆ ಬೇಕಾದಷ್ಟಾಗತ್ತೆ ಅಂತ ಹೇಳಿ ತಕ್ಷಣ ಅಂದನಂತೆ, ಯೋಚನೆ ಮಾಡಬೇಡ, ನನ್ನ ದೇಹ ಕೊಡ್ತೇನೆ ಒಂದ್ ದಿವಸದ ಮಟ್ಟಿಗೆ ನಿನಗೆ, ನೀನು ತಗೊಂಡು ಹೋಗ್ಬಿಡು, ನಾಳೆ ಪರೀಕ್ಷೆ ಆತಷ್ಟು ವಾಪಸ್ ಕೊಟ್ಬಿಡು ಅಂತ ಹೇಳಿದ್ರು. ಈ ಕತೆಗೆ ತಲೆ ತಿರುಗೋಗ್ಬಿಡುತ್ತೆ, ಪೆನ್ ಕೊಡ್ಲಕ್ಕಾಗೋದಿಲ್ಲ ಮನುಷ್ಯನಿಗೆ, ಪೇಪರ್ ಕೊಡ್ಲಕ್ಕಾಗೋದಿಲ್ಲ, ದೇಹನೇ ಕೊಡ್ತೀನಿ ಅಂತ ಹೇಳುತ್ತಾರೆ. ನನ್ನ ಮಹಾಭಾರತ ಕಥೆಯಲ್ಲ, ಎಂತ ಯೋಗಿಗಳ ಕಥೆ ನೋಡ್ಬೇಕಾದ, ಸಾಮಾನ್ಯರ ಕಥೆ, ಯೋಗಿಗಳ ಕಥೆ ಅದು. ಒಂದು ದೇಹ ಕೊಡೋ ಶಕ್ತಿ ಇದು, ಪರಕಾಯ ಪ್ರವೇಶ ಅಂತ ನಾವು ಕೇಳಿರ್ತೇವಲ್ಲ, ಯೋಗ ಸಿದ್ಧಿಗಳಲ್ಲಿ ಒಂದು ಅದು. ಒಂದು ಎಲ್ಲರಿಗೂ ಮಾಡಲಿಕ್ಕೆ ಬರೋದಿಲ್ಲ, ಅಪಾರವಾದ ಸಿದ್ಧಿ ಬೇಕಾದ. ತುಂಬರು ಗಂಧರ್ವ ರಾಜ ಪಾಪ ಅವನು, ಈ ಹೇಳಿ ನಾನು ದೇಹ ಕೊಡ್ತೇನೆ, ತಗೊಂಡ್ಬಿಡು, ಹೊರಟೋಗ್ಬಿಡು, ನಿನ್ ದೇಹ ನನಗೆ ಕೊಡು, ಅಲ್ಲಿವರೆಗೂ ಕೂಡ ತೀರ್ಥಗಳು ಜಾಗ ಬೇಕಲ್ಲಿ ಇರ್ಲಕ್ಕೊಂದು, ನಿನ್ ದೇಹ ನನಗೆ ಕೊಡು, ನನ್ನ ದೇಹ ನಿನಗೆ ಕೊಡ್ತೇನೆ, ನೀನು ಇದನ್ನ ಇಲ್ಲಿ ಇಲ್ಲಿ ಕೂತ ಅಲ್ಲಿ ಕೊಡ್ತೇನೆ, ಎಕ್ಸ್ಚೇಂಜ್ ಮಾಡ್ಕೊಂಡ್ರು ದೇಹವನ್ನು, ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಕೂತು ಬಿಟ್ಟನೆ. ಅಲ್ಲಿ ಒಂದು ಸಮಸ್ಯೆ ಬಂತ, ಅವಳ ದೇಹದಲ್ಲಿ ತಾನು ಕೂತು ಬಿಡ್ತಾನೆ, ತನ್ನದೇ ಅವಳು ಕೂಡಕ್ಕೆ ಹೋಗ್ತಾಳ, ಕೂಡಕ್ಕೆ ಆಗೋದಿಲ್ಲ ಅವಳ ಕೈ. ಸೂಕ್ಷ್ಮವಾದ ಒಂದು ಪ್ರಶ್ನೆ ಇದೆ ಅದು, ಯಾತಕ್ಕೆ ಯೋಚನೆ ಮಾಡಬೇಕು. ಇಲ್ಲಿ ಯೋಗದ ಬಗ್ಗೆ ಮಾತಾಡ್ತಿದ್ವಲ್ಲ, ಇವತ್ತು ನಮ್ಗೆ ನಂಬಬೇಕಂತ ಅನಿಸ್ಬಿಡ್ತೀವಲ್ಲ, ಯೋಗದ ಬಗ್ಗೆ ಕೇಳಿಬಿಟ್ರೆ ಏನು ಇವೆಲ್ಲ ಹೇಳ್ತಾರಲ್ಲ, ನಮಗೆ ರೋಗದ ಬಗ್ಗೆ ಅರ್ಥ ಆಗ್ತದೆ ಹೊರತು ಯೋಗದ ಬಗ್ಗೆ ಅರ್ಥ ಆಗೋದೇ ನಮಗೆ ಆಗೋದಿಲ್ಲ. ಯೋಗಿಗಳನ್ನು ಕಂಡೇ ಇಲ್ಲ, ಕಂಡ್ರೆ ಬೂದಿಗಿದಿ ಕೂಡ ಯೋಗಗಳು ಸಿಗ್ತಾರೆ ಹೊರತು ನಮಗೆ ನಿಜವಾದ ಯೋಗಗಳು ಸಿಗೋದೇ ಭಾರಿ ಕಷ್ಟ. ಬೂದಿ ಕೊಡೋದು ಯೋಗ ಅಂತ ತಿಳ್ಕೊಂಡು ಕಾಲ ಬಂದು ಹೋಗ್ಬಿಟ್ಟಿದೀವಿ, ಬೂದಿ ಕೊಟ್ಟರೆ ಮಹಾಯೋಗಿ ಅಂತ ತಿಳ್ಕೊಳ್ಳೋ ಜ್ಞಾನ ಕಾಲ ಇದು. ಶಾಸ್ತ್ರ ಹೇಳುತ್ತದೆ ಯೋಗಿಗಳಿದ್ದಾರೆ ಅಂತ, ಯೋಗಿಗಳಲ್ಲಿ ಇವತ್ತಿನ ದಿವಸ ಶ್ರೀಪಾದರಾಜರಂತಹ ದೊಡ್ಡ ಜ್ಞಾನಿಗಳ ಆರಾಧನೆ ಇವತ್ತಿನ ದಿವಸ. ಶ್ರೀಪಾದರಾಜರು ಅಂದ್ರೆ ಅಸಾಮಾನ್ಯವಾದಂತಹ ವಿದ್ವಾಂಸರು, ಇಡೀ ನಮ್ಮ ವೈಷ್ಣವ ವೇದಾಂತದ ಪರಂಪರೆಯೊಳಗೆ ಜೈತೀರ್ಥರಾದ ಮೇಲೆ ಪಾಠ ಪ್ರವಚನ ದಾಖಲೆ ಮಾಡಿದಂತಹ ವಿದ್ವಾಂಸರು ಅಂದ್ರೆ ಶ್ರೀಪಾದರಾಜರೇ ಎಂಬುದನ್ನು ಮರಿಬಾರ್ದು. ಬಹಳಷ್ಟು ಜ್ಞಾನಿಗಳು, ಒಳ್ಳೆ ವಿದ್ವಾಂಸರು, ಒಳ್ಳೆ ಯೋಗಿಗಳು, ಮಹಾ ತಪಸ್ವಿಗಳು, ವ್ಯಾಸರಾಜರಂಥವ್ರನ್ನ ತಯಾರು ಮಾಡಿದ ಗುರುಗಳು ಅಂದ ಮೇಲೆ ಇನ್ನೇನು ಹೇಳಬೇಕಾದ ಕಾರಣನೇ ಇದೆ. ವ್ಯಾಸರಾಜರು 12 ವರ್ಷ ಓದಿದರಂತೆ, ವ್ಯಾಸರಾಜರ ಹತ್ರ 12 ವರ್ಷ ಓದಿರುವಂತ ವ್ಯಾಸರಾಜ ಶ್ರೀಪಾದರಾಜರ ಹತ್ರ ಎಂಥ ಜ್ಞಾನಿಗಳಾಗಿರು ಶ್ರೀಪಾದರಾಜ. ವ್ಯಾಸರಾಜರು ಎಂಥ ವಿದ್ವಾಂಸರು ಅಂದ್ರೆ ಸೋಮನಾಥ ಕವಿ ಹೇಳ್ತಾನೆ, ಭಾರಿ ಭಾರಿ ವಿದ್ವಾಂಸರು ವ್ಯಾಸರಾಜರ ಮುಂದೆ ಕೂತು ಗಂಟೆಗಟ್ಟಲೆ ಮಾತಾಡಿದರೆ ವ್ಯಾಸರಾಜರು ಅದನ್ನು ಕೇಳಿಬಿಟ್ಟು ಒಂದ್ಸರಿ ತಲೆ ಆಡಿಸಿಬಿಟ್ರೆ ಆ ವಿದ್ವಾಂಸರಿಗೆ ಮೇರು ಪರ್ವತ ಕೊಡೋಷ್ಟು ಖುಷಿ ಆಗ್ತಿತ್ತಂತೆ. ಪಾಪ ಒಂದ್ಸರಿ ತಲೆ ಆಡಿಸಿಬಿಟ್ರೆ ಸಾಕಂತ. ಅಂತ ವ್ಯಾಸರಾಜರು ಶ್ರೀಪಾದರಾಜರಿಂದ ಕೂತು 12 ವರ್ಷ ಪಾಠ ಓದಬೇಕಾದ್ರೆ ಶ್ರೀಪಾದರಾಜರು ಯಾವ ಮಟ್ಟದ ಜ್ಞಾನಿಗಳಾಗಿರ್ಬೇಕು ಲೆಕ್ಕ ಹಾಕಿ ನೋಡೋಣ. ಮತ್ತೆ ಇಡೀ ನಮ್ಮ ವೈಷ್ಣವ ವೇದಾಂತ ಇತಿಹಾಸದೊಳಗೆ ಶ್ರೀಪಾದರು ಬೇಕಾಷ್ಟನ್ನು ಕೇಳಿದ್ದೇವೆ. ಶ್ರೀಪಾದರಾಜ ಅಂತ ಹೆಸರು ಬಂದಿದ್ದು ಶ್ರೀಪಾದರಾಜರಿಗೆ ಒಂದೇ. ಆ ಹೆಸರು ಶ್ರೀಪಾದರಾಜರಲ್ಲ, ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಹೆಸರು. ಅಂತ ಸ್ವರ್ಣವರ್ಣ ತೀರ್ಥರ ಶಿಷ್ಯರವರು, ಆ ಮಹಾನುಭಾವರು. ಅಂಥವರು ಭಾರಿ ವಿದ್ವಾಂಸರಾಗಿಬಿಟ್ಟು ವಿಶಿಷ್ಟವಾದ ಸಾಧನೆ ಮಾಡಿದ್ದರ ಫಲವಾಗಿ ಅವರಿಗೆ ಬಂದ ಪ್ರಶಸ್ತಿ, ರಘುನಾಥ ತೀರ್ಥರಿಂದ ಬಂದ ಪ್ರಶಸ್ತಿ ಶ್ರೀ ಶ್ರೀಪಾದರಾಜರು ಅಂತ ಹೇಳಿಬಿಟ್ಟು. ಅವ್ರು ಸ್ವಾಮಿಗಳಿದ್ದಂತೆ ಇದ್ರಂತೆ ರಾಜರಿದ್ದರಂತೆ ಇದ್ರಂತೆ. ಮುತ್ತಿನ ಕಿರೀಟ ಮೇಲ್ಕುಲಾವಿ ಅಂತ ವ್ಯಾಸರಾಜ ವರ್ಣನೆ ಮಾಡ್ತಾರೆ. ಅವ್ರ ಸಭೆಗಳಲ್ಲಿ ರಾಜರ ಕೂತ ಕಿರೀಟ ಹಾಕೊಂಡು ಕೊಡ್ತಾ ಇದ್ರಂತೆ. ಅವ್ರ ದಿವಸ ಊಟ ಹೇಗಿರ್ತಂತ ಗೊತ್ತೇನು, ಬಹುಶಃ ಅಂತ ಊಟ ಒಂದ್ ದಿವಸ ಮಾಡಕ್ ನಮ್ ಕೈಯಲ್ಲಿ ಆಗೋದಿಲ್ಲ. ಅವ್ರ ಊಟ ಹೇಗಿರ್ತಿತ್ತಂತೆ, ದಿವಸಕ್ಕೆ ಭುಂಜಾನಂ ಷಷ್ಠಿ ಶಾಕಂ, 60 ವಿಧ ತರಕಾರಿ ಊಟ ಅಡಿಗೆ ಮಾಡಿಸ್ತಿದ್ರು. 60 ವಿಧ ತರಕಾರಿ ಇವತ್ತು ಗೂಡಲ್ಲೇ ಸಿಗೋದಿಲ್ಲ, 60 ವಿಧ ತರಕಾರಿ. ಅಂತಹ ಕಾಲ ಇತ್ತು. 60 ವಿಧ ತರಕಾರಿ ಪ್ರತಿನಿತ್ಯವಾಗ್ಬೇಕಂತವ್ರು ವಿಶೇಷ ಅಭ್ಯಂಜನ ಸ್ನಾನ ಮಾಡ್ತಾ ಇದ್ರಂತೆ. ರಾಜ ಪೋಷಾಕ ಹಾಕೋತಿದ್ರಂತೆ. ಚಿತ್ರ ವಿಚಿತ್ರ ಭಕ್ಷ್ಯ ಭೋಜ್ಯಗಳನ್ನು ಸ್ವೀಕಾರ ಮಾಡ್ತಾ ಇದ್ರು. ರಾಜರಿದ್ದಾಗಿದ್ರು. ಎಂತಹ ಸ್ವಾಮಿಗಳು ಅಂದ್ರೆ ಬಾಲ ಸನ್ಯಾಸಿಗಳು, 5 ವರ್ಷಕ್ಕೇನೆ ಸನ್ಯಾಸ ತಗೊಂಡಂತ ಪುಣ್ಯಾತ್ಮರು, ಪರಿಶುದ್ಧವಾದ ಸನ್ಯಾಸ ಅಂತ ಯೋಗಿಗಳು. ಜನ ಹಾಸ್ಯ ಮಾಡಿದ್ರಂತವರನ್ನು, ಏನು ಸ್ವಾಮಿಗಳು ಇವರೆಲ್ಲ ಕೂಡ ಸಿಕ್ಕಾಬಟ್ಟೆ ತಿಂತಾರೆ, ಪೀಠದ ಮೇಲೆ ಅಲಂಕಾರ ಬೇರೆ ಮಾಡ್ಕೋತಾರೆ, ಸ್ವಾಮಿಗಳಂತೆ ಇವರ್ಯಾವ ಸ್ವಾಮಿಗಳು ಜನ ಅಂದ್ರಂತೆ. ಶ್ರೀಪಾದರಾಜ ಕಿವಿಗೆ ಬಿತ್ತಂತೆ. ಆಯ್ತು ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳಿ ಊಟ ಆದ ತಕ್ಷಣ ಎಲ್ಲರನ್ನು ಕರೆದು ಕೂಡಿಸ್ಕೊಂಡಿರ್ತೆ ಮುಂದೆ ಎಲ್ಲ. ಇವತ್ತು ಶ್ರೀಪಾದರ ಆರಾಧನೆಗೆ ಇವತ್ತು 4-5 ಸಾವಿರ ಜನ ಸೇರ್ತಾರೆ, ಅವ್ರ ಮುಂದೆ ಎಷ್ಟು ಜನ ಕೂತಿರ್ಬೇಕು ಲೆಕ್ಕ ಹಾಕಿ. ಅಷ್ಟು ಜನ ಕುತ್ಕೊಂಡ್ರು, ಊಟ ಆಯ್ತು, ಒಂದು ಕುತ್ಕೊಂಡ್ರು. ವ್ಯಾಸರಾಜರು ಬರೀತಾರೆ, ಏನು ಶ್ರೀಪಾದರು ಏನ್ ಮಾಡಿದ್ರಂತ ಗೊತ್ತೇನು, ಊಟ ಮಾಡಿದ್ರೆ ತೆಗೆದಿರ್ತಾ ಬಂದ್ರಂತೆ ವಾಪಸ್, ಒಂದೊಂದು ತೆಗೆದಿಟ್ರಂತೆ. ಎಲ್ಲ ಏನು ತಿಂದು ಎಲ್ಲ 100% ಅಲ್ಲೇ ಇದೆ. ಹೇಗಿದೆ ಗೊತ್ತೇನದು, ಫ್ರೆಶ್ ಆಗಿದೆ, ಬಿಸಿ ಹಾಗೆ ಉಗಿ ಬರ್ತಾ ಇದೆ ಅಂತ ಹಾಗೆ ಇಟ್ಟಿದ್ದಾರೆ. ಈ ಯೋಗ ಶಕ್ತಿ ಅರ್ಥ ಮಾಡಿಕೊಂಡ್ರೆ ಈಗ ಅಲ್ಲಿ ದೇಹ ಕೊಡೋದ್ ಕತೆ ನಂಬೇಕಾ ಅಂತ ಕೇಳಿದ್ರೆ, ಯಾವ್ರಿವ್ರು ಬರೆದಿದ್ದ ಕತೆ ಎಲ್ಲ ಇದು. ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ, ಶ್ರೀಕೃಷ್ಣರ ಅಂಕಿತ ಹಿಡಿದಂತ ವ್ಯಾಸರಾಜರು ಬರೀತಾರೆ. ಎಲ್ಲವನ್ನು ಹಾಗೆ ತೋರಿಸಿದಾಗ ಜಗತ್ ದಿಗ್ಭ್ರಾಂತರಾದರು. ಅಂದ್ರೆ ಅವರು ಭೋಜನ ಅಂತ ಮಾಡ್ತಿದ್ದಲ್ಲ, ತತ್ವಾಭಿಮಾನಿ ದೇವತೆಗಳ ಚಿಂತನೆ ಮಾಡ್ಕೋತಾ ನೈವೇದ್ಯ ಪದಾರ್ಥವನ್ನು ಭಗವಂತ ಸಮರ್ಪಣೆ ಮಾಡ್ತಾ ಇದ್ರೆ ಹೊರತು ತಮ್ಮ ಸುಖಕ್ಕೋಸ್ಕರ ತಿಂತ ಇದ್ದವರಲ್ಲ. ದೇಹದಲ್ಲಿ ದೇವರಿದ್ದಾನೆ, ದೇವರು ನೈವೇದ್ಯ ಮಾಡಬೇಕು ಅಂತ ತಿಂತಿದ್ರೆ ಹೊರತು ರುಚಿಗೋಸ್ಕರ ತಿನ್ನೋರಲ್ಲ. ದೇವರಿಗೆ ಪೂಜೆಯಲ್ಲಿ ಏನು ಕಡಿಮೆ ಆಗಬಾರದು, ವೈಭವದ ಪೂಜೆ ಆಗಬೇಕು ಅಂತ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ರು. ಅದು ಹಾಗೆ ತೆಗೆದು ತೋರಿಸಿತ್ತು ಜನ. ಆಗ ಅಲ್ಲ ಬಾಯಿ ಮುಚ್ಚೋಯ್ತಂತೆ ಎಲ್ಲ ಜನಗಳದು. ಅಂತಹ ಸಿದ್ಧಿ ಅವರಿಗೆ. ವ್ಯಾಸರಾಜರ ಒಂದ್ಸರ್ತ ಹಾವು ಹಿಡಿದಾಗ ಸರ್ಪ ಭಾಷೆಯಲ್ಲಿ ಮಾತಾಡಿ ಅವರನ್ನು ಬಿಡುಗಡೆ ಮಾಡಿದ್ರು. ಹಾವು ಯಾವುದೋ ಅಲ್ಲ, ಜಯತೀರ್ಥರ ಅನುಗ್ರಹ ಮಾಡಿದ್ರು ಅಂತ ಹೇಳಿದ್ದಾರೆ. ಸರ್ಪ ಭಾಷೆಯಲ್ಲಿ ಮಾತಾಡಿದ್ರು. ಒಂದು ಗೇರೆಣ್ಣೆಯಲ್ಲಿ ಎದ್ದಿದ್ದ ಕಪ್ಪು ಆಗಿರುವ ಬಿಳಿ ವಸ್ತ್ರವನ್ನ ಸಂಕ್ರೋಧಕ ಪ್ರೋಕ್ಷಣೆಯಿಂದ ಮತ್ತೆ ಶುದ್ಧವನ್ನಾಗಿ ಮಾಡಿದ್ರಂತೆ. ಬ್ರಹ್ಮಹತ್ಯ ದೋಷ ಬಂದ ಬ್ರಾಹ್ಮಣನ ಬ್ರಹ್ಮಹತ್ಯಾ ದೋಷವನ್ನ ಸಂಕ್ರೋಧಕ ಪ್ರೋಕ್ಷಣೆಯಿಂದ ಕಳೆದ್ರಂತೆ. ಅಷ್ಟೇ ಅಲ್ಲ, ಅವರು ವ್ಯಾಸರಾಜರನ್ನ ತಿರುಪತಿ ಕಳಿಸಿಕೊಟ್ಟವರು ಶ್ರೀಪಾದರಾಜರೇ. 12 ವರ್ಷಗಳ ಕಾಲ ಶ್ರೀಪಾದರಾಜರ ಅಪ್ಪಣೆಯಂತೆ ವ್ಯಾಸರಾಜರು ತಿರುಪತಿ ಶ್ರೀನಿವಾಸನನ್ನ 12 ವರ್ಷ ಪೂಜೆ ಮಾಡಿದ್ದಾರೆ. ನಾನು ಕ್ಯೂನಲ್ಲಿ ನಿಂತ್ಕೊಂಡು ಸ್ವಲ್ಪ ದೂರದಲ್ಲಿ ಕಂಡು ಬಿಟ್ರೆ ಓ ಕೂಡ ಹುಚ್ಚದ್ ಕುಡಿದು ಬಿಡ್ತಾರೆ, ನಂಗೂ ದರ್ಶನ ಆಯ್ತು ದರ್ಶನ ಆಯ್ತು ಅಂತ ಹೇಳಿ 12 ವರ್ಷ ಶ್ರೀನಿವಾಸನನ್ನ ಸರ್ವಾತ್ಮನ ಮುಟ್ಟಿ ಪೂಜೆ ಮಾಡಿದ್ದಾರೆ ಅಂದ್ರೆ ವ್ಯಾಸರಾಜರು ಎಂಥವ್ರು. ಅವ್ರು ತಯಾರು ಮಾಡಿದವರು ಯಾರು, ಶ್ರೀಪಾದರಾಜ ಅಂತ. ಶ್ರೀಪಾದರಾಜರು ಗಾರಿ ವರೇಣ್ಯರು. ಅವ್ರ ಬಗ್ಗೆ ಒಂದು ಮಾತಿದೆ, ಬೆಳಿಗ್ಗೆ ಎದ್ದ ತಕ್ಷಣ ಶ್ರೀಪಾದರಾಜ ಸ್ಮರಣೆ ಮಾಡಿ ಎದ್ದ ಅಂದ್ರೆ ಅವತ್ತು ಮೃಷ್ಟಾನ್ನ ಭೋಜನ ಗ್ಯಾರಂಟಿ ಅಂತ ಹೇಳಿದ್ರು. ಶ್ರೀಪಾದರಾಜ ಸ್ಮರಣೆ ಮಾಡಿ ಎದ್ದ ಅಂದ್ರೆ ಮೃಷ್ಟಾನ್ನ ಭೋಜನ ಗ್ಯಾರಂಟಿ. ಪರೀಕ್ಷೆ ಮಾಡಿ ನೋಡಿ, ಗ್ಯಾರಂಟಿ ಸಿಗುತ್ತೆ. ಶ್ರೀಪಾದರಾಜ ಸ್ಮರಣೆ ಮಾಡಿ ಏನಾದ್ರು ಬೆಳಿಗ್ಗೆ ಎದ್ರೆ ಅಂದ್ರೆ ಅವತ್ತು ಊಟ ಮನೇಲಿ ಅಡಿಗೆ ಏರ್ಪಾಟ್ ಮಾಡ್ಕೊಳ್ಳದೆ ಹೋಗ್ಬಿಡಿ, ಏನ್ ಸುಮ್ನೆ ಇರಿ, ಫಸ್ಟ್ ಕ್ಲಾಸ್ ಊಟ ಆಗತಕ್ಕಂತ ವ್ಯವಸ್ಥೆ ಆಗ್ತದೆ. ಏಕಾಶಿ ಮಾಡಿ ಮಾಡುವಂತ ಕೇಳಬಾರ್ದು ಮತ್ತೆ ನೀವು. ಏಕಾಶಿ ಭೋಜನ ಆಗ್ತದೆ ಅಂತೇಳಿ ಏಕಾಶಿ ಮಾಡಿ ಒಳ್ಳೆ ದಾಚಿ ಒಳ್ಳೆ ಭೋಜನ ಆಗ್ತದೆ ಹೊರತು ಅವತ್ತು ಉಪವಾಸನೆ ಆಗಬೇಕು. ಶ್ರೀಪಾದರಾಜರ ಸಿದ್ಧಿ ಅಂತ ಸಿದ್ಧಿ. ನಮ್ಮ ಜನ ತಪ್ಪು ಮಾಡ್ತಾರೆ, ಊಟಕ್ಕೂ ಚರ್ಮಶ್ಲೋಕ ಎಲ್ಲ ಹೇಳ್ತಾ ಬರ್ತಾರಲ್ಲ, ಬ್ರಹ್ಮಾಂತ ಗುರುವ ಸಾಕ್ಷಾತ್ ಹೇಳ್ತಾರಲ್ಲ, ಶ್ರೀಪಾದರ ಹೆದರೇ ಬಿಟ್ಬಿಡ್ತಾರೆ. ಈ ಮತ್ತೆ ನಾನ ವೈರಾಗಿ ಹೇಳೋದೇ ಇಲ್ಲ, ಜಯತೀರ್ಥರಾಜ ವ್ಯಾಸರಾಜರಿಗೆ ಹೋಗ್ಬಿಡ್ತಾರೆ, ಶ್ರೀಪಾದರ ಬಿಟ್ಟುಬಿಡ್ತಾರೆ. ವ್ಯಾಸರಾಜರು ಸಂತೋಷ ಪಡೋದಿಲ್ಲ. ಅದರಿಂದ ಶ್ರೀಪಾದರಾಜರು ಅಪೂರ್ವವಾದಂತಹ ಸಿದ್ಧ ಪುರುಷರಾದ್ರಿಂದ ಅವರು ಸ್ಮರಣೆ ಮಾಡಬೇಕು ಅಂತ ಯೋಗಿಗಳ ಕಥೆ ಕೇಳಿದರೆ ನಮಗೆ ಮಹಾಭಾರತ ನಂಬಿಕೆ ಬರುತ್ತದೆ. ಮಹಾಭಾರತ ಕೇಳಿದಾಗ ಇದು ನಂಬಿಕೆ ಬರುತ್ತದೆ, ಇದರಿಂದ ಅದರ ನಂಬಿಕೆ ಜಾಸ್ತಿ ಆಗ್ತದೆ, ಅದು ಇದು ನಂಬಿಕೆ ಜಾಸ್ತಿ. ಎರಡು ಕೇಳಿದ್ರೆ ಸರಿ, ಸಿನಿಮಾ ನಾಟಕ ನೋಡ್ತಿದ್ರೆ ಬರೀ ಅದೇ ಜಾಸ್ತಿ ಆಗ್ತದೆ ಹೊರತು ಎರಡು ಉಳಿಯೋದಿಲ್ಲ. ಕೊನೆ ಇವತ್ತು ಆಗ್ತಿರೋದೇ, ಯಾವ ಟಿವಿಯಲ್ಲೂ ಶ್ರೀಪಾದರಾಜ ಕಥೆ ಬರೋದಿಲ್ಲ, ಯಾವ ಟಿವಿಯಲ್ಲೂ ನಮ್ಮ ಭಗವಂತನ ಕಥೆ ಬರೋದಿಲ್ಲ. ಬರೋ ಅಸ್ಮಾತ್ ಬಂದ್ರೆ ಡಿಸ್ಟಾರ್ಟ್ ಆಗಿರ್ತದೆ, ಬರೋದೆಲ್ಲ ಬೇರೆ ಬೇರೆ ಬರುತ್ತೆ. ಜನಗಳ ಸಂಸ್ಕೃತಿನೇ ಹಾಳಾಗಿ ಹೋಗ್ತದೆ, ಅವರ ಚಿಂತನೆ ಕ್ರಮನೇ ಪೂರ್ತಿ ಧೂಳಿಪಟ ಆಗಿ ಹೋಗ್ತದೆ. ಅದೆಲ್ಲ ಬದಲಾವಣೆ ಆಗಲಿಕ್ಕೆ ನಮ್ಮ ಮಹಾಭಾರತಾದಿಗಳನ್ನ ಕೇಳ್ತಾ ಇರಬೇಕು, ಇತರ ಜ್ಞಾನಿಗಳ ಚರಿತ್ರೆಗಳು ಕೇಳ್ತಾ ಇರಬೇಕು. ಅಂಥ ಶ್ರೀಪಾದರಾದರೆ ಇವತ್ತು ಮುಳುಬಾಗಿಲ ವೃಂದಾವನಸ್ಥರಾಗಿ ವಿಶೇಷವಾದಂಥ ಅನುಗ್ರಹ ಭಕ್ತರಿಗೆ ಮಾಡ್ತಾ ಇದ್ದಾರೆ. ಇವತ್ತಿಗೂ ಸಹ ಅವರ ಸೇವೆ ಮಾಡ್ತಕ್ಕಂಥ ಜನಗಳಿಗೆ ವಿಚಿತ್ರವಾದ ಸಿದ್ಧಿ ಆಗೋದನ್ನ ಅನುಭವಿಸೋದು ಬೇಕಾಷ್ಟು ಜನಗಳಿದ್ದಾರೆ. ಶ್ರೀಪಾದರಾಜ ಮಠ ಅವರ ಮಠ ಪೂರ್ತಿ ಅವರ ಹೆಸರಿಂದಲೇ ಬಂತು. ಮುಂದೆ ಪದ್ಮನಾಭ ತೀರ್ಥರಿಂದ ಬಂದ ಪರಂಪರೆಯ ಮಠ ಅದು, ಇವರಿಂದ ಆ ಹೆಸರೇ ಉಳಿದು ಹೋಯಿತು. ಶ್ರೀಪಾದರಾಜ ಮಠ ಅಂತ ಹೆಸರು ಬಂತು. ವಾದಿರಾಜರು ಅವರನ್ನು ಕೊಂಡಾಡ್ತಾರೆ, ಶ್ರೀಪಾದರಾಜನ ವಾದಿರಾಜ ಸ್ವಾಮಿ ಕೊಂಡಾಡ್ತಾರೆ ಅಂತ ಹೇಳಿದರೆ ಶ್ರೀಪಾದರಾಜರ ಎತ್ತರ ಎಷ್ಟು ಅಂತ ನಮಗೆ ಅರ್ಥವಾಗ್ತದೆ. ಅಂತ ಮಹಾಜ್ಞಾನಿಗಳ ಆರಾಧನೆ ಮಹೋತ್ಸವ ದಿವಸ ಈ ಪ್ರವಚನ ನಡೀತಾ ಇದೆ ಅಂದ್ರೆ ನಿಜವಾಗಲೂ ಅಂತ ಜ್ಞಾನಿಗಳ ಒಂದು ಅನುಗ್ರಹ ವಿಶೇಷ ನಮ್ಮ ಮೇಲೆ ಇರಲೇಬೇಕು. ಅದು ತಾರಕ ಅಂತ ಹೇಳ್ತಾ ಹೊತ್ತಾಗಿದೆ. ನಾಳೆ ದಿವಸ ಅದು ಯಾಕೆ ಹಾಗಾಯ್ತು ಅಂತ ಒಂದು ಪ್ರಶ್ನೆ ಬಂತಲ್ಲ ನಮ್ಮ ಅನೇಕರ ಒಂದು ಪ್ರಶ್ನೆ ಇದೆ. ಇವತ್ತು ಗಂಡಸರಿದ್ದಾರೆ ಹೆಂಗಸರಿದ್ದಾರೆ, ಪ್ರತಿ ಜನರಲ್ಲೂ ಗಂಡಸರು ಗಂಡಸರಾಗಿ ಹುಟ್ಟುತ್ತಾರೋ ಹೆಂಗಸರು ಹೆಂಗಸರಾಗಿ ಹುಟ್ಟುತ್ತಾರೋ, ಅಥವಾ ಹೆಣ್ಣು ಗಂಗಸಾಗಬಹುದು ಗಂಡು ಹೆಣ್ಣಾಗಬಹುದು, ಅಥವಾ ಕೆಲವು ಹೇಳೋದುಂಟು ಜೀವಕ್ಕೆ ಯಾವುದೋ ಒಂದು ತನ್ನದೇ ಆದಂತಹ ಲಿಂಗ ಇಲ್ಲವೇ ಇಲ್ಲ, ಅವರು ಗಂಡು ಹೆಣ್ಣು ಅಂತ ಇಲ್ಲವೇ ಇಲ್ಲ ಅಂತ ಇನ್ನೊಂದು ವಾದ ಉಂಟು. ಇದಕ್ಕೆಲ್ಲ ಏನು ಉತ್ತರ? ಇದಕ್ಕೆ ಇದೆಲ್ಲ ಉತ್ತರ ಇದೆ. ಆಚಾರ್ಯ ತುಂಬಾ ವಿಶ್ಲೇಷಣೆ ಮಾಡ್ತಾರೆ ಈ ಭಾಗ ತಾತ್ಪರ್ಯ ಓದಿಬಿಟ್ರೆ ಆ ಸೂಪರ್ ಸೈನ್ಸ್ ಅದು. ಒಂದು ಇಡೀ ಒಂದು ಜೀವನ ಸ್ವರೂಪದ ಬಗ್ಗೆ ಅಪೂರ್ವ ಮಾಹಿತಿ ಕೊಡತಕ್ಕಂತಹ ಘಟನೆ ನಡೆದೋಗಿದೆ. ಅದನ್ನ ವಿಶ್ಲೇಷಣೆ ಮಾಡತಕ್ಕಂತಹ ಭಾಗ ಮಹಾಭಾರತದಲ್ಲಿ ಬಂದಿದೆ. ಅದರ ವಿವರಣೆಯನ್ನು ಮಧ್ವಾಚಾರ್ಯ ಮಾಡ್ತಾ ಇದ್ದಾರೆ. ನಾಳೆ ದಿವಸ ಆ ವಿಶ್ಲೇಷಣೆಯೆಲ್ಲ ನೋಡೋಣ, ಪಾಂಡವರ ಅವತಾರದ ಹಿನ್ನೆಲೆಯನ್ನ ನಾವು ಕಾಣೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಭಿಯಃ.